సమచరణ సరోజం సాంద్ర నీలాంబుదాభం జఘన నిహిత పాణిం మండనం మండనానాం తరుణ తులసి మాలాకంధరం కంజనేత్రం సదయ ధవలహాసం విఠలం చింతయామి హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం సుగ్రీవాభయదం సమ్యగుగ్రసేన విభూతిదం ఉగ్ర విగ్రహహంతారం భక్తాభయకరగ్రహం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం శక్రరాజ్యప్రదాతారం చక్రశంఖధరం హరిం నక్రమోచితహస్తేంద్రం వక్రబుద్ధివిదారణం శుక్రే వక్రేపి హర్తారం బలిరాజ్యం మహాప్రభుం వృందావనగతం వందే బ్రహ్మరుద్రేంద్రవందితం. శ్రీ మహాలక్ష్మీ నమః. శ్రీ బ్రహ్మణే నమః. శ్రీ వాయవే నమః. శ్రీ సరస్వత్యై నమః. శ్రీ భారత్యై నమః. శ్రీమదానందతీర్థ భగవత్పాదాచార్య గురుభ్యో నమః. ప్రథమో హనుమాన్ నామ ద్వితీయో భీమయేవ చ పూర్ణ ప్రజ్ఞ స్తుతీయస్తు భగవత్ కార్య సాధకః. పాక శాసన ముఖ్య సకల దివౌక సర్గభినమిపే ఋషిగళిగె కచిత్తది పితృగళిగె గంధర్వ క్షితి పరిగె ఆకమలనాభాది యతిగళ నీక కానమిసువెను బిడదె రమాకళత్రన దాసవర్గకెనమిపె ననవరత. యైరహం శుకవత్ సమ్యక్ శిక్షితోస్మి కృపాబలాత్ పదవాక్య ప్రమాణజ్ఞై సంప్రదాయార్థ కోవిదై తద్గురూణం పదం భోజనకదీది చంద్రికాం మనశ్చకోర సంసార సంతప్త సతతం పిబా. దుర్మార్గాదుద్ధృతో యైశ్చ సన్మార్గే సంప్రవేశితః తాన్ మే విద్యాగురుం వందే వాదిరాజ కృపాశ్రయాన్. జగదంతస్తమచ్చేత్తావికస జ్ఞానచంద్రికః హరికథామృత సారాంకో జగన్నాథ గురుడుపః. శ్రీ గురుభ్యో నమః. సర్వేభ్యో బ్రాహ్మణేభ్యో నమో నమః. స్వస్తిస్తు సదాం. అశేష సన్మంగళాని సంతు. పద్యైకశ్రవణ పఠన మాత్రేణ వక్తృస్థ శ్రోతృణాం నిఖిల కలికృత కల్మషాపనోదన పటుతరే మోక్షాద్యశేష పురుషార్థ సాధనీభూత జ్ఞానభక్తి వైరాగ్య సిద్ధిద్వారా హరికర్తృత్వ పూజ్యత్వ భోక్తృత్వ స్వామిత్వాద్యనుసంధాన పురస్సర జ్ఞానసిద్ధ్యర్థే విజ్ఞానసిద్ధ్యర్థే అంతే అత్యర్థ ప్రసాద సిద్ధ్యర్థే ఆశు కవికుల తిలక భగవన్ నిష్ఠాపర శ్రీమద్రంగవలిత దాసాఖ్య శ్రీమజ్జగన్నాథ దాసార్య విరచితే సర్వశాస్త్ర సారభూత అనుసుధాఖ్య శ్రీమద్ధరికథామృత సారే వర్ణ ప్రక్రియాసంధౌ అద్య కథా ప్రారంభే సతి కించిత్ పూర్వ ప్రమేయానువాద. హరి ఓం హరి ఓం హరి ఓం. అధికారి వర్గద వర్ణ కురితు అపరోక్షీకృత శ్రీశరాగిర్తక్కంత శ్రీమద్ జగన్నాథ దాసార్యరు సకల సాధనద కైపిడియ కైపిడియంతిరువ శ్రీమద్ ధరికథామృత సారవన్ను ఉపక్రమించి ವರ್ಣ ಪ್ರಕ್ರಿಯಾ ಸಂಧಿಯನ್ನು ಪ್ರವಚನ ಕೈಯುತ್ತಾ ಹೇಳ್ತಾ ಇದ್ರು. ನಿನ್ನೆ ದಿವಸ ನರಸಿಂಹಸ್ವಾಮಿ ಸ್ವರೂಪದೊಳಗಿದ್ದಾನೆ. ಸ್ವರೂಪದೊಳಗಿರ್ತಕ್ಕಂಥ ಭಗವಂತನಿಗೆ ನಾರಸಿಂಹ ನಾರಸಿಂಹ ಯಾಕೆ ನಾರಸಿಂಹ ಎಂತೆಂದರು ಎಂಬುದಾಗಿ ವಿಚಾರ ಮಾಡಿದರೆ ಅರಾಹ ದೋಷಾಹ, ಅರ ಅಂದರೆ ದೋಷ ಅಂತ ಅರ್ಥ, ಅರಾಹ ದೋಷಗಳು ಅಂತ ಬಹುವಚನ. ಅರಾಹ ದೋಷಾಹ ನಾರಾಹ ನಿರ್ದೋಷಾಹ ಅರ್ಥಾತ್ ಗುಣಾಹ ಅಂತ ಅರ್ಥ. ನೈಯತ್ ನೆಗೆಟಿವ್ ಮೀನಿಂಗ್ ಕೊಡ್ತದೆ, ದೋಷಗಳಿಗೆ ವಿರುದ್ಧ ಯಾವುದು ಗುಣಗಳು ಅಂತ ಅರ್ಥ. ನಾರಾಹ ಅಂದರೆ ನಿರ್ದೋಷ ಗುಣಗಳು ಅಂತ ಅರ್ಥ. ನಿರ್ದೋಷನೋ ಗುಣಪೂರ್ಣನೋ ಆಗಿರ್ತಕ್ಕಂಥ ಭಗವಂತ ಅಂತ ಅರ್ಥ. ಇಂಥವರು ಯಾರೋ ಮುಕ್ತರು ರಮಾದೇವಿ ರುಜುಗಳು ಅಂತ ಅರ್ಥ. ಅವರ ತೇಷಾಂ ಆಶ್ರಯ ಅವರೊಳಗೆ ಮುಕ್ತರು, ಅವರೊಳಗೆ ಶ್ರೇಷ್ಠನಾಗಿ ದೋಷರಹಿತರು ಗುಣಪೂರ್ಣರು ಆಗಿರ್ತಕ್ಕಂಥವ್ರು ರುಜುಭಂಗವರು ಮತ್ತು ಮುಕ್ತರು ರಮಾದೇವಿಯರು ಇವರೆಲ್ಲರಲ್ಲಿಯೂ ಶ್ರೇಷ್ಠನಾಗಿರ್ತಕ್ಕಂಥವನು ಭಗವಂತ ಎಂಬುವ ಶಾಸ್ತ್ರ ಗರ್ಭಿತ ಭಾವವನ್ನು ಹೃದಯದಲ್ಲಿ ಇಟ್ಟುಕೊಂಡವರಾಗಿ ಜಗನ್ನಾಥರಾಯರು ನಾರಸಿಂಹ ಎಂಬುದಾಗಿ ಮಂಗಳಾಸನ ಸಂಧಿ ಆದಿಪದ್ಯದಲ್ಲಿ ಕೂಡ ನಾರಸಿಂಹನ ನಮೀಪೆ ಕರುಣಿ ಪೂಜೆ ಮಗೆ ಮಂಗಳವಾ ಅಂದಿದ್ದಾರೆ. ಜ್ಞಾನಿಗಳಿಂದ ಪ್ರಯೋಗಿಸಲ್ಪಟ್ಟ ಪ್ರತಿಯೊಂದು ಶಬ್ದವು ನಿರರ್ಥಕವಾದುದಲ್ಲ, ಸಾರ್ಥಕವಾದುದು. ಅಷ್ಟೇ ಅಲ್ಲ, ಪ್ರತಿಯೊಂದು ಅಕ್ಷರದಲ್ಲಿ ಲಕ್ಷ್ಮೀ ವಕ್ಷ ಸನ್ನಿಹಿತನಾಗಿ ಭಕ್ತರ ಇಷ್ಟಾರ್ಥಗಳನ್ನು ಗರಿಯುತ್ತಿರುವನು ಎಂಬುದು ಜ್ಞಾನಿಗಳ ಮತ, ಸಾಧಕರ ಅಭಿಮತ. ಹೀಗೆ ತಿಳ್ಕೋಬೇಕು. ಆದ ಕಾರಣ ನರಸಿಂಹಸ್ವಾಮಿ ಜೀವರ ಸ್ವರೂಪ ದೇಹದೊಳಗೆ ನಿಯಾಮಕನಾಗಿದ್ದಾನೆ. ದಿ ಕಂಟ್ರೋಲರ್ ಆಫ್ ಸ್ವರೂಪ ಬಾಡಿ, ಸ್ವರೂಪ ದೇಹ. ಆ ಬಳಿಕ ಅಲ್ಲಿ ಇದ್ದುಕೊಂಡು ಶರೀರ ಎಂಬುವ ಹೆಸರಿಂದ ಕರೆಸ್ತಾ ಇದ್ದಾನೆ. ನಂತರ 16 ಕಳೆಗಳುಳ್ಳ ಲಿಂಗ ಶರೀರದೊಳಗೆ ಪುರುಷನಾಮಕನಾಗಿ ಕರೆಯಲ್ಪಡ್ತಾ ಇದ್ದಾನೆ ಸ್ವಾಮಿ. ಅನಿರುದ್ಧ ಶರೀರ ಅಂತ ಇನ್ನೊಂದುಂಟು, ಅದರೊಳಗೆ ಶಾಂತಿಪತಿ ಅನಿರುದ್ಧ ನಾಮಕನಾಗಿ ಭಗವಂತ ಅನಿರುದ್ಧ ಶರೀರದ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾನೆ. ಈ ಪಾಂಚಭೌತಿಕವಾಗಿರ್ತಕ್ಕಂಥ ಸ್ಥೂಲ ಶರೀರ ಏನು ನಮಗೆ ನಿಮಗೆ ಕಾಣ್ತಾ ಇದೆ ಭಗವಂತ ಕೊಟ್ಟದ್ದು, ಇದರೊಳಗೆ ಕೃತಿಪತಿ ಪ್ರದ್ಯುಮ್ನ ಸ್ವಾಮಿ ನಿಯಾಮಕನಾಗಿದ್ದಾನೆ ಅಂತ ಹೇಳ್ತಾರೆ. ಇವು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿ ಹೇಳಲ್ಪಟ್ಟ 4 ದೇಹಗಳು. ಇದಲ್ಲದೆ ಇನ್ನೂ 2 ದೇಹಗಳನ್ನು ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ದಾಸರಾಯರನ್ನು ಅದು ದಾಸರಾಯರು ಕೂಡ ಅದನ್ನು ತಮ್ಮ ಸುಳಾದಿಗಳು ಇತ್ಯಾದಿ ಕೃತಿಗಳ ಮೂಲಕ ಸಾಧಕ ಪ್ರಪಂಚಕ್ಕೆ ತಿಳಿಯಪಡಿಸ್ತಾ ಇದ್ದಾರೆ. ಅದು ಯಾವುದು ಅಂದರೆ ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರಕ್ಕೆ ಮಧ್ಯ ಇರ್ತಕ್ಕಂಥದ್ದು ಶರೀರ ಇನ್ನೊಂದು, ಅದಕ್ಕೆ ಅವ್ಯಕ್ತ ಶರೀರ ಅವ್ಯಕ್ತ ಶರೀರ ಅಂತ ಕರೆದಿದ್ದಾರೆ. ಯಾಕದು ಬೇಕು ಅಂತಂದರೆ ಲಿಂಗ ಶರೀರದಲ್ಲಿರ್ತಕ್ಕಂಥ ತ್ರಿಗುಣಾತ್ಮಕ ಲಿಂಗ ಪ್ರಕೃತಿ, ಲಿಂಗ ಪ್ರಕೃತಿಗತವಾಗಿರ್ತಕ್ಕಂಥ ಸತ್ವಗುಣ ರಜೋಗುಣ ತಮೋ ಗುಣದ ಆಟಮ್ಸ್ ಅಥವಾ ಬಿಂದುಗಳು, ಅದರಿಂದ ಅನಿರುದ್ಧ ಶರೀರ ನಿರ್ಮಾಣ ಆಗಬೇಕಂದ್ರೆ ಕೂಡಲೇ ಆಗೋದಿಲ್ಲ, ಏತನ ಮಧ್ಯೆ ಬೇರೆ ಪದಾರ್ಥ ಬೇಕಾಗ್ತದೆ. ಅದನ್ನು ಪ್ರೊಸೆಸಿಂಗ್ ಮಾಡಲಿಕ್ಕೆ ಅಂತಂಬೋದು, ಹೇಗೆ ಒಂದು ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಿ ಹೊರಗೆ ಬರಬೇಕಂದ್ರೆ ಅನೇಕ ಹಂತಗಳಲ್ಲಿ ಅನೇಕ ಸ್ಟೇಜ್ನಲ್ಲಿ ಅದು ಮಾರ್ಪಾಡನ್ನು ಹೊಂದಿ ಹೊರಗೆ ಬರ್ತದೆ ಹೇಗೋ, ಅದರಂತೆ ಒಂದು ದೇಹ ಇನ್ನೊಂದು ದೇಹಕ್ಕೆ ಉಪಚಯವಾಗಬೇಕು ಅಂತಂದರೆ ಆ ಥರ ಮಧ್ಯೆ ಇನ್ನೊಂದು ಬೇಕಾಗ್ತದೆ ಎಂಬುದು ಅಭಿಪ್ರಾಯ. ಆ ದೃಷ್ಟಿಯಿಂದ ಅವ್ಯಕ್ತ ಶರೀರ ಅಂತ ಒಂದು ಉಂಟು. ಆಮೇಲೆ ಇನ್ನೊಂದು ವಿಜಯಪ್ರಭುಗಳು ಹೇಳ್ತಾ ಇದ್ದಾರೆ, ಅದು ಬಹುತೇಕ ಶಾಸ್ತ್ರದಲ್ಲಿ ತುಂಬ ಕಡಿಮೆ ಬಂದಿರಬೇಕು ಅಂತ ಕಾಣ್ತದೆ. ಅದು ಯಾವುದು ಅಂದರೆ ಅನಿರುದ್ಧ ಶರೀರಕ್ಕೂ ಈ ಪಂಚಭೌತಿಕವಾಗಿರ್ತಕ್ಕಂಥ ಸ್ಥೂಲ ಶರೀರಕ್ಕೂ ಮಧ್ಯ ಇನ್ನೊಂದು ಪ್ರಾಕೃತ ಶರೀರ, ಪ್ರಾಕೃತ ಶರೀರ ಅಂತ ಇನ್ನೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 6 ಹೇಳ್ತಾರೆ ವಿಜಯಪ್ರಭು. ವಿವಕ್ಷಾಭೇದದಿಂದ ಹೇಳ್ತಾರೆ ಅಷ್ಟೇ ಹೊರತು ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದಕ್ಕೆ ವಿಜಯರಾಯರ ಮಾತು ವಿರೋಧ ಎಂಬುದಾಗಿ ಸರ್ವಥಾ ಭಾವಿಸಬಾರದು ಅಂತ ನಿನ್ನೆ ದಿವಸ ಹೇಳಿದ್ರು ಅಧ್ಯಕಥಾ ಪ್ರಸಕ್ತಿ. ಶ್ರೀ ಗುರುಭ್ಯೋ ನಮಃ. ಮುಂದೆ ಸಪ್ತಧಾತುಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾವ ಪಂಚಭೌತಿಕ ಸ್ಥೂಲ ಶರೀರವನ್ನು ಧಾರಣೆ ಮಾಡಿದ್ದೆವೋ ಭಗವಂತನ ಅನುಗ್ರಹದಿಂದ, ಅದರೊಳಗೆ ಏನೇನಿದೆ, ಅಲ್ಲಿ ಯಾವ್ಯಾವ ಭಗವದ್ ರೂಪಗಳಿದ್ದಾರೆ, ಅದರಿಂದ ನಮಗೇನು ಉಪಕಾರ, ಅದನ್ನು ಚೆನ್ನಾಗಿಟ್ಟುಕೊಂಡ್ರೆ ಏನಾಗ್ತದೆ, ನಮಗೆ ಕೆಡಿಸಿಕೊಂಡ್ರೆ ಏನಾಗ್ತದೆ, ಅದೆಲ್ಲ ವಿಷಯಗಳು ತಿಳಿದುಕೊಂಡು ಸಾಧನಕ್ಕೆ ಸುಮುಖರಾಗಲಿಕ್ಕೆ. ಇತೋ ಪ್ರತಿಶಯ, ಇವತ್ತಿಗಿಂತ ಹೆಚ್ಚಿನ ಸಾಧನೆ ನಾಳೆ, ನಾಳಕ್ಕಿಂತ ನಾಡದ್ದು, ಈ ವರ್ಷಕ್ಕಿಂತ ಮುಂದಿನ, ಈ ಜನ್ಮಕ್ಕಿಂತ ಮುಂದಿನ ಜನ್ಮಲ್ಲಿ ಅತಿಶಯಿತವಾಗಿರ್ತಕ್ಕಂಥ ಸಾಧನ ಮಾಡಲಿಕ್ಕೆ ಬೇಕಾಗ್ತದೆ ಎಂಬ ಉದ್ದೇಶದಿಂದ ಇವೆಲ್ಲ ಹೇಳ್ತಾ ಇದ್ದಾರೆ. ಇವುಗಳನ್ನು ಯಾರು ಚಿಂತನೆ ಮಾಡ್ತಾರೆ, ಅಲ್ಲಿ ನಿಯಾಮ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳನ್ನು, ಅಲ್ಲಿ ನಿಯಾಮಕರಾಗಿರ್ತಕ್ಕಂಥ ಭಗವಂತನನ್ನು ಯಾರು ಚಿಂತನೆ ಮಾಡ್ತಾರೆ, ಅವರಿಗೆ ಆಯಾ ಇಂದ್ರಿಯಗಳು ಆಯಾ ಧಾತುಗಳಿಂದ ಏನು ಕೆಲಸ ಚೆನ್ನಾಗಿ ಆಗಬೇಕು ಸಾಧನಕ್ಕೆ ಅನುಕೂಲ ಅದು ಆಗ್ತದೆ ಎಂಬ ಫಲ ಹೇಳಿದ್ದಾರೆ. ಇನ್ನು 27ನೇ ಪದ್ಯ. ಮೊದಲು ತ್ವಕ್ಚರ್ಮಗಳು ಮಾಂಸವು ರುಧಿರ ಮೇದೋ ಮಜ್ಜವಸ್ಥಿಗಳು, ಸ್ವಲ್ಪ ನೀರು ಬೇಕಾಯ್ತಮ್ಮ, ಗಂಟೆ ಒಳಗಿಂದ ಕೊಡ್ರಿ, ಗಂಟು ತೊಂದರೆ ಕೊಡ್ತಾರೆ ನೋಡ್ರಿ. ಇದೊಂದು ನಮಗೆ ದೊಡ್ಡ ಆಪತ್ತಿದೆ. ನೀವೆಲ್ಲ ಏನಾದರೂ ನಮ್ಮ ಹರಿಕಥಾಂಸಾರ ಪ್ರವಚನ ಇತಿ ಇದರಿಂದ ಪ್ರೀತರಾಗಿದ್ದರೆ, ನಿಮ್ಮ ನಿಮ್ಮ ಗುರುಗಳ ದ್ವಾರ ಭಗವಂತನ ಪ್ರಾರ್ಥನೆ ಮಾಡಿ, ಧನ್ವಂತ್ಯಾತ್ಮಕ ನಿಮ್ಮ ಬಿಂಬಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಸಿಗುವ ಈ ಗಂಟಲಿನ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ಅದರಿಂದ ಅನ್ನದೇ ವಾಂಗ್ಮಯ ವ್ಯಾಪಾರ ಇನ್ನೂ ಹೆಚ್ಚೆಚ್ಚಾಗಿ ನಡೆದು ಭಗವದ್ಭಕ್ತರಿಗೆ ಸಂತೋಷ ಉಂಟು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮೊದಲು ತ್ವಕ್ಚರ್ಮಗಳು ಮಾಂಸವು ರುಧಿರ ಮೇದೋ ಮಜ್ಜವಸ್ಥಿಗಳು, ಅಸ್ಥಿಗಳು ಇದರೊಳಗಂತಿದಲ್ಲ ಬಿಡಿಸ್ಬೇಕು, ಅಸ್ಥಿಗಳು ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮಧಿಕರಿಸುತ ಒಂಬತ್ತಧಿಕ 48 ರೂಪದಿ ಧಾತುಗಳೊಳಿಪ್ಪ. ಈ ಪ್ರಕಾರ ಅರ್ಥ ವಿವರಣೆ ಆಗುವ ರೀತಿಯಿಂದ ನಾವು ಅಲ್ಲಲ್ಲಿ ನಿಲ್ಲಿಸಿ ಓದಬೇಕು. ಅಂದರೆ ಪದ್ಯಗತವಾಗಿರ್ತಕ್ಕಂಥ ಪ್ರಮೇಯಕ್ಕೆ ತತ್ವಕ್ಕೆ ಬಾಧಾ ಬರದೆ ಏನು ಹೇಳ್ತಾರೆ ಓದೋ ಕಾಲಕ್ಕೆ ನಮಗೆ ಅರ್ಥ ಆಗಬೇಕು, ಕೇಳೋವರಿಗೆ ಅರ್ಥವಾಗಬೇಕು. ಮತ್ತೊಮ್ಮೆ, ಮೊದಲು ತ್ವಕ್ಚರ್ಮಗಳು ಮಾಂಸವು ರುಧಿರ ಮೇದೋ ಮಜ್ಜವಸ್ಥಿಗಳು ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮಧಿಕರೆಸುತ ಒಂಬತ್ತಧಿಕ 48 ರೂಪದಿ ಧಾತುಗಳೊಳಿಪ್ಪ. ಹೀಗೆ ಓದಬೇಕು. ಏನಪ್ಪ ಏನಿದೆ, ಸಪ್ತಧಾತುಗಳು ಅಂತ ಕರೆದಿದ್ದಾರೆ. ಸಪ್ತಧಾತುಗಳು, ಅದರೊಳಗೆ ಯಾವ ಮೊದಲದು, ಮೊದಲು ತ್ವಕ್, ತ್ವಗೇಂದ್ರಿಯ, ತ್ವಗೇಂದ್ರಿಯ. ನಾವು ತತ್ವಾಭಿಮಾನಿಗಳನ್ನು ಸ್ಮರಣೆ ಮಾಡುವ ಕಾಲಕ್ಕೆ ನಾವು ಇದು ಹೀಗೆ ಹೇಳ್ಕೊಳ್ತೀವಿ, ತ್ವಗೇಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣದೇವರ ಅಭಿಮಾನಿಗಳು ಇದು ತ್ವಕ್ ಮೇಲೆ ಕರೆತಕ್ಕಂಥ ಥಿಕ್ ಸ್ಕಿನ್ ಅಂತ ಏನಂತೀವಲ್ಲ ಇಂಗ್ಲೀಷ್ನೊಳಗೆ, ಮೇಲೆ ಕಾಣ್ತಕ್ಕಂಥದ್ದು ದಪ್ಪವಾಗಿರ್ತಕ್ಕಂಥ ತೊಗಟೆ ಚರ್ಮ, ಇದು ಚರ್ಮ ಅನ್ನಬಾರ್ದು, ತ್ವಕ್ಕೆ ಅಂತ ಅನ್ಬೇಕು ಇದಕ್ಕೆ. ಆಯಿತಾ, ಇದಕ್ಕೆ ಅಭಿಮಾನಿಗಳು 9ನೇ ಕಕ್ಷಾಗತರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಪ್ರಾಣಶಬ್ದವಾಚ್ಯರಾಗಿರ್ತಕ್ಕಂಥ ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರಿವರು, ಇವರಿಗೆ ಅಹಂಕಾರಿಕ ಪ್ರಾಣ ಎಂಬುದಾಗಿ ಕರೆದಿದ್ದಾರೆ. ಯಾರಿಗೆ ಹೈಲಿ ಇಂಡಸ್ಟ್ರಿಯಸ್ ಬ್ರೈನ್ ಅಂತಾರೆ ನೋಡ್ರಿ, ಅಂಥವರಿಗೆ ಇವರ ಅನುಗ್ರಹ ಇದ್ದರೆ ಅಂಥ ಬ್ರೈನ್ ಬರ್ತದೆ ಅಂತೇಳಿ, 10 ದಿಕ್ಕಿನಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡು ಏನು ಬೇಕಾದ ವ್ಯಾಪಾರ ಚೊಕ್ಕಟವಾಗಿ ಸಕಾಲದಲ್ಲಿ ಮಾಡತಕ್ಕಂಥ ಚೈತನ್ಯ ನೈಪುಣ್ಯ ಬರಬೇಕಾದರೆ ಅಹಂಕಾರಿಕ ಪ್ರಾಣದೇವರ ಅನುಗ್ರಹ ಆಗಬೇಕಂತ ಒಂದು ಹೇಳ್ತಾರೆ. ಇನ್ನೊಂದು ದೊಡ್ಡ ಮಹದನುಗ್ರಹ ಇವರಿಂದ ನವವಿಧ ಭಕ್ತಿ ಬೇಕು ಅಂತ ಅಭಿಪ್ರಾಯ ಇದ್ದವರಿಗೆ ಇವರು ಚೆನ್ನಾಗಿ ಕೊಂಡಾಡಬೇಕು. ಅಹಂಕಾರಿಕ ಪ್ರಾಣ ನಮ್ಮ ಗುರುಗಳೊಳಗೆ ಪರಮಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಅಹಂಕಾರಿಕ ಪ್ರಾಣದೇವರು, ಅವರೊಳಗೆ ಸಮಸ್ತ ಸೋತ್ತಮ ದೇವತಾ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ, ಅವರೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ನವವಿಧ ಭಕ್ತಿಯ ನಿಯಾಮಕನಾಗಿರ್ತಕ್ಕಂಥ ನವರೂಪಿ ನಾರಾಯಣ ಎಂಬುದಾಗಿ ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಭಕ್ತಿಯ ಬುಗ್ಗೆ ಎಂಬುದು ಅಂತರಂಗದಲ್ಲಿ ಪುಟಿದೇಳಕ್ಕೆ ಶುರುವಾಗುತ್ತದೆ ಎಂಬುದು ಜ್ಞಾನಿಗ ನಮ್ಮ ಪರಮಗುರುಗಳಾಗಿರ್ತಕ್ಕಂಥ ಐಕೂರ್ ನರಸಿಂಹಾಚಾರ್ಯರು ಇದೆಲ್ಲ ಇಂಥ ವಿಷಯಗಳನ್ನೆಲ್ಲ ಅನೇಕ ಉಪನಿಷತ್ತುಗಳು ಬೇರೆ ಬೇರೆ ಗ್ರಂಥಗಳು ಹರಿಕಥಾಮೃತಸಾರ ಸುಳಾದಿಗಳಿಂದ ಆಯ್ದು ಹೇಳ್ತಾ ಇದ್ರು ಅಂತೇಳಿ ನಮ್ಮ ಗುರುಗಳು ನಮಗೆ ಪಡಿಸ್ತಾ ಇದ್ದೀನಿ. ಈ ಪ್ರಕಾರ ಇರ್ತಕ್ಕಂಥದ್ದು ತ್ವಗೇಂದ್ರಿಯ, ಅದಕ್ಕೆ ಅಭಿಮಾನಿಗಳು ಏನಿದೆ ಅದು ತತ್ವ, ತ್ವಗೇಂದ್ರಿಯ ಅಂತಕ್ಕಂಥ ತತ್ವ, ತತ್ವನೂ ಹೌದು ಸಪ್ತ ಧಾತುಗಳೊಳಗೆ ಸೇರಿರ್ತಕ್ಕಂಥ ಮೊದಲನೆಯ ಧಾತು ಹೌದು ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು ಸ್ಫುಟವಾಗಿ. ಅದರ ಬಳಿಕ ತ್ವಕ್ಕಾದ ಮೇಲೆ ಚರ್ಮ ಅಂತ ಉಂಟು, ಚರ್ಮ ಅಂದರೆ ಬಿಳಿ ಆಗಿರ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ಗಾಯ ಇತ್ಯಾದಿಗಳಾಗಿ ತ್ವಗೇಂದ್ರಿಯ ಸ್ವಲ್ಪ ಕೆತ್ತಲ್ಪಟ್ಟಿತ್ತು ಅಂತಂದರೆ ಅದರೊಳಗೆ ಬಿಳಿ ಆಗಿರ್ತಕ್ಕಂಥದ್ದೊಂದು ಪದಾರ್ಥ ಇರ್ತದೆ, ಅದಕ್ಕೆ ಚರ್ಮ ಚರ್ಮ ಅಂತಾರೆ. ನಮ್ಮಲ್ಲಿ ಹೇಳೋದುಂಟು, ಏ ನೋಡೋ ಕಬಡದಾರ ನಿನ್ನ ಹೊಡಿತೀನಿ ನೋಡೋ ಚರ್ಮ ಸುರಿತೀನಿ ನೋಡು ಅಂತಾರೆ. ಚರ್ಮ ಸುರಿತೀನಿ ಅರ್ಥ ಚರ್ಮವನ್ನು ಸುರಿಯೋದಲ್ಲ, ತ್ವಗೇಂದ್ರಿಯನ್ನು ಸುರಿದರೆ ಚರ್ಮ ಕಾಣಿಸೋ ರೀತಿಯಾಗಿ ಹೊಡಿತೀನಿ ನೋಡು ನಿನ್ನ ಅಂತ ಅರ್ಥ. ಅದಕ್ಕೆ ಅರ್ಥ ಆಗಲಿ ಕೇಳ್ತಾ ಇದ್ದೀನಿ ನಾನು. ಒಳಗಿರ್ತಕ್ಕಂಥದ್ದು ಇದು ಭಾಳ ಸಾಮಾನ್ಯವಾಗಿ ಚರ್ಮ ಅಂತ ಕರೆದು ಬಿಡ್ತಿದೆ. ಸಪ್ತ ಧಾತುಗಳಿಗೆ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಾದರೆ ಮೇಲೆ ಕಾಣ್ತಕ್ಕಂಥದ್ದು ತ್ವಕ್, ಅದ್ರ ಒಳಗಿರ್ತಕ್ಕಂಥದ್ದು ಚರ್ಮ, ತ್ವಕ್ ಚರ್ಮ, ಅದರೊಳಗಿದೆ ಮಾಂಸ, ಕೆಂಪಾಗಿರ್ತಕ್ಕಂಥ ಮೆತ್ತಗೆ ಇರ್ತಕ್ಕಂಥ ಪದಾರ್ಥ ಮಾಂಸ ಅಂತಕ್ಕಂಥದ್ದಿದೆ, ಅದು ಪರಿಚಯ ಉಂಟು. ಅದರೊಳಗೆ ರುಧಿರ, ರುಧಿರ ಅಂದರೆ ರಕ್ತ, ಮಾಂಸದೊಳಗಿರ್ತಕ್ಕಂಥದ್ದು ರಕ್ತ. ಇದೆಲ್ಲ ಏನಿದೆ ಸೈಂಟಿಫಿಕ್ ಆಗಿದೆ ನೋಡ್ರಿ, ದಾಸರಾಯರಿಗೆ ಸೈನ್ಸ್ ಗುರ್ತಿಲ್ಲ ಅಂತ ಅನ್ಬೇಡ್ರಿ ನೀವು. ದಾಸರಾಯ ಸರ್ವಜ್ಞರು, ಭಗವಂತನ ನೋಡಿದರೆ ಅದು ಗುರ್ತಿಲ್ಲ ಇದು ಗೊತ್ತು ಅನ್ಲಕ್ಕಾಗ್ತದೇನ್ರಿ? ಭಗವದ್ ಆಜ್ಞಾ ಸಂಕಲ್ಪಕ್ಕೆ ಅನುಗುಣ ಸಾರ ಅನುಗುಣವಾಗಿ ಯಾವ ಕಾಲದಲ್ಲಿ ಎಷ್ಟು ಎಲ್ಲಿ ಯಾರಿಗೆ ಏಕೆ ಅಭಿವ್ಯಕ್ತ ಮಾಡಬೇಕು ಅಷ್ಟು ಮಾತ್ರ ಮಾಡ್ತಾರೆ ಅಷ್ಟೇ ಹೊರತು ಗುರ್ತಿಲ್ಲ ಅಂತ ಅನ್ಲಕ್ಕೆ ಹೋಗಬೇಡ್ರಿ, ಅಪಚಾರ ಆಗ್ತದೆ. ಅದರ್ಥ ರುಧಿರ ಅಂದರೆ ರಕ್ತ, ಅದರ ಒಳಗೆ ಮೇಧೋ ಅಂತ ಇರ್ತದೆ, ಮೇಧಸ್ಸು ಅಂತ ಕರೀತಾರೆ. ಅದು ಮೇಧ ಅಂದರೆ ಮಿದುಳು, ಮಿದುಳು ಮಿದುಳಕ್ಕೆ ಏನು ಮೈಂಡ್ ಅಪ್ ಅಪ್ಪ ಶಾರ್ಪ್ ಇದು ನೋಡ್ರಿ ಇವ್ರು ಮಿದುಳು ಅಂತೀವಿ ನೋಡ್ರಿ. ಅಂದರೆ ಆ ಮಿದುಳು ಒಳಗೆ ಅದೊಂದು ಮಿದುಳಿಗೆ ಉಪಜಯಾತ್ಮಕವಾಗಿರ್ತಕ್ಕಂಥ ಪದಾರ್ಥ, ಅದು ಸಪ್ತಧಾತುಗತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೋಬೇಕು. ಅದರೊಳಗಿದೆ ಮಜ್ಜ, ಮಜ್ಜ ಅಂತ ಕರೀತದೆ. ಮಜ್ಜ ಅಂದರೆ ಒಂದು ಗಮ್ಮಿ ಸಬ್ಸ್ಟೆನ್ಸ್ ಥರ ಇರ್ತದೆ ಅದು. ಇವೆಲ್ಲ ಸ್ವಲ್ಪ ಏನೇ ಒಂದು ಸರ್ತೆ ಬಾಡೀಸ್ ಇದೆಲ್ಲ ಕೊಯ್ದು ನೋಡಿದರೆ ಡಾಕ್ಟರ್ ಹತ್ರ ಹೋದ ಕಾಲಕ್ಕೆ ಗುರ್ತಾಗ್ತದೆ. ನೋಡಬೇಕಂತ ಅಪೇಕ್ಷೆ ಉಳ್ಳವರು ಯಾವಾಗ ಸರ್ಜರಿ ಆಪರೇಷನ್ ಗೀಪರೇಷನ್ ಮಾಡ್ತಾ ಇರ್ತಾರಲ್ಲ ಹೊರಗೆ ಗಾಯಾಗಿ ಆದ ಕಾಲಕ್ಕೆ, ಅಂಥ ಟೈಮಿಗೆ ಅವಕಾಶ ಬಂಧುಗಳು ಫ್ರೆಂಡ್ಸ್ ಯಾರಾದ್ರು ಡಾಕ್ಟರ್ಸ್ ಇದ್ದರೆ ಹೋಗಿ ನೋಡಿಕೊಂಡು ಬರ್ರಿ. ಏನು ಅಲ್ಲಿ ಭಗವಂತ ಆ ರೂಪದಿಂದ ಇರ್ತಾನೆ ಚಿಂತನೆ ಮಾಡಿರಿ, ಬರೀ ಅದನ್ನು ನೋಡ್ಲಿಕ್ಕೆ ಹೋಗೋದಲ್ಲ. ಮಜ್ಜ ಅಂತ ಕರಿತಾ ಇದ್ದಾರೆ, ಮದ್ಯ ಅಂದರೆ ಗಮ್ಮಿ ಸಬ್ಸ್ಟೆನ್ಸ್ ಅಂತ ಅರ್ಥ. ಅದು ಏನಪ್ಪ ಅಂತಂದರೆ ಈ ಜಾಯಿಂಟ್ಸ್ ಇರ್ತವೆ ನೋಡ್ರಿ, ಜಾಯಿಂಟ್ಸು ಈ ಪರ್ವಗಳು ಅಂತ ಕರೀತಾರೆ. ಕೈ ಜಾಯಿಂಟ್ಸು, ಇಲ್ಲಿ ಕೈ ಬೋಗಿತ್ತು ನೋಡ್ರಿ, ಈಗ ಇಲ್ಲೊಂದು ಎಮಿಕೆ ಇದೆ, ಇಲ್ಲೊಂದು ಎಮಿಕೆ ಇದೆ, ಇವೆರಡು ಜಾಯಿಂಟ್ ಆಗಿ ಅದೀಗ ಯಾಕ ಆಯಿಲಿಂಗ್ ಏನಂತ ಅದಕ್ಕೆ ಗ್ರೀಸ್ ಹಾಕ್ತೀವಲ್ಲ, ಆ ಗ್ರೀಸ್ ಹಾಕಿದ್ರೆ ಹಾಕಿ ಚೆನ್ನಾಗಿ ಅದಕ್ಕೆ ಉಪಯೋಗ ಬಿಡ್ತದೆ. ಮಜ್ಜ ಕೆಲವರಿಗೆ ನೋಡಿ ಮೊಣಕಾಲು ಇಟ್ಕೊಂಬಿಟ್ಟಿರ್ತವೆ, ಮೊಣಕಾಲು ಓಡಾಡಬೇಕಾದ್ರೆ ಟಕ್ ಟಕ್ ಅಂತ ಸ್ವಲ್ಪ ಶಬ್ದ ಆಗಿರ್ತಿರ್ತದೆ ಸ, ಯಾಕೆ ಆ ಗ್ರೀಸಿ ಸಬ್ಸ್ಟೆನ್ಸ್ ಹೋಗಿದೆ ಅಂತ ಅರ್ಥ. ಮಜ್ಜ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಸರಿಯಾಗಿ, ಅಲ್ಲಿ ಅದು ಆಯಿಲಿಂಗ್ ಆಗ್ತಾ ಇಲ್ಲ, ಅದಕ್ಕೆ ಓರ ಆಯಿಲಿಂಗ್ ಆಗ್ತಾ ಇಲ್ಲ, ಅದಕ್ಕೆ ನನಗೆ ಕಾಲು ಹಿಡ್ಕೊಬೋದು, ಟೊಂಕ್ ಹಿಡ್ಕೊಬೋದು, ಕೈಗಳು ಹಿಡಿದಕ್ಕೆ ಸೆಟ್ಕೊಬೋದು, ಸುಲಭವಾಗಿಬಿಡ್ತದೆ ನೋಡಿ. ಅಲ್ಲಿ ಮಜ್ಜ ಅಂತ ಕರೀತಾರೆ ಅದು. ಆ ಬಳಿಕ ಇರ್ತಕ್ಕಂಥ ಅದು ಅಸ್ಥಿ, ಎಲುಬು ಎಲುಬು ಅಸ್ಥಿ ಒಳಗಿದೆ ನೋಡ್ರಿ, ಏಳನೇ ಧಾತು ಅಸ್ಥಿ, ಅದು ಅಸ್ಥಿ ಪಂಜರ ಅಂತ ಕರಿತೀವಿ ನೋಡಿ ನಾವು. ಒಳಗೆ ಅಸ್ಥಿ ಪಂಜರ ಅಂಬುದು ಫ್ರೇಮು, ಆ ಫ್ರೇಮ್ ಮಾಡಿಕೊಂಡು ಆ ಬಳಿಕ ಮೂರ್ತಿಯನ್ನು ತಯಾರು ಮಾಡ್ತಾರೆ. ಅದರ ಮೇಲೆ ಮಣ್ಣು ಪ್ಲಾಸ್ಟರ್ ಆಫ್ ಪ್ಯಾರಿಸೋ ಮೆತ್ತಿ ಬಿಡ್ತಾರೆ, ಅವ ಕಲರ್ ಕೊಟ್ಬಿಡ್ತಾರೆ. ಏ ಚಂದ, ಏನು ಚಂದ, ಏನಂದ ಅಂದರೆ ಬಿಚ್ಚಿ ನೋಡಬೇಕು ಅದನ್ನು, ಹೊಟ್ಟೆ ಒಳಗೆ ಏನು ಹುಳೇ ಇಲ್ಲ. ಅದೆಷ್ಟು ಖರೆ ಸತ್ಯವೋ ಈ ನಮ್ಮ ದೇಹಂಬೋ ಅದು ಕೂಡ ಅಷ್ಟೇ ಸತ್ಯ. ಅದಕ್ಕೆ ಇಲ್ಲಿ ಈ ಚರ್ಮ ಈ ತೊಗೇಂದ್ರಿಯಕ್ಕೆ ಯಾರಿರ್ತಾರಂದ್ರೆ ಲಾವಣ್ಯಪ್ರದ ರಾಮ ಅಂತ ಕರೀತಾರೆ ದಾಸರು. ಲಾವಣ್ಯಪ್ರದ ಅಂತ ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ ಅವನಿಗೆ. ರಾಮ ಅಂದ್ರೆ ಸಾಕು, ಆರಾಮವನ್ನು ಕೊಡ್ತಕ್ಕಂಥ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥವನು ಯಾರೋ ಅವನು ರಾಮ ಅಂತ ಕರೆದಿದ್ದಾರೆ. ಅಂಥವನು ಲಾವಣ್ಯಪ್ರದ ರಾಮನ ರಾಮ ಇಲ್ಲಿ ಸನ್ನಿಹಿತನಾಗಿದ್ದರೆ ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ ಪ್ರಾಣಿಗಳಾಗಲಿ ನೋಡ್ಲಿಕ್ಕೆ ಚಂದ ಕಾಣ್ತವೆ. ಅದು ಮೊದಲು ತ್ವಚ್ಚರ್ಮಗಳು ಮಾಂಸವು ರುಧಿರ ಮೇದೋ ಮಜ್ಜ ವಸ್ತಿಗಳು. ಇದರೊಳಗೆ ಏನದಪ್ಪ ಯಾರಿದ್ದಾರೆ? ಏಕೋನ ಪಂಚಾಶನ್ ಮರುದ್ಗಣವು. ಪಂಚಾಶತ್ ಅಂದ್ರೆ 50 ಸಂಸ್ಕೃತ ಶಬ್ದ ಅಂಕೆಗಳನ್ನ ಹೇಳುವ ಕಾಲಕ್ಕೆ ಪಂಚಾಶತ್. ಉತ್ತರಾದಿ ಮಠ ಸ್ವಾಮಿಗಳು ಶ್ರೀಪಾದ ಸತ್ಯಪ್ರಮೋದರನ್ನ 50 ವರ್ಷ ರಾಮದೇವರ ಪೂಜಾ ಮಾಡಿದವರು ಅಂತ ಅವರ ಚರ್ಮ ಶ್ಲೋಕದಲ್ಲಿ ಕೊಂಡಾಡಿದ್ದಾರೆ ನೋಡಿ. ಅದು ಪಂಚಾಶತ್ ಅಂದ್ರೆ 50 ವರ್ಷ ಅಂತ ಅರ್ಥ. 50 ವರ್ಷ ಅವಿಚ್ಛಿನ್ನವಾಗಿ ಮೂಲರೇ ರಾಮದೇವರನ್ನ ಪೂಜಾ ಮಾಡಿರ್ತಕ್ಕಂಥ ಘನ ಬಿರುದು ಆ ಕೀರ್ತಿ ಅವರದ್ದ. 8 ವರ್ಷ ಈಗಿದ್ದ ಸ್ವಾಮಿಗಳ ಪೈಕಿ ಯಾರೂ ಮಾಡಿಲ್ಲ ಅಂತ. ಅದು ಪಂಚಾಶ ಶಬ್ದ ಕೇಳಿದಷ್ಟೇ ಮತ್ತಿನ್ನ ತಿಳ್ಕೊಬೇಡ. ಅದನ್ನ 50 ಪಂಚಾಶನ್ ಮರುದ್ಗಣವು 50 ಏಕ ಊನ ಅಂದ್ರು. ಊನ ಅಂದ್ರೆ ಕಡಿಮೆ ಅಂತ, 1 less. ಎಷ್ಟಕ್ಕೆ? 50ಕ್ಕೆ. 50ಕ್ಕೊಂದು ಕಡಿಮೆ 49. 49 ಮಂದಿ ಮರುದ್ಗಣಗಳು 7 ಧಾತುಗಳಿಗೆ ಒಬ್ಬೊಬ್ಬ ಒಂದೊಂದು ಧಾತುವಿಗೆ 7 ಜನಂತೆ. 7 7 is 49. ಏನಪ್ಪ ಮ್ಯಾಥಮೆಟಿಕ್ಸ್ ಸರಿಗದ? ನಾನು ಮ್ಯಾಥಮೆಟಿಕ್ಸ್ ಭಾಳ ವೀಕ್ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ. 35 ಮಾಡಿಬಿಟ್ರೆ ಮುಂದಕ್ಕೆ ಹೋಗ್ತೀನಿ ನಾನು. ಭಾಳ ವೀಕ್ ಇದ್ದೆ ಮ್ಯಾಕ್ಸಿಮಮ್. ಕಥೆ ಹೇಳಬೇಕು ನಿಮಗೋಸ್ಕರ, ಅನುಭವದ ಕಥೆ ಹೇಳ್ತೇನೆ. ಆದವಾನಿ ಒಳಗೆ ರಘುಪ್ರೇಮ ತೀರ್ಥರು ಅಂತ ಮಹಾನುಭಾವರೊಬ್ಬರಿದ್ದಾರೆ. ಅತ್ತ ನಮ್ಮ ಆಶ್ರಮದ ಕಡೆ ಮಂತ್ರಾಲಯಕ್ಕೆ ಬಂದ ಕಾಲಕ್ಕೆ ನೀವು ಪ್ರೀ ಪ್ಲ್ಯಾಂಡ್ ಆಗಿ ಬರ್ರಿ, ನಾವೆಲ್ಲ ತೋರಿಸ್ತೇವೆ, ನಾವು ಅದಕ್ಕೆ ಕೆಲಸ. ಐ ಹ್ಯಾವ್ ನೋ ಅದರ್ ಜಾಬ್ ಎಕ್ಸೆಪ್ಟ್ ದಿಸ್. ವಿಷ್ಣು ಭಕ್ತರಿಗೆ ವಿಷ್ಣು ಭಕ್ತರ ಕ್ಷೇತ್ರಗಳನ್ನು ತೋರಿಸ್ಬೇಕು, ಮಹಿಮಾ ಹೇಳ್ತಾ ತೋರಿಸ್ಬೇಕು ಅವರಿಗೆ, ಮಹಿಮಾ ಜ್ಞಾನ ಮಾಡಿಕೊಟ್ಟು. ಅಲ್ಲಿ ಆರ್ಯ ಅಕ್ಷೋಭ್ಯ ತೀರ್ಥರ ಮಠದಲ್ಲಿ ಪ್ರಾಪ್ತರಾಗಿರ್ತಕ್ಕಂಥ ರಘುಪ್ರೇಮ ತೀರ್ಥ ಗುರು ಸಾರ್ವಭೌಮರು ಅವರ ಮೂಲ ಬೃಂದಾವನ ಇದೆ. ನಾವು ಹುಡುಗರ ಇದ್ದ ಕಾಲಕ್ಕೆ ಅಲ್ಲಿ ಇರ್ತಿದ್ವಿ. ಆ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರು ಮನೆತನದವರೆಲ್ಲ ನಮಗೆ ಅನ್ನದಾತೃಗಳು, ಮಹಾನುಭಾವರು, ಜ್ಞಾನದಾತೃಗಳು. ಹೌದು, ಹುಡುಗರಾಗಿದ್ದೀವಿ ನಾನು. ನನಗೇನಪ್ಪ ಅಂದರೆ ಪರೀಕ್ಷೆ ಬಂದ ಕೂಡಲೇ ನಡಕ ಶುರುವಾಗ್ತಾ ಇತ್ತು. ನಂಬರು ಸುಳ್ಳು ಹೇಳ್ತಾ ಇರೋ, ಉತ್ಪ್ರೇಕ್ಷೆ ಮಾಡ್ತಾರೆ. ಅಯ್ಯೋ ಪರೀಕ್ಷೆ ಬಂತಲ್ಲ, ಏನು ಬರಿತೀನೋ, ಕ್ವಶನ್ ಏನು ಕೊಡ್ತಾರೋ, ಪೇಪರ್ ಆನ್ಸರ್ ಏನು ಬರಿತೀನೋ ಅಂತ ಗಾಬರಿ. ಫಿಯರ್ ಕಾಂಪ್ಲೆಕ್ಸ್ ಭಾಳ ಡೇಂಜರಸ್ ಇದು, ಇರಬಾರ್ದು. ಬಂದಿದ್ದು ಮರ್ತು ಹೋಗಿಬಿಡ್ತದೆ ನೋಡ್ರಿ, ಏನು ಮಾಡಬೇಕು ಸರಿ ಅಂಥೇಳಿ. ಆಗ ನಾನು ಅದಕ್ಕಿಂತ ಆಗ ಥರ್ಡ್ ಫಾರ್ಮ್ ಅಂತ ಕರಿತಿದ್ರು. ಆಗಲ್ಲ ಫಾರ್ಮ್ ಇಂದ ಏನು ಫಾರ್ಮೆಟ್ ಅಂತ ಕೇಳಬೇಡ ನೀವು. ಥರ್ಡ್ 8th standard ಅಂತ ಅರ್ಥ ಈಗಿನ ಭಾಷೆ ಅಂದರೆ ಹೇಳಬೇಕಾದ್ರೆ. ಆಗಿನ ಥರ್ಡ್ ಫಾರ್ಮ್ ಇಸ್ ಈಕ್ವಲೆಂಟ್ ಟು ಪ್ರೆಸೆಂಟ್ 8th standard. ಇಲ್ಲೆಲ್ಲ ಲೆಕ್ಚರರ್ಸು ಪ್ರೊಫೆಸರ್ಸ್ ಇದ್ದಾರೆ, ನಾವೇನೋ ಸ್ವಲ್ಪ ತಪ್ಪು ಮಾತಾಡಿ ತಿದ್ದಿಬಿಡ್ರಪ್ಪ ನೀವೆಲ್ಲ. ಆಯ್ತಾ, 8th standard ಓದ್ತಾ ಇದೆ. 8th standard ಹಾಫ್ ಇಯರ್ಲಿ ಎಕ್ಸಾಮಿನೇಷನ್ ನಡೀತಾ ಇತ್ತು, ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇತ್ತು ಅವತ್ತಿನ ದಿವಸ. ಮ್ಯಾಥಮೆಟಿಕ್ಸ್ ಅಂದ್ರೆ ಮೊದಲೇ ಗಾಬರಿಯನ್ನ ಸರಿ. ಹಾಗೆ ಈಗ ಮಾಡಿ ಹೋದೆ ನಾನು ಹೋಗಿ ರಘುಪ್ರೇಮ ತೀರ್ಥ ಬೃಂದಾವನಕ್ಕೆ 4 ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಬೃಂದಾವನದ ಹತ್ರ ನಿಂತು ಹುಡುಗ ಸ್ವಾಮಿ ತಾವು ದೊಡ್ಡವರಂತೆ. ಮತ್ತೆ ನಾನು ಮ್ಯಾಥಮೆಟಿಕ್ಸ್ ತುಂಬ ಬೇಕಿದ್ದೀನಿ ನಿಮ್ಗೆ ಗುರ್ತದೆ. ಎಂದೆಂದೂ 33% 35 ಬಂದರೆ ಪಾಸ್ ಮಾರ್ಕ್ ಇತ್ತು ಆಗಿನ ಕಾಲಕ್ಕೆ. ಪ್ರತಿ ಒಂದು ಸಬ್ಜೆಕ್ಟ್ 35 ಬರಬೇಕು. 33 ಬಂದರೂ ಕೂಡ ಪರವಾಗಿಲ್ಲ ಬಿಡು, ಇನ್ನು 2 ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡಿಬಿಡ್ತಾ ಇದ್ರು. ಆದರೆ ಇದು ಅನ್ಯಾಯ ಸ್ವಾಮಿ, ಸರಿ ಹೋಗೋದಿಲ್ಲ ನನಗೆ. ಏನು ಕನಿಷ್ಠ ಒಂದು 50 ಬರಬೇಕು ಮಾರ್ಕ್ಸು. ಈಗಿನ ಕಾಲಕ್ಕೆಲ್ಲ 90, 98, 99, 100 ಬರ್ತವೆ. ಅವ್ರು ಬಂದವರಿಗೆ ಅಡ್ಮಿಷನ್ ಸಿಗ್ತದೆ BE ಒಳಗೆ, MBBS ಇತ್ಯಾದಿ ಒಳಗೆ. ಅಂಥ ಕಾಲ ಆಗೇನು ಬಂದಿದ್ದಿಲ್ಲ ನಮಗೆ. ನಮಗೆ 50 ಬಂದರೆ ಘನ ಕಾರ್ಯ ಮಾಡಿ ಸಾಧಿಸಿದೆ ಅಂತ ಆಯ್ತು. ನಾವು ನಮ್ಮ ಸರಿ ಸಮಾನ ಇಲ್ಲ ಅಂತ ಹೇಳ್ಬೋದು. ಕಾಲನ್ನು ಟೈಟ್ ಮಾಡ್ಕೊಂಡು ತೋರಿಸ್ಬೋದು ಎಲ್ಲರಿಗೆ. ಅದು ಆಗಿತ್ತು ಕಾಲ. ಅದಕ್ಕಂತ ದಯಮಾಡಿ ನೀವು ದೊಡ್ಡವರಾಗಿದ್ದರೆ ಹೀಗೆ ಕಂಡೀಷನಲ್ ವೇ ಆಫ್ ಡಿವೋಷನ್ ಇದು, ಕಂಡೀಷನಲ್ ಡಿವೋಷನ್. ನೀವು ದೊಡ್ಡವರಾಗಿದ್ದರೆ ದಯಮಾಡಿ ದೊಡ್ಡವರಂಬುವ ವಿಶ್ವಾಸ ನನಗೆ ಕೊಡಬೇಕು ಅಂತ ನಿಮ್ಮ ಚಿತ್ತಕ್ಕೆ ಬಂದಿದ್ದರೆ, ನಾನು ನಿಮ್ಮ ಭಕ್ತನಾಗಿ ಮುಂದೆ ನಿಮ್ಮಲ್ಲಿ ನಡ್ಕೋಬೇಕು ಅಂತ ಆಗಿದ್ದರೆ, ಎಲ್ಲ ಅಡ್ವರ್ಬಿಯಲ್ ಕ್ಲಾಸ್ ಆಫ್ ಕಂಡೀಷನ್ಸೇ ಎಲ್ಲ, ಬೇರೆ ಯಾವುದೂ ಇಲ್ಲ ಸರ್. ದಯಮಾಡಿ ನಂಗೆ ಮ್ಯಾಥಮೆಟಿಕ್ಸ್ ಪರೀಕ್ಷೆಯೊಳಗೆ ಚೆನ್ನಾಗಿ ಪೇಪರು ಬರೆಸಿ ಸ್ವಲ್ಪ ಮಾರ್ಕ್ಸ್ ಹೆಚ್ಚಿಗೆ ಬಂದರೆ ನಾನು ಧನ್ಯನಾಗ್ತೇನೆ, ನಿಮ್ಮನ್ನು ಸ್ಮರಣೆ ಮಾಡ್ತಾ ಇತ್ತು ಸ್ವಾಮಿ ಅಂದುಕೊಂಡು ಅಷ್ಟು ಪ್ರಾರ್ಥನೆ ಮಾಡ್ಕೊಂಡು ಕಣ್ಣು ತೆಗೆದೆ. ಮತ್ತೊಂದು ನೋಡಿದೆ ಬೃಂದಾವನ, ಹೋಗಿ ಬರ್ತೀನಿ ಸ್ವಾಮಿ ಅಂತೇಳಿ ಮತ್ತೊಂದು ಸಾಷ್ಟ ನಮಸ್ಕಾರ ಹೋದೆ. ಇಷ್ಟೆಲ್ಲೇನು ಪ್ರಾರ್ಥನೆ ಮಾಡಿಕೊಂಡು ಒಳಗೆ ಟುಕುಟುಕೇನೆ. ಅಲ್ಲಿ ಹೋದೆ ಮತ್ತೆ ಸರಿ ಕೂತ್ಕೊಂಡು ಈ ಥರ ಟೇಬಲ್ ಇರ್ತಾ ಇತ್ತು, ಟೇಬಲ್ಗೆ ಬೆಂಚಿ ಟೇಬಲ್ ಮೇಲೆ ಕೂತ್ಕೊಂಡೆ. ಅವರು ಕ್ವಶನ್ ಪೇಪರ್ ಕೊಡ್ತಾರೆ ನೋಡಿರಿ, ಕ್ವಶನ್ ಪೇಪರ್ ಕೊಡೋವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ಕೈಗೆ ಬಂದ ಮೇಲೆ ಕಣ್ಣು ತೆಗೆದೀನಿ, ಅಲ್ಲಿವರೆಗೆ ಪ್ರಾರ್ಥನೆ ಗುರುಗಳದು ಮಾಡಿಕೊಂಡು ಆ ತೆಗೆದೆ. ತೆಗೆದು ಕೂಡಲೇ ಯಾವ ಪ್ರಾಬ್ಲಮ್ ಮೇಲೆ ಫಸ್ಟು ಕಣ್ಣು ದೃಷ್ಟಿ ಬೀಳ್ತದೋ ಅದನ್ನೇ ಮೊದಲು ಸಾಲ್ವ್ ಮಾಡೋದು ಅಂತ ಚಿಂತೆ ಮಾಡ್ಕೊಂಬಿಟ್ಟು. ಇವೆಲ್ಲ ನೋಡಿರಿ ಏನು ಹಾಕಿ ಆಯ್ತಪ್ಪ, ನಮಗೆ ನಿಮ್ಮ ನೀವೆಲ್ಲ ಹಾಕಿ ಬರೆದಿರೋಲ್ಲ ಕುರಿತು ನಾನು ಈಗ ಬರೆದೀನಿ ಪರೀಕ್ಷಾ. ನಮ್ಮ ಸ್ಟೈಲೇ ಸ್ಟೈಲು, ಭಿನ್ನ ಜೀವ ಭಿನ್ನ ಕರ್ಮ, ಏನು ಮಾಡ್ಲಿಕ್ಕಾಗ್ತದೆ? ಎಲ್ಲ ಸ್ಟೈಲ್ ಒಬ್ಬರಿಗೆ ಬರ್ತದೇನ್ರಿ? ಬರೋದಲ್ಲ, ನಮ್ಮ ಆಚಾರ ಮತ್ತೆ ಈಗ ಆದಿಲಿಂದ ಅಂತ್ಯದವರೆಗೂ ಭಿನ್ನ ಜೀವ ಭಿನ್ನ ಕರ್ಮ ಭಿನ್ನ ಫಲ, ಮುಕ್ತಿಯಲ್ಲಿ ಭಿನ್ನನೇ ಸರಿ ಅಂತೇಳಿ. ಆಗ ಏನು ಅನುಗ್ರಹ ರೀ ದೊಡ್ಡವರಂಬ, ಇದಕ್ಕೆ ಅನ್ನಬೇಕು ಶಾಪಾದ ಅನುಗ್ರಹ. ಶಾಪಾನುಗ್ರಹ ಶಕ್ತರಾಗಿದ್ದ ಮಹಾತ್ಮರು ಈ ಬಡಪಾಯಿ ಪ್ರಾರ್ಥನೆ ಕೇಳಿಬಿಟ್ರು ನೋಡಿ. ಅಯ್ಯೋ ಹುಡುಗ ಪಾಪ ಮೊರೆ ಹೋಗಿದ್ದಾನೆ, ಸ್ವಲ್ಪ ಇವನಿಗೆ ಶಾಂಪಲ್ ರುಚಿ ತೋರಿಸ್ಬೇಕು. ದೊಡ್ಡವರಂದರೆ ಹೇಗಿರ್ತಾರೆ, ಅನುಗ್ರಹ ಅಂದರೆ ಹೇಗೆ ಮಾಡ್ತಾರೆ, ಮನಸ್ಸು ಕಾಣಿಸ್ತದೆ. ನಂಬರ್ ಹೇಳ್ತೀನಿ, 10 ಪ್ರಾಬ್ಲಮ್ಸ್ ಕೊಟ್ಟಿದ್ರು, 9 ಸಾಲ್ವ್ ಮಾಡಿದೆ, 1 ಬಿಟ್ಟು ಹೋಯಿತು, 8 ಕರೆಕ್ಟ್ ಆಗಿವೆ, 79% ಮಾರ್ಕ್ಸ್ ಬಿತ್ತು ನನಗೆ. ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮಿನರ್ ಫಸ್ಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, 79 ಮ್ಯಾಥಮೆಟಿಕ್ಸು, 78 ಇಂಗ್ಲೀಷ್ನ ಬಿದ್ದುಬಿಡ್ತು. ಏ ಸಾಕು ಗುರು ಗುರು ಇದ್ದಲ್ಪ, ಬೃಂದಾವನ ನಮ್ಮ ಪಾಲಿಗೆ ಕಲ್ಲಲ್ಲ, ಇದು ಮಾತಾಡೋ ಬೃಂದಾವನ. ಈಗಿನ ರಾಯರ ಮಠ ಸ್ವಾಮಿಗಳಿಗೆ ಶ್ರೀನಿವಾಸ ಸ್ವಾಮಿಗಳು ಸುಷಮೀಂದ್ರ ತೀರ್ಥ ಏನಂತಾರೆ ನಮ್ಮ ಕಡೆ, ನಡೆದಾಡುವ ರಾಯರು ಅಂತ ಕರೀತಾರೆ ಮಹಾನುಭಾವನ. ನಡೆದ ರಾಯರು ಬೃಂದಾವನ ಕೂತ್ಕೊಂಡರೆ ಇವರು ಅವರೇ ರಾಯರೇ ಒಂದು ರೂಪದಿಂದ ನಡೆದಾಡ್ತಾ ಇದ್ದಾರಪ್ಪ ನಮ್ಮ ನಿಮ್ಮ ಮುಂದೆ ನಡೆದಾಡುವ ರಾಯರು ಅಂತ ಸುಜಮ. ಏನು ಸಹ ರಾಯರ ಸ್ವಾಮಿಗಳೇ ಅವರು ಏನು ಹೇಳಿದ್ರೇ ಮಂತ್ರ ಹಾಕ್ತಿ ಅಲ್ಪ ಸ್ವಲ್ಪ ಕೊಡೋದಲ್ಲ, ಎಷ್ಟು ಮಂತ್ರ ಹಾಕಿ ತೆಗೆದು ಕೊಡ್ತಾರೆ. ನಮ್ಮಂತ ಹೋಗಿಬಿಟ್ರೆ ಆ ಬುಟ್ಟಿ ಒಳಗೆ ಭಕ್ತರು ಹಾಕಿ ದುಡ್ಡು ಇರ್ತದಲ್ಲ, ಆ ದುಡ್ಡು ಕೊಡ್ತಾ ಇದ್ರು ಒಂದ್ಸರ್ತಿ ನನಗೆ ತೆಗೆದು ಹೀಗೆ ತೆಗೆದು ಅಷ್ಟು ತೆಗೆದು ಕೊಡ್ತಾ ಇದ್ದಾರೆ. ಬಗಲಿಗಿರ್ತಾರೆ ಎಡಬಲ ಸೇವಕರು, ಸ್ವಾಮಿ ಸ್ವಾಮಿ ಸ್ವಲ್ಪ ನಿಲ್ಲಿ ಅಂತ ಆ ಕೈಗೆ ಕಸಿಕೊಂಡು ಏ ಹಾಗೆ ಮಾಡಬೇಡಪ್ಪ ದಾಸರು ಅವರು ಏ ಹೇಗಂದ್ರೆ ಪ್ಯಾಥೆಟಿಕ್ ಸೀನ್ ಪಾಪ ಮಾಡಿ ಹಿಂಗೆ ಮಾಡಿಬಿಟ್ಟರೆ ಸ್ವಾಮಿಗಳು. ಏ ಹಾಗೆ ಮಾಡಬೇಡಪ್ಪ ಅವ್ರಿಗೆ ಕೊಡಬೇಕು ಅಂತ ರಾಯರು ಪ್ರೇರಣೆ ಮಾಡ್ತಾ ಇದ್ದರು, ಕೈ ಬಿಡಿಸ್ ಬಿಡು ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಪಂಚರಿದು ಎಂಥ ಮುಗ್ಧ ಭಾವನೆ ರೀ, ಅದು ಕೂಸು ಬೇರೆ ಇಲ್ಲ ಅವ್ರು ಬೇರೆ ಇಲ್ಲ. ಹಾಗೇನಿದೆ ತೆಗೆದು ಹಿಂಪಾಯ್ತು ಸ್ವಲ್ಪ ಕೆಳಗೆ ಬಿತ್ತು ಇದ್ದಷ್ಟು ಆಗಲಪ್ಪ ಇಷ್ಟೇ ಕೊಟ್ಟಾರೆ ಅಂತ ತಿಳ್ಕೊಳ್ರಿ ನೀವು ಸ್ವಾಮಿ ರಾಯರು ಅಂತ ಅಷ್ಟೇ ಸ್ವಲ್ಪ ಪರಮಾನುಗ್ರಹ ಆಯ್ತು ಸ್ವಾಮಿ ಅಂತಂದು ಇಂಥ ಮಹಾನುಭಾವರು ಅಂತ ಹೇಳಬೇಕಾಗಿದೆ. ಹಾಗೇನದೆ ಈಗ ರಘುಪ್ರೇಮ್ ಮ್ಯಾಥಮೆಟಿಕ್ಸ್ ಒಂದು ಗ್ರಾಪ್ ಅಂತ ಹೇಳ್ತಾ ಇದ್ದೀನಿ ಅಂತ ದೊಡ್ಡ ಶಾಪಾನುಗ್ರಹ ಸಿಕ್ತರಾಗಿ ಕೂತ್ಕೊಂಡಿದ್ದಾರೆ ರಘುಪ್ರೇಮ್ ಜಾತ್ರ. ಬಂದ ಕಾಲಕ್ಕೆ ದರ್ಶನ ಮಾಡಿರಿ ಅವರು, ಆದವಾನಿ ದೊಡ್ಡ ಕ್ಷೇತ್ರ ತಿಳ್ಕೊಬೇಡಿ, ಆದವಾನಿ ತಿಳ್ಕೊಳ್ರಿ, ಆದವಾನಿ ದೊಡ್ಡ ಕ್ಷೇತ್ರ. ಸಾಕ್ಷಾತ್ ವಿಜಯರಾಯರು ಗೋಪಾಲರಾಯರೇ ಮೊದಲಾಗಿರ್ತಕ್ಕಂಥ ಮಹನೀಯರು ಇಟ್ಟುಕೊಂಡು 12 ವರ್ಷ ವಾಸ ಮಾಡಿದ ಮನೆ ಉಂಟು ಅದ್ಯಾಪಿ. ವಿಜಯರಾಯರು ಸ್ವಹಸ್ತದಿಂದ ಅಮೃತ ಹಸ್ತದಿಂದ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾ ಮಾಡಿದ ದೇವಮಂದಿರ ಉಂಟು. ಏನು ಹೇಳಬೇಕ್ರಿ, ವ್ಯಾಸರಾಯ ಸ್ವಾಮಿಗಳು ಸಂಚಾರತ್ವೇನ ಬಂದು ಮಂಗರಾಯನ ಮಂಗರಾಯ ಅಂತ ಹೆಸರು ಪ್ರಾಣದೇವರಿಗೆ, ಅಲ್ಲಿ ಗುಡ್ಡದ ಕೆಳಗೆ ಮಂಗರಾಯನ ಕೋಟೆ ಅಂತ ಉಂಟು, ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಅಲ್ಲಿ ಅದೇ ಸ್ಥಳದೊಳಗೆ ವಿಜಯ ಪ್ರಭುಗಳು ಗೋಪಾಲದಾಸರಿಗೆ ಗೋಪಾಲ ವಿಠಲ ಪೊರೆಯಬೇಕಿವನ ಎಂಬ ಅಂಕಿತ ಕೊಟ್ಟು ಪರಮಾನುಗ್ರಹ ಮಾಡಿದ ಸ್ಥಳ. ಪಂಗನಾಮ ತಿಮ್ಮಣ್ಣದಾಸರು ಅಂತಾರೆ ವೇಣುಗೋಪಾಲ ವಿಠಲದಾಸರು, ನಮ್ಮ ಪರಂಪರೆಯ ಹಿರಿಯರ ಮಹಾನುಭಾವರು. ಅವರದ್ದು ಅವರು ಹುಟ್ಟಿದ ಊರದು. ಆದವಾನಿ ನವಾಬನ ಹತ್ರ ದಿವಾನ್ರಾಗ ಕೆಲಸ ಮಾಡ್ತಾ ಇದ್ರು. ಏನು ಹೇಳಕ್ಕೆ ಬಂದೆ, ದೊಡ್ಡ ಕ್ಷೇತ್ರ ಅಂತ ಆ ಗುಡ್ಡದೊಳಗೆ 108 ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ ವ್ಯಾಸತೀರ್ಥರು. ಇನ್ನೇನು ಬೇಕಪ್ಪ, ಆತ್ತಾಗ ಸ್ವಲ್ಪ ಸ್ವಲ್ಪ ಎಡವಿ ಬಿದ್ದರೆ ಮಂತ್ರಾಲಯಕ್ಕೆ ಬೀಳೋದು ನಾವು, ಆದವಾನಿಂದ ಎಡವಿ ಬಿದ್ದುಬಿಟ್ರೆ. ಅಂಥ ದಿವ್ಯ ಕ್ಷೇತ್ರಗಳಿಂದ ಆವೃತವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಈ ಪ್ರಕಾರ 7 ಮರುತುಗಳಂತೆ ಸಪ್ತ ಧಾತುಗಳಲ್ಲಿ 49 ಮರುತು. ಏನು ಮರುತುಗಳು ಮರುತುಗಳು ಅಂದರೆ, ಇವರೆಲ್ಲ ವಾಯುದೇವರು ಪರಮಾನುಗ್ರಹಕ್ಕೆ ಪಾತ್ರರು ಅಂತ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ಅದನ್ನು ವಿಜಯಪ್ರಭುಗಳು ಶಾಸ್ತ್ರದೊಳಗೆ ಅಲ್ಲಲ್ಲಿ ಇರ್ತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ದೇವರನ್ನ ಮಾಡಿದ್ದಾರೆ ನೋಡಿ. ಅದು ಕೇಳ್ರಿ ನೀವು, ಇಂಥವೆಲ್ಲ ಕಿವಿಗೆ ಬೀಳೋದೇ ಕಷ್ಟ. ಯಾರು ಹೇಳ್ತಾರೆ ದಾಸ ಆಯ್ತ ಅಡ್ದೆ ಮೋಸ್ಟ್ ಹೇಳಿದೆ ಯಾವುದೊಂದು 2-3 ದೇವರ ನಾಮ ಹೇಳ್ತಾರೆ ಉಪನ್ಯಾಸದಾಗ, ಮತ್ತು ಅವರು ತಮ್ಮ ತಮ್ಮ ಸಬ್ಜೆಕ್ಟ್ನ ಮಾತಾಡ್ಕೊಂಡು ಹೋಗಿಬಿಡ್ತಾರೆ. ನಮ್ಮದು ಇದರೊಳಗೆ ದಾಸರಾದ ಕಾರಣ ನಾವು ಮತ್ತೆ ಎಲ್ಲರೂ ಪುರಾಣ ದಾಸರು ಪುರಾಣ ಯಾಕಂತ ಕೂತ್ಕೊಂಡ್ರೆ ಏನ ದಾಸ ಆಯ್ತು ಯಾರು ಹೇಳ್ಬೇಕಪ್ಪ? ಏನೋ ನಿಂಗೆ ದಾಸತ್ವ ಕೊಟ್ಟು ದಾಸರ ಪರಂಪರೆ ತಂದು ಅಂಕಿತ ಕೊಟ್ಟಿನಿ ನಿನಗೆ, ಪುರಾಣ ಭಾಗವತ ಭಾರತ ರಾಮಾಯಣ ಬರಬಹುದು, ಅವನ್ನು ಬಳಸಿಕೋ. ಮುಖ್ಯ ಸಬ್ಜೆಕ್ಟ್ ದಾಸ ಸಾಹಿತ್ಯ ಇಟ್ಕೋಬೇಕೋ ಬೇಡ, ನಾವು ಇಟ್ಕೊಳ್ತೀವಿ, ಇನ್ಯಾರು ಇಟ್ಕೋಬೇಕು? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ 49 ಮರುತಗಳ ನಾಮವನ್ನು ಬೆಳಗ್ಗೆ ಎದ್ದು ಭಕ್ತಿ ಪುರಸ್ಸರವಾಗಿ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಜ್ಞಾನವೇ ಪುಟ್ಟುವುದು ಅಂತ ಹೇಳ್ತಾರೆ. ಯಾಕೆ ವಿದ್ಯಾರ್ಥಿಗಳಿಗೆ ಜ್ಞಾನ ಆಗಿಲ್ಲ ನಮ್ಗೆ ಅಂತೇಳಿ ಇವೆಲ್ಲ ಮಾರ್ಗಗಳು ತೋರಿಸಿದ್ದಾರೆ. ಹಿಡ್ಕೋಬೇಕು ಅವನ್ನ, ಬೆಳಗ್ಗೆ ಹೇಳಬೇಕು ಈ ಪದ್ಯವನ್ನು ಅಂತ ಕೊಡ್ಬೇಕು ನೋಡಿ ದೇವರ ನಾಮವನ್ನು. ಇದು ಉದಯ ರಾಗ ಸ್ಟೈಲ್ ಒಳಗದೆ, ನಮಗೆ ಉದಯ ರಾಗ ಬರೋದಲ್ಲ, ಅಸ್ತವಸ್ತ ರಾಗ ಮೊದಲೇ ಬರೋದಲ್ಲ. ನೀವು ಸರಿ ಮಾಡಿಕೊಳ್ಳ್ರಿ, ನಾವು ಟೆಕ್ಸ್ಟ್ ಒಂದು ಕೊಟ್ಬಿಡ್ತೀವಿ ನಿಮಗೆ ಅಷ್ಟು. ನಿಮ್ಮ ರಾಗ ಅನುರಾಗದಿಂದ ಏನು ರಾಗ ಹಾಕ್ಕೊಳ್ತೀರ ಹಾಕ್ಕೊಳ್ರಿ. ಇದು ಭೂಪಾಳಿ ರಾಗದೊಳೆ ಚಂಪೆ ತಾಳ ಅಂತ ಹೇಳ್ತಾ ಇದ್ದ ನೋಡಿ. ಭೂಪಾಳಿ ರಾಗ ಮೇಲುಕೋ ಶ್ರೀರಂಗ ಮೇಲುಕೋ ವೈಯ್ಯ ಮೇಲುಕೋ ಮಂ ಮೇಲುಕೋ ವೈಯ್ಯ ಏಳು ಶ್ರೀ ಗುರುರಾಯ ಬೆಳಗಾಯಿ ತಿಂದು ಆಗ ಅಷ್ಟೆಲ್ಲ ಹೇಳ್ಬೇಕು. ಸ್ವಲ್ಪ ಶಾಂಪಲ್ ಬರ್ತದೆ ಅಷ್ಟೇ, ಪೂರ್ಣ ಬರ ಹೇಳಿದ್ ಕೇಳಬೇಡ್ರಿ ನೀವು. ಹಾಂ, ನಮಗೆ ಈ ಜನ್ಮದೊಳಗೆ ದೇವರ ನಾಮನ ಕೇಳಿ ಆನಂದ ಪಡ್ತಕ್ಕಂಥ ಭಾಗ್ಯ ಕೊಟ್ಟೇನೆ. ಹೇಳೋ ಭಾಗ್ಯ ಇನ್ನೂ ಕೊಟ್ಟಿಲ್ಲ. ನಿಮ್ಮಂಥವ್ರ ಪ್ರಾರ್ಥನೆಯಿಂದ ಬರಬೇಕದು, ಒಳಗದೆ ಬರಬಲ್ದು ಇನ್ನು ಹೊರಗಡೆ ನೋಡೋಣ ಬಂದ ಕಾಲಕ್ಕೆ ಬರ್ತದೆ. ಶ್ರೀ ಗುರುಭ್ಯೋ ನಮಃ. ಮರುತುಗಳ ನಾಮವನ್ನು ಉದಯ ಗಮನಿಸಿ, ಅರ್ಥ ಹೇಳೋದಲ್ಲ ಸುಲಭ ಆಗಿದೆ. ಮರುತುಗಳ ನಾಮವನ್ನು ಉದಯದಲ್ಲಿ ಎದ್ದು ಸ್ಮರಿಸಿದವರ ದುರಿತ ಪರಿಹಾರವಾಗುವುದು ಅಂತ ಹೇಳ್ತಾರೆ ಪಲ್ಲವಿದು. ಪ್ರಾಣ ಹೆಸರುಗಳು ಹೇಳ್ತಾ ಇದ್ದಾರೆ. ನಾ ಪ್ರಾಣ ಅಪಾನ ನುವ್ಯಾನ ಉದಾನ ಸಮಾನ ಮತ್ತೆ ನಾಗ ಕೃಕಲ ಕೂರ್ಮ ಏನೆಂಬೆ ದೇವದತ್ತನು ಧನಂಜಯ ಪ್ರವಾಹನ ನುವಿವಹ ಸಮ್ಯ ಸಂವಾಹನೆಂದು ಶೀಲ ಪರಾವಹ ಉದ್ವಹ ಮಹಶಂಕು ಕಾಲಶ್ವಾಸ ಅನಲ ಪ್ರತಿಯೂ ಬಾಲಕುಮುದಾಕಾಂತ ಶುಚಿ ಶ್ವೇತ ಅಜಿತ ಗುರು ಮೇಲಾಗಿ ಸಂಸಾ ಪ್ರವರ್ತಕಾಗಿಲರನ್ನು. ಮರುತುಗಳ ನಾಮವನು ಉದಯದಲ್ಲಿ ಎದ್ದು ಸ್ಮರಿಸಿದವರ ದುರಿತ ಪರಿಹಾರವಾಗುವುದು. ತರುವಾಯ ಅಜಿತ ಸಂಯನು ಕಪಿ ಜಡದೇವ ಮರಳೆ ಮಂಡುಕ ಸತತ ಸಿದ್ಧರಕ್ತ ಸರಸ ಕೃಷ್ಣ ಪಿಕಶುಕ ಯತಿ ಭೀಮಹನು ಮರೆಯದಲೆ ಪಿಂಗ ಅಹಂ ಪ್ರಾಣ ಕಂಪನಾ. ಮೂರು ನುಡಿಯಾಯಿತು. ಇವರ ಸಹಿತವಾಗಿ ಸೂತ್ರನಾಮಕ ಮೂಲ ಪವಮಾನನೊಡನೆ ಗಣನೆಯನು ಮಾಡಿ ತವಕದಿಂದಲೇ ತಾರತಮ್ಯವನ್ನು ತಿಳಿದು ಶ್ರವಣದಲ್ಲಿ ಕೇಳಿ ಸಾಕಲ್ಯವಾಗಿ ನಿತ್ಯ ಮರುತುಗಳ ನಾಮವನು ಉದಯದಲ್ಲಿ ಎದ್ದು ಸ್ಮರಿಸಿದವರ ದುರಿತ ಪರಿಹಾರವಾಗುವುದು. ಕೊನೆಯ ನುಡಿಯಲ್ಲಿ ಫಲ ಹೇಳ್ತಾ ಇದ್ದಾರೆ. ಇದನ್ನೇ ಪಠಿಸಿದರೆ ಜನ್ಮ ಜನುಮದ ಪಾಪ ಉದರಿ ಹೋಗುವುದು ತೀರ ಉಳಿಯದೆ. ಪದುಮನಾಭ ನಮ್ಮ ವಿಜಯ ವಿಠಲರೇಯನ ಪದವ ಭಜಿಸುವುದಕ್ಕೆ ಜ್ಞಾನವೇ ಪುಟ್ಟುವುದು. ಇನ್ನೇನು ಬೇಕಪ್ಪ, ಅಪರೋಕ್ಷಗಳ ಮಾತು ಸುಳ್ಳಾಗ್ತದೇನ್ರಿ ಸತ್ಯ ನೋಡಿದ್ರೆ. ಆದ ಕಾರಣ ಇದರ ಭಕ್ತಿ ಶ್ರದ್ಧಾನ್ವಿತರಾಗಿ ಪಠನೆ ಮಾಡಬೇಕು. ಮಾಡಿದರೆ ಅವರ ಅನುಗ್ರಹ ಆಗ್ತದೆ. ಅವರ ಅನುಗ್ರಹ ಆಯ್ತಂದರೆ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗ್ತದೆ. ಮುಖ್ಯ ಪ್ರಾಣದೇವರ ಅನುಗ್ರಹ ಆಯ್ತಂದರೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಬೇಕು. ಮುಖ್ಯ ಪ್ರಾಣದೇವರು ಕಲಿಸಿದ ಫೈಲ್ ಭಗವಂತನ ಹತ್ರಕ್ಕೆ ರಿಟರ್ನ್ ಆಗೋದೇ ಇಲ್ಲ. ಮುಖ್ಯ ಪ್ರಾಣದೇವರು ಸಹಿ ಅದಾಯ ನೋಡ್ತಾರೆ. ಅವ್ರ ಇನ್ಶಿಯಲ್ ಹಾಕಿತ್ತು ಅಂದರೆ ಅಲ್ಲಿ ಏನಂತಾರೆ ಭಗವಂತ ಲಾರ್ಡ್ ಶ್ರೀಹರಿ ಅಂತ ಬರೆದಿರ್ತಾರೆ ಅಲ್ಲಿ ಲಾರ್ಡ್ ಶ್ರೀಹರಿ. ಇವೆಲ್ಲ ಫೈಲ್ಗೆ ಓದ್ಲಕ್ಕೆ ಓದ್ತಾ ಕೊಡೋದಲ್ಲ ತಾ. ಮುಖ್ಯ ಪ್ರಾಣದೇವರು ಇನ್ಶಿಯಲ್ ನೋಡಿಬಿಡ್ತಾನೆ, ಎಸ್ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ಡ್ ಅಂತ ಇರ್ತಾರೆ, ನಾಟ್ ಸ್ಯಾಂಕ್ಷನ್ಡ್ ಅಂತ ಇರ್ತದೆ. ನಾಟ್ ಸ್ಯಾಂಕ್ಷನ್ ಕಟ್ ಹಾಕಿಬಿಡ್ತಾರೆ, ಸ್ಯಾಂಕ್ಷನ್ಡ್ ಅಂತೇಳಿ ಅಲ್ಲಿ ಸೈನ್ ಹೊಡೆದು ಬಿಡ್ತಾನೆ ಭಗವಂತ. ದೊಡ್ಡ ದೊಡ್ಡ ಆಫೀಸರ್ಸ್ ಹೇಗೆ ಮಾಡ್ತಿರ್ತಾರಲ್ಲ ಹಾಗೆ ಅಂತ ಅರ್ಥ. ಇನ್ನೇನು ಹೇಳ್ಬೇಕಪ್ಪ, ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಉದಾಹರಣೆ ಕೊಡ್ಲಕ್ಕೆ ನಮ್ಗನಕ್ಕೂ ಬರೋದಲ್ಲ. ನೀವು ಕೊಟ್ಟರೆ ಕೊಡ್ರಿ ಬೇಕಾದ್ರೆ. ಮೊದಲು ತ್ವಕ್ ಚರ್ಮಗಳು ಮಾಂಸವು ರುಧಿರ ಮೇದೋ ಮಜ್ಜವಸ್ಥಿಗಳು ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸುತ ಒಂಬತ್ತಧಿಕ 48 ನಿಪರೂಪದಿ ಧಾತುಗಳು ಒಳ್ಳೆ ಇಷ್ಟೇ ಅಲ್ದಾಗೆ ಇಲ್ಲಿ ಇನ್ನೂ ಬೇರೆ ರೂಪಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಛಾಂದೋಗ್ಯ ಉಪನಿಷತ್ತು ಮೊದಲಾಗಿರ್ತಕ್ಕಂಥ ಉಪನಿಷತ್ತುಗಳಲ್ಲಿ ಸಪ್ತ ಸಾಮರೂಪಗಳು ಎಂಬುದಾಗಿ ಹೇಳಿದ್ದಾರೆ. ಅವರು ಅವ ಆ ರೂಪಗಳು ಬೆಳಗ್ಗಳಿಂದ ಸಾಯಂಕಾಲ ಪರ್ಯಂತರವಾಗಿ ಸಮಯವನ್ನು ಏಳು ಭಾಗವಾಗಿ ವಿಂಗಡಿಸ್ತಾರೆ ಉಪನಿಷತ್ಕಾರರು. ಒಂದೊಂದು ಸಮಯಕ್ಕೆ ಇಂತಿಂಥ ಭಗವದ್ರೂಪ ನಿಯಾಮಕನಾಗಿ 84 ಲಕ್ಷ ಯೋನಿ ಗತರಾಗಿರ್ತಕ್ಕಂಥ ಜೀವರಾಶಿಗಳನ್ನು ಏಳು ಭಾಗ ಮಾಡಿ ಇಂತಿಂಥ ಜೀವರಾಶಿಗಳಿಗೆ ವಿಶೇಷ ರಕ್ಷಣಾ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಭಗವದ್ ರೂಪ ಇಂತಿಂಥ ಕಾಲದೊಳಗೆ ಎಂಬುದು ಹೇಳಿದ್ದಾರೆ. ಯಾರು ಈ ಸಪ್ತ ಸಾಮೋಪಾಸನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತನ ಪರಮಾನುಗ್ರಹ ಆಗುವುದಲ್ಲದೆ ಎಕ್ಸ್ಟ್ರಾ ಒಂದು ಪ್ರಿವಿಲೇಜ್ ಏನು ಸಿಗ್ತದೆ, ವಾಕ್ಸಿದ್ಧಿ ಆಗ್ತದೆ. ಅವರ ಇವರು ಆಡುವುದೇ ವೇದಾರ್ಥ ಎನ್ನುವಂತೆ ಲೌಕಿಕ ಮಾತಾಗಲಿ ಪಾರಲೌಕಿಕ ಮಾತಾಗಲಿ ಸ್ಪಿರಿಚುಯಲ್ ಮಾತಾಗಲಿ ಅದಕ್ಕೆ ಬೆಲೆ ಬಂದು ಸಜ್ಜನರು ಮಾನ್ಯ ಮಾಡ್ತಾರೆ ಅಂತ ಫಲವನ್ನು ಹೇಳಿದ್ದಾರೆ. ಲೌಕಿಕ ಫಲ, ಪಾರಮಾರ್ಥಿಕ ಫಲ, ಆಧ್ಯಾತ್ಮಿಕ ಫಲ, ಮೂರು ಫಲಗಳನ್ನು ಹೇಳ್ತಾರೆ ಚಾಂದೋಗ್ಯ. ಅದು ಆಚಾರ್ಯರ ಭಾಷೆ ಬರುತ್ತೆ. ಏನು ಆಚಾರ್ಯಪ್ಪ ನಮ್ಮ ಆಚಾರ್ಯ ನೋಡ್ರಿ, ಸ್ವಾರಸ್ಯ. 100 ಉಪನಿಷತ್ತುಗಳಿವೆ ಈಗ ಉಪಲಬ್ಧವಾಗಿರ್ತಕ್ಕಂಥ ಪ್ರಿಂಟೆಡ್ ಉಪನಿಷತ್ತುಗಳು ಎಷ್ಟಪ್ಪ ಅಂದರೆ 108 ಸಿಗ್ತವೆ ಈಗ. ಅಷ್ಟೋತ್ತರ ಶತ ಉಪನಿಷತ್ತುಗಳು ಪಬ್ಲಿಷ್ ಆಗಿ ಇನ್ನು ನಾನು ಒಟ್ಟು ನೋಡಿದ್ದು ಇನ್ನು ತಕ್ಕಷ್ಟು ಆಗಿರ್ಬೋದು, ನನಗೆ ಗುರ್ತಿಲ್ಲ. ನನ್ನ ಕಣ್ಣಿಗೆ ಬಿದ್ದಿರೋದು 108 ಉಪನಿಷತ್ತುಗಳು ಪ್ರಿಂಟ್ ಆಗ್ಯಾವೆ ಈಗ. ಹಾಂ, ಅದರೊಳಗೆ ಇಷ್ಟು ಉಪನಿಷತ್ತು ಇರೋ ಕಾಲಕ್ಕೆ ಆಚಾರ್ಯ ಮದ್ದು 10 ಉಪನಿಷತ್ತಿಗೆ ಮಾತ್ರ ಭಾಷ್ಯ ಬರೋದ್ರಲ್ಲ, ಯಾಕೆ ಅಂತ ಕೇಳ್ತಾರೆ. ಆಶ್ಚರ್ಯ, ಅದನ್ನು ಯಾರೂ ಉತ್ತರ ಕೊಟ್ಟಿಲ್ಲ. ವಿಜಯರಾಯರು ಉತ್ತರ ಕೊಟ್ಟಾರೆ. ತಪ್ಪು ತಿಳ್ಕೋಬಾರ್ದು, ಸ್ವಲ್ಪ ಕ್ಷಮಿಸಬೇಕು. ಅವ್ರು ಹೇಳಿದ್ದ ಮಾತು ಹೇಳ್ತೀನಿ, ಅನ್ಯತಾ ಭಾವಿಸಬಾರದು. 10 ಉಪನಿಷತ್ತುಗಳನ್ನು ಕಾಗೆ ಮುಟ್ಟಿತ್ತು, ಮೈಲಿಗಾಗಿತ್ತು, ಅದಕ್ಕೆ ಶುದ್ಧಗೊಳಿಸಲು ಭಾಷ್ಯ ಬರೆದ್ರು ಆಚಾರ್ಯರು ಅಂತ ಹೇಳ್ತಾರೆ. ಆ ಕಾಗೆ ಯಾರು ಏನಂತ ದಯವಿಟ್ಟು ಇಲ್ಲಿ ಪ್ರಶ್ನೆ ಮಾಡಬಾರ್ರಿ, ಏಕಾಂತದಲ್ಲಿ ಪ್ರಶ್ನೆ ಮಾಡಿ ಹೇಳ್ತೀವಿ ನಾವು. ಈ ಪ್ರಕಾರ ಆ ಸಪ್ತ ಸಾಮರೂಪಗಳು ಯಾವಪ್ಪ ಅಂದರೆ ನಿಧನ, ಹಿಂಕಾರ, ಆದಿ, ಉದ್ಗೀತ. ಸುಮ್ಮನೆ ಕಿವಿ ಮೇಲೆ ಬೆದ್ದಿರಲಿ ಶಬ್ದಗಳು, ಪುಣ್ಯ ಬರ್ತದೆ. ಅದು ಯಾವಾಗ ಓದ್ತಕ್ಕ ಮಧುವರಾಯರ ಏ ಬರಬೇಕಪ್ಪ, ಭಾಳ ಸಂತೋಷ ಬರೀ. ಇವರು ನಮ್ಮ ಗುರುಗಳ ಶಿಷ್ಯಂದರು, ಅವೆಲ್ಲ ಸತೀರ್ಥರು, ಒಳ್ಳೆ ಹಿರಿಯ ಶಿಷ್ಯಂದರು, ಒಳ್ಳೆ ಸಜ್ಜನರು. ಇವತ್ತಿಗೂ ಗುರುಗಳ ಸೇವಾವನ್ನು ಅವಿಚ್ಛಿನ್ನವಾಗಿ ಮಾಡಿದ ಕರ್ನೂಲ್ ಅವ್ರದ್ದು ಇಲ್ಲಿ ಮಕ್ಕಳಿದ್ದಾರೆ, ಅವರು ಇದ್ದಾರೆ ಅಂತ ಕೇಳಿದ್ದೆ. ನನಗೆ ಗುರುತಿದ್ರೆ ನಾನೇ ಅವರಿಗೆ ಪತ್ರ ಗೀತ ಹಾಕಿ ತಿಳಿಸಬೇಕಾಗಿತ್ತು. ಯಾಕೋ ಭಗವಂತ ವಿಸ್ಮೃತಿ ಅದು ದೊಡ್ಡವರ ಗುಣ ಅಂಬೋದು ತಾವೇ ಆ ವತ್ಸರಿಗೆ ಅನ್ನ ಅನುಗ್ರಹ ಮಾಡಲಿಕ್ಕಾಗಿ ಬಂದಿದ್ದಾರೆ ಮಾಧವರಾಯರು ಅಂತೇಳಿ. ಅವ್ರು ದೊಡ್ಡ ಲೆಕ್ಚರರು, ಪ್ರೊಫೆಸರಾಗಿ ಕರ್ನೂಲ್ ಕೆಲಸ ಮಾಡಿದ್ದು, ರಿಟೈರ್ ಆದವರು. ಇವತ್ತಿಗೂ ನಾವು ಅಖಿಲ ಭಾರತ ಹರಿದಾಸ ಸಮ್ಮೇಳನದಿಂದ ಪುರಂದರ ದಾಸರು ಆರಾಧನೆಯನ್ನು ಮಾಡಿದರೆ 40-50,000 ರೂಪಾಯಿ ಎವ್ರಿ ಇಯರ್ ಕಲೆಕ್ಟ್ ಮಾಡಿಕೊಡ್ತಾರೆ ಈ ಏಜ್ನಲ್ಲಿ. ಇದ್ರ ಮೇಲೆ ಅರ್ಥ ಮಾಡಿಕೊಳ್ಳಿ, ಅವ್ರ ಸ್ವಭಾವ ಆಗಿದೆ. ಎಷ್ಟು ವರ್ಷವರೆಗೂ ನಮ್ಮ ಮಾಧವ ತೀರ್ಥರ ಮಠ ಮಜ್ಜಿಗೆಹಳ್ಳಿ ಮಠ ಇದೆಲ್ಲ, ಅಲ್ಲಿ ಮಠದ ವ್ಯವಸ್ಥೆಯನ್ನು ನೋಡಲಿಕ್ಕೆ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದು ಸ್ವಾಮಿ. ಈಗ ವಯೋಧರ್ಮ ಆದ ಕಾರಣ ಪಾಪ ಅವ್ರ ಹೆಂಡತಿಗೆ ಪಾಪ ಬಿದ್ದು ಫ್ರ್ಯಾಕ್ಚರ್ ಆಗಿದೆ, ಆ ದೃಷ್ಟಿಯಿಂದ ಇಲ್ಲಿಗೆ ಹೋಗಲಿಕ್ಕಿಲ್ಲ. ಅದು ಬಂದಿದ್ದಾರೆ, ಅನುಗ್ರಹ ಇರಬೇಕು, ಪ್ರಾರ್ಥನೆ ಮಾಡು. ಸಪ್ತ ಧಾತುಗಳ ಈ ಪ್ರಕಾರ ಸಪ್ತ ಸಾಮಗ್ರಿ ಹೆಸರು ಹೇಳ್ತಾ ಇದ್ದೆ. ನಿಧನ, ಹಿಂಕಾರ, ಆದಿ, ಉದ್ಗೀತ, ಪ್ರಸ್ತಾವ, ಪ್ರತಿಹಾರ, ಉಪದ್ರವ ಎಂಬುದಾಗಿ. ಅವುಗಳಲ್ಲಿ ಏನು ಅಂತ ಕೇಳಬೇಡ ಸದ್ಯ, ಅವುಗಳ ಭಾಳ ವಿಚಾರ ಹೇಳಬೇಕಾಗಿ ಬರ್ತದೆ. ಇಷ್ಟು ಕಿವಿ ಮೇಲೆ ಬಿದ್ದಿರಲಿ ಅಂತ. ಯಾಕೆ ದಾಸರಾಯರು ಕೂಡ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕೆ ಹೋಗಿಲ್ಲ, ಒಳಗೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅವ್ರು ತಿಳ್ಕೋಬೇಕು ಅವಶ್ಯ, ಸಮಯ ಬಂದ ಕಾಲಕ್ಕೆ ತಿಳ್ಕೊಂಬೋಣ ಅಂತ ಅಂತಿಷ್ಟು ಹೇಳಿ ಮುಂದಕ್ಕೆ ಹೇಳ್ತಾ ಇದ್ದೀನಿ. ಸಪ್ತ ಧಾತುಗಳೊಳ ಹೊರಗೆ, ಸಪ್ತ ಧಾತುಗಳೊಳ ಹೊರಗೆ ಸಂತಪ್ತ ಲೋಹ ಗತಾಗ್ನಿಯಂದದಿ. ಸಪ್ತ ಧಾತುಗಳೊಳ ಹೊರಗೆ ಸಂತಪ್ತ ಲೋಹ ಗತ ಅಗ್ನಿಯಂದದಿ. ಸಪ್ತ ಸಾಮಗ ನಿಪ್ಪ ಅನ್ನಮಯಾದಿ ಕೋಶದೊಳು. ನೋಡಿ, ದೇವರು ಕರುಣಾ ಮಾಡಿದೆ, ನಿಮ್ಮ ಪ್ರಾರ್ಥನೆ ಮುಟ್ಟಿದ್ದು ಕಾಣ್ತದೆ, ಗಂಟಲು ಸರಿ ಹೋಯ್ತು. ನೋಡ್ರಿ, ಹೀಗಿರ್ತದೆ ನೋಡ್ರಿ, ಏ ಆಶ್ಚರ್ಯ ಆಗ್ತದೆ. ನಾವೇ ನಂಬರು ಹೇಳ್ತೀನಿ, ನೀವೆಲ್ಲ ಮುತ್ತೈದವರು ಭಕ್ತರಿದ್ದೀರಿ. ಈಗ ಆಯಿತಾ, 106.2 ಟೆಂಪರೇಚರ್ ಇತ್ತು ನನಗೊಂದು ಸಾರ್ ಬಂದಿತ್ತು. 106.2 ದಾಟಿದ್ವು ಅಂದರೆ ನಮ್ಮ ಗ್ಯಾರಂಟಿ ಇಲ್ಲ, ಬಚಾವ್ ಆಗ್ತೋ ನಮ್ಮ ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ ಕೈ ಬಿಟ್ಬಿಟ್ಟಿದ್ರು ನಮ್ಮನ್ನು ಅಂತ. ಅದಕ್ಕೆ ಡೆಲಿರಿಯಮ್ ಸ್ಟೇಟ್ ಅಂತಾರೆ ಇಂಗ್ಲೀಷ್ನೊಳಗೆ. ಅಂಥ ಸ್ಟೇಟ್ ಬಂದ ಕಾಲಕ್ಕೆ ನಮ್ಮ ಮಿತ್ರರೊಬ್ಬರು ಬಂದಿದ್ದರು ಹಾಸ್ಪಿಟ್ಲಿಗೆ. ಬಂದ ಕಾಲಕ್ಕೆ ಅವರು ಸ್ವಲ್ಪ ಭಕ್ತರು, ದೇವರ ನಾಮಗಳು ಚೆನ್ನಾಗಿ ಹೇಳೋರು. ವೆಂಕ ಎನ್ ಸಿ ಸಿ ವೆಂಕಟರಾಯರು ಅಂತ ಅವ್ರ ಹೆಸರು. ಎನ್ ಸಿ ಸಿ ಒಳಗೆ ಕೆಲಸ ಮಾಡಿ ರಿಟೈರ್ ಆಗಿದ್ದು. ಅವರು ಬಂದ ಕಾಲಕ್ಕೆ ಎಲ್ಲರೂ ಬಂದು ಲೌಕಿಕ ಮಾತಾಡೋರು ನಮ್ಮ ಹತ್ರ. ಹಾಗಪ್ಪ ಅಯ್ಯೋ ಹೀಗಾಯ್ತಾ, ವಾಶಾಬಕ್ಕೆ ನಿಮಗೆ ದಾಸರೇ ಹಾಗೆ ಹೀಗೆ ಅಂತ ಹೇಳ್ತಾರೆ. ಉಪಚಾರ ನಂಗೆ ಉಪಚಾರ, ನನಗೆ ರೋಗ ಬಂದ ಕಾಲಿಗೆ ಯಾರು ಉಪಚಾರ ಮಾಡಿ ಭಾಳ ಚಿಟ್ಟು ಬರ್ತದೆ ನನಗೆ ನನ್ನ ಸ್ವಭಾವ. ಅದ್ರ ಬರಲಿ ಉಪಚಾರ ಮಾಡಿ ಇದ್ದೇ ಅದು ಏನು ಒಗ್ಗರಣೆ ಮಾತು ಇದು ಕೊಡೋದು? ಒಗ್ಗರಣೆ ಕೊಟ್ಟೆ ಕೊಡ್ತಾರೆ ಸಾರು ಮಾಡಿದ ಬೆಳಗ್ಗೆ, ಮತ್ತೆ ಪ್ರತ್ಯೇಕ ಕೊಡೋದೇ ಇರ್ತದಪ್ಪ. ಏನಾದರೂ ಭಗವದ್ ವಿಚಾರ ಹೇಳ್ರಿ, ಯಾರ್ಯಾರಿಂದ ಆಪತ್ತಿ ಸಿಕ್ಕ ಕಾಲಕ್ಕೆ ದೇವರ ಅನುಗ್ರಹ ಹೇಗೆ ಮಾಡಿದ, ಗುರುಗಳು ಹೇಗೆ ಅನುಗ್ರಹ ಮಾಡಿ ಪಾರ ಮಾಡಿ ಅಂತ ಹೇಳ್ರಿ. ಬೇಕಾಗಿ ಕೇಳ್ತೀನಿ ನಾನು. ಮತ್ತೆ ಅಯ್ಯೋ ಪಾಪ ಅನ್ಬೇಡ್ರಿ ಅಂತೇಳಿ ಸರ್, ಅವ್ರು ಬಂದು ಪಾಪ ಅಂದರು. ಬಂದು ಒಂದು ಒಂದು ಉಗಾಭೋಗ ಕನಕದಾಸರು ಮಾಡಿದ್ದು ಹೇಳಿದ್ದು ನೋಡ್ರಿ. ಕನಕದಾಸರು ಮಾಡಿದ್ದು ಒಂದು ಉಗಾಭೋಗ ಇವತ್ತಿಗೂ ಮರ್ತಿಲ್ಲ ನಾನು, ಮರ್ತಿತ್ತು ಮತ್ತೆ ಜ್ಞಾಪಿಸ್ಕೊಂತಿದ್ದೀನಿ. ಈ ಭಕ್ತರನ್ನ ಹೇಗೆ ಪರೀಕ್ಷೆ ಮಾಡಿ ಕಷ್ಟಕ್ಕೆ ತುತ್ತು ಮಾಡ್ತಾನೆ ಭಗವಂತ, ಕಷ್ಟ ಕಷ್ಟಕ್ಕೆ ಈಡು ಮಾಡ್ತಾನೆ, ಮಾಡಿ ಕೊನೆಗೆ ಹೇಗೆ ರಕ್ಷಣೆ ಕೊಡ್ತಾನೆ ಎಂಬುದಕ್ಕೊಂದು ಉಗಾಭೋಗ. ಕಬ್ಬಿನಂತೆ ಅಗಿವಾ, ನಾವು ಆರಾಮಿದ್ದೆ ಮಿಕ್ಸಿಗೆ ಹಾಕಿ ಎಲ್ಲ ಅವನು ಒಳಗೆ ಬಜಾರದಲ್ಲಿ ನಿಂತ್ಕೊಂಡಿರ್ತು ನೋಡ್ರಿ. ಆ ಗಿರಣಿ ಬಾಯಿ ಕೊಟ್ಟುಬಿಟ್ಟು ಈಗ ಕಷ್ಟದಿಂದ ಈಗ ತಿರುಗಿಸ್ತಾ ಇತ್ತ, ರಸ ಒಂದು ಕಡೆ ಬೀಳ್ತದೆ ಅದ ಉಪಯೋಗಿಲ್ಲ. ಕಬ್ಬನ್ನ ಹಲ್ಲಿರ್ತಕ್ಕಂಥವರು ಕೆಳಗೆ ಮೇಲೆ ಏನಪ್ಪ ಹಲ್ಲುಗಳು ಎರಡು ಬ್ಲೇಡ್ ಅದ್ಭುತ ಬ್ಲೇಡ್ಸ್ ಇಟ್ಬಿಡ್ತಾನೆ. ಮೇಲೊಂದು 16 ಬ್ಲೇಡು, ಕೆಳಗೊಂದು 16 ಬ್ಲೇಡ್ ಇಟ್ಬಿಡ್ತಾರೆ. ಆ ಎರಡೂ ಬ್ಲೇಡ್ಗೆ ಪಂಕ್ತಿ ಬ್ಲೇಡ್ ಪಂಕ್ತಿಗಳ ಮಧ್ಯ ಕಬ್ಬನ್ನು ಇಟ್ಕೋಬೇಕು, ಅಗಿಬೇಕು. ಅಗಿದು ರಸ ನುಂಗಬೇಕು, ಅದ್ರ ಟೇಸ್ಟೇ ಬೇರೆ. ಯಾಕೆ ನಾವೆಲ್ಲ ತಿಂದೋರು ಆ ದೃಷ್ಟಿಯಿಂದ. ಒಂದು ವೇಳಕ್ಕೆ ಆ ಕಬ್ಬು ಹೋಗಿ ಚೇತನ ಆಗಿತ್ತು ಅಂದರೆ ಅದರ ಗತಿ ಏನಾಗಬೇಕು ಸ್ವಲ್ಪ ವಿಚಾರ ಮಾಡ್ರಿ. ಅದರಂತೆ ಕಬ್ಬಿನ ಅಗಿದು ಅದರ ರಸ ಬರುವಷ್ಟು ಅಗಿದು ಹಿಂಡಿ ಬಿಟ್ಟರೆ, ಒಂದು ವೇಳೆಗೆ ಚೇತನ ಆಗಿದ್ದರೆ, ಒಂದು ಪ್ರಾಣಿ ಹಾಗೆ ಲೈಫ್ ಇದ್ದ ಪದಾರ್ಥ ಆಗಿದ್ದರೆ ಅದರ ಗತಿ ಏನಾಗ, ಅದರಂತೆ ಹಿಂಡಿ ಬಿಡ್ತಾನೆ, ಅಗದು ಬಿಡ್ತಾನೆ. ಕಬ್ಬಿನಂತೆ ಅಗಿವ, ಅಗಿಯೋದು ಅಂದರೆ ಅರ್ಥ ನಮರೋದು ಅಂತ ಅರ್ಥ. ಎರಡೂ ಹಲ್ಲುಗಳಿದ್ದ ಕಚ್ಚಾ ಕಚ್ಚಾ ನಮರಿ ಹಾಕೋದು. ಒಂದು ಎಕ್ಸಾಂಪಲ್ ಆಯಿತು. ಅಲ್ಲಿ ಕಬ್ಬಿನಂತೆ ಅಗಿವ, ಚಂದನದಂತೆ ತೇದುವ. ಎರಡನೇ ಎಕ್ಸಾಂಪಲ್ ನೋಡ್ರಿ, ಹಾಗಾದ್ರೆ ಚಂದನದಂತೆ ತೇದುವ. ಸಾಣೆಕಲ್ಲಿ ಇಟ್ಕೊಂಬೋದು, ಅದರ ಮೇಲೆ ಗಂಧದ ಕೊರಳಿಡೋದು. ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಚೆನ್ನಾಗಿ ಗಂಧ ತೆಗೆಯೋದು. ಈ ಅದರ ಮಧ್ಯ ಗಂಧದ ಕೊರಡು ಸಾಣೆ ಕಲ್ಲಿನ ಮಧ್ಯ ಏನಾದರೂ ಒಂದು ಪ್ರಾಣಿ ಸಿಕ್ಕಿಬಿಟ್ರೆ ಅದ್ರ ಗತಿ ಏನಾಗಬೇಕಪ್ಪ, ಕ್ರಶ್ ಆಗಿ ಹೋಗ್ಬಿಡ್ತದೆ. ಅದರಂತೆ ಕಷ್ಟ ಕೊಡ್ತಾನೆ ಭಕ್ತರಿಗೆ ಪರೀಕ್ಷೆ ಮಾಡಲಿಕ್ಕಾಗಿ. ಇದು ಚೊಕ್ಕ ಬಂಗಾರ ಹೌದೋ ಅಲ್ಲಂತ ಪರೀಕ್ಷೆ ಮಾಡಬೇಕೋ ಬೇಡ. ಎರಡನೇ ಕಟ್ ಬಗ್ಗೆ ಮೂರನೇದು, ಚಿನ್ನದಂತೆ ಪುಟಕ್ಕೆ ಹಾಕುವ. ಒಂದಕ್ಕಿಂತ ಒಂದು ಅದ್ಭುತ ಎಕ್ಸಾಂಪಲ್ ನೋಡಿ. ಚಿನ್ನದಂತೆ ಪುಟಕ್ಕೆ ಹಾಕುವ ಅಕ್ಸಾಲಿಗ, ಗೋಲ್ಡ್ ಸ್ಮಿತ್ ಏನು ಮಾಡ್ತಾನೆ, ಬಂಗಾರ ತಗೊಂಡೋದ್ರೆ ಅದಾಗಿರ್ತಕ್ಕಂಥ ಮಾಲಿನ್ಯವನ್ನು ತೆಗೆದು ಶುದ್ಧಗೊಳಿಸಬೇಕಾಗಿ ಆ ಪುಟಕ್ಕೆ ಹಾಕ್ತಾನೆ, ಬೆಂಕಿಗೆ ಹಾಕ್ತಾನೆ. ಆ ಬೆಂಕಿ ಹಾಕಿದ ಕೂಡಲೇ ಅದೆಲ್ಲ ಸುಟ್ಟು ಆ ಕೆಲಸಕ್ಕೆ ಬಾರದ ಪದಾರ್ಥ ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿಬಿಟ್ಟು ಶುದ್ಧವಾದ ಬಂಗಾರ, ಚೊಕ್ಕ ಬಂಗಾರ ನಿಗಿನಿಗಿನಿಗಿನಿಗೆ ಅಂತ ಹೊಳಪು ಬರ್ತದೆ. ಅದೇ ಆ ಬಂಗಾರದ ಸ್ಥಾನದಲ್ಲಿ ಏನಾದರೂ ಒಂದು ಚೇತನ ಜೀವಿ ಇದು ಬಿಟ್ಟಿದ್ರೆ ಅದರ ಗತಿ ಏನಾವು, ಅಷ್ಟು ಕಟ್ಟಾಗದು. ಅಂದರು ಸ್ವಾಮಿಯೇ ನಮಗಿಂತ ದೇವರು ಬೇಡಪ್ಪೋ, ಸರ್ವತಾ ಬೇಡ. ಮಧ್ವಾಚಾರ್ಯರು ನಮ್ಮ ದಾಸರು ಸುತರಾಮ್ ಇಂಥ ದೇವರನ್ನು ತೋರಿಸಿಕೊಟ್ಟಿಲ್ಲ ನಮಗೆ, ಅವರು ಕರುಣಾ ಸಮುದ್ರನಾಗಿರ್ತಕ್ಕಂಥ ದೇವರನ್ನು ತೋರಿಸಿಕೊಟ್ಟರೆ ಏನು ಬರೇ ಕಷ್ಟ ಕೊಟ್ಟು ದೇವ್ರು ತಗೊಂಡು ನಾವೇನು ಅನಬೇಡ್ರಿ ಅಂತಲೇ ಕನಕದಾಸರು. ಮುಂದಿನ ಮಾತು ಕೇಳ್ರಪ್ಪ, ಕೊನೆಗೆ ಕರುಣ ದೋರಿ ಕಾಪಾಡುವ ನೆಲೆಯಾದಿ ಕೇಶವ, ಕೊನೆಗೆ ಕರುಣ ದೋರಿ ಕಾಪಾಡುವ ನೆಲೆಯಾದಿ ಕೇಶವ ಅಂತಾರೆ. ಇಂಥದ್ದು ಒಂದು ಇರ್ತಕ್ಕಂಥದ್ದು ದೇವರ ಅನುಗ್ರಹ ಅಂತಂಬುದು. ಏನು ಹೇಳಕ್ಕೆ ಈ ಸಪ್ತ ಸಾಮ ಭಗವದ್ ರೂಪಗಳಿರ್ತವೆ. ಸಪ್ತ ಧಾತುಗಳೊಳ ಹೊರಗೆ ಸಂತಪ್ತ ಲೋಹಗತ ಅಗ್ನಿ ಎಂದದಿ, ಸಪ್ತ ಸಾಮಗನಿಪ್ಪ ಅನ್ನಮಯಾದಿ ಕೋಶದಳು, ಲಿಪ್ತನಾಗದೆ ತತ್ತದಾಕ್ವಯ ಕ್ಲುಪ್ತ ಭೋಗವ ಕೊಡುತ್ತ, ಸ್ವಪ್ನ ಸುಷುಪ್ತಿ ಜಾಗ್ರತೆ ಇವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ಈ ಸಪ್ತ ಧಾತುಗಳ ಮಧ್ಯದಲ್ಲಿ, ಎರಡು ಧಾತುಗಳ ಮಧ್ಯದಲ್ಲಿ ಒಂದೊಂದು ಕೋಶದಂತೆ ಐದು ಕೋಶಗಳು ವ್ಯವಸ್ಥಿತಗೊಳಿಸಲ್ಪಟ್ಟಿವೆ. ಭಗವಂತ ಏನು ವ್ಯವಸ್ಥೆ ಮಾಡಿದ್ದನ್ನು ನೋಡ್ರಿ. ಸಪ್ತ ಧಾತುಗಳ ಮಧ್ಯ ಎರಡೆರಡು ಧಾತುಗಳ ಮಧ್ಯ ಅಂದರೆ ಒಳಗಿರ್ತಕ್ಕಂಥದ್ದು ತ್ವಕ್ ಮತ್ತು ಚರ್ಮ, ಇವೆರಡರ ಮಧ್ಯ ಅನ್ನಮಯ ಕೋಶ ಉಂಟು. ಅದರಂತೆ ಒಳಗೆ ಆಮೇಲೆ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಉಂಟು. ಆ ಕೋಶ ಅಂದರೆ ಏನು, ಅದೆಂಥದ್ದು, ಏನು ಕತಿ, ಅದರಿಂದ ಏನು ಕೆಲಸ ಅಂಬೋ ನಿಧಾನ ಕೇಳಬೇಕು. ಗಡಿಬಿಡಿ ಒಳಗೆ ಆಗೋದಲ್ಲ ಅವೆಲ್ಲ ಅನ್ನ. ಅದಕ್ಕೆ ಹರಿಕಥಾಮೃತ ಪಾಠ ಹೇಳಬೇಕು. ಪಾಠಕ್ರಮದಿಂದ ಇವೆಲ್ಲ ಕ್ಲಿಯರಾಗಿ ಹೇಳಬೇಕಂದ್ರೆ ಕನಿಷ್ಠ ಒಂದು 3 ವರ್ಷ, ದಿನಕ್ಕೆ 2 ತಾಸಿನಂತೆ ಬೇಕು ನೋಡಿ. ಮನೆ ಅಂತ ಇದ್ರು ಏನು, ಎಲ್ಲರೂ ಹರಿಕಥಾಮೃತ ಮಂಗಳಾಚರಣೆ ಅಂತ ಹೇಳ್ತಾರೆ, ಅವರ ತಪ್ಪಾರಾಗಿ ಬಿಡ್ತೀವಿ. ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ, ಹರಿಕಥಾಮೃತ ಮುಂದಕ್ಕೆ ಸಾಗಬಲ್ದು. ನೀವೇನು ಅಂದರೆ ಅದಕ್ಕೆ ಒಂದು ಕೆಲಸ ಮಾಡಿರಿ, ತಿಂಗಳಿಗೊಮ್ಮೆ ಆಗಲಿ, 2 ತಿಂಗಳಿಗೊಮ್ಮೆ ಆಗಲಿ, 3 ತಿಂಗಳಿಗೊಮ್ಮೆ ಕಲಿಸ್ರಿ. ನಮಗೇನು ಕೊಡಬೇಡ್ರಿ ನೀವು. ಮತ್ತೆ ಎರಡು ಕಿವಿ ಒಂದು ಮನಸ್ಸು ಕೊಟ್ಬಿಟ್ಟು, ಬುದ್ಧಿ ಕೊಟ್ಬಿಟ್ಟು ಸಾಕು. ಇನ್ನೇನು ಬೇಕಾಗಿಲ್ಲ, ದುಡ್ಡು ದುಗ್ಗಾಣಿ ಏನು ಬೇಕು ಕೊಟ್ಟರೆ ಇಸ್ಕೊಂತೀವಿ. ಮತ್ತೆ ಆ ಮಾತು ಬರಿಬೇಡ್ರಿ, ಮತ್ತೆ ಕೊಟ್ಟರೆ ಯಾಕೆ ಕೊಟ್ಟರೆ ಅಂತ ನಂಬೋದಿಲ್ಲ. ನಾವು ಕೊಟ್ಟರೆ ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ತೀವಿ. ಆಶ್ರಮ ಇದ್ದೇ ಅದರಲ್ಲಿ, ಆಶ್ರಮ ದುಡ್ಡನ್ನು ಬೇಕು ಅಂತದ್ದು ಏನ ಇದೆ. ದುಡ್ಡು ಕಾಂಚಾಣಂ ಕಾರ್ಯದಿದ್ದಿ, ಏ ದುಡ್ಡು ಇಲ್ದರೆ ಏನು ಕೆಲಸ ಆಗ್ತದೆ ಹೇಳ್ರಿ. ಬೇಕಲ್ಲ, ಧನಂ ಯ ಧರ್ಮೈಕ ಫಲಂ ಯಥೋಶ್ಯ ಜ್ಞಾನಂ ವಿಜ್ಞಾನಂ ಅನುಪ್ರಶಾಂತಿ ಅಂತದೆ ಭಾಗವತ. ಧನದಿಂದ ಧರ್ಮವಾಗ್ತದೆ, ಧರ್ಮದಿಂದ ಜ್ಞಾನ ಬರ್ತದೆ, ಜ್ಞಾನದಿಂದ ವಿಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಬರ್ತದೆ, ಅಪರೋಕ್ಷ ಜ್ಞಾನ ಪ್ರಶಾಂತಿ ಅಂದರೆ ಆತ್ಯಂತಿಕ ಸುಖ ಮುಕ್ತಿ ಆಗ್ತದೆ ಅಂತ. ಅದು ಹೇಗಾಗ್ತದೆ ಎಂಬ ನಂತರ ವಿಚಾರ ಮಾಡಬೇಕು. ಇಷ್ಟನಿಗೂ ಭಾಗವತಾಚಾರ್ಯ ಹೇಳಿದ್ದಾರೆ. ಸಪ್ತ ಸಾಮಗ ನಿಪ್ಪ ಅನ್ನಮಯಾದಿ ಕೋಶದಳು ಲಿಪ್ತನಾಗದೆ ತತ್ತದಾಕ್ವಯ. ಅನ್ನಮಯ ಅನ್ನನ ಅನ್ನಮಯ ಕೋಶ ಅನಿರುದ್ಧ ಇದ್ದಾನೆ, ಪ್ರಾಣಮಯೊಳಗೆ ಪ್ರದ್ಯುಮ್ನ ಇದ್ದ. ಹೀಗೆ ತಿಳ್ಕೋಬೇಕು, ಶಂಕರಣ ವಾಸುದೇವ ನಾರಾಯಣ 5 ಕೋಶಗಳಿಗೆ 5 ಭಗವದ್ರೂಪಗಳು. ನಿನ್ನೆ ಹೇಳಿದಂತೆ 5 ಭಗವದ್ರೂಪಗಳು ಬ್ರಹ್ಮಾಂಡ ನಿರ್ವಹಣ ಸೃಷ್ಟಿಸ್ಥಿತಿಯಾದಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಸೇವ ಕೆಲಸಗಳನ್ನು ಕೊಡ್ತಕ್ಕಂಥವು. ಲಿಪ್ತನಾಗ ಅಲ್ಲಿರ್ತಾನೆ ಭಗವಂತ. ಆ ಸಪ್ತ ಧಾತುಗಳಿರ್ತಕ್ಕಂಥ ಮಲ ಸ ಅನ್ನಕೋಶ ಮಯಾದಿ ಕೋಶಗಳಲ್ಲಿರ್ತಕ್ಕಂಥ ಅದೇನು ಏನು ಅವನಿಗೆ ಲಿಪ್ತ ಆಗೋದಲ್ಲ, ಆ ಪ್ರಕಾರ ಇದ್ದಾನೆ ಭಗವಂತ, ನಿರ್ಲಿಪ್ತನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ನಮಗೂ ನಿರ್ಲಿಪ್ತತೆ ಪ್ರಾಪ್ತವಾಗ್ತದೆ ಅಂತ ಅರ್ಥ. ಬಿಂಬನ್ನು ಹೇಗೆ ಹೇಗೆ ನಾವು ಉಪಾಸನೆ ಮಾಡುತ್ತೀವೋ ಅದರಂತೆ ಪ್ರತಿಬಿಂಬರಾಗಿರ್ತಕ್ಕಂಥ ಸಾತ್ವಿಕ ಚೇತನಿಗೆ ಆ ಗುಣಗಳು ಅಂದರೆ ತಮ್ಮಲ್ಲಿರ್ತಕ್ಕಂಥ ಅಂಥ ಗುಣಗಳು ಅಭಿವ್ಯಕ್ತವಾಗಿ ಅನುಭವಕ್ಕೆ ಬರ್ತವೆ ಎಂಬುದು ಸಿದ್ಧಾಂತ. ಹಾಗೆ ತಿಳ್ಕೋಬೇಕು. ಅದಕ್ಕೆ ಗೋಪಾಲರಾಯರು ಒಂದು ಸುಳಾದಿ ಬರೆದಿದ್ದಾರೆ, ನಿನ್ನ ಗುಣಪೂರ್ಣ ನಾನೆಂದು ನಾ ಗುಣಪೂರ್ಣ ನಾಗುವೆ, ನಿನ್ನ ದೋಷ ದೂರ ನೆಂದು ಎನ್ನ ದೋಷ ಕಳಕೊಂಬುವೆ. ಹೀಗೆ ಹೇಳ್ತಾ ಹೋಗಿದ್ದಾರೆ ಒಂದು ಸುಳಾದಿ, 7 ತಾಳಗಳು ಈ ಪ್ರಕಾರ ಹೇಳ್ತಾ ಹೋಗಿದ್ದಾರೆ. ಭಗವಂತನ ಭಗವಂತ ಗೀತಾ ತೊಳಗೆ ಹೇಳಿದಂತೆ, ಯಾರು ಯಾವ ರೀತಿಯಿಂದ ಉಪಾಸನೆ ಮಾಡ್ತಾರೋ ತತ್ತ ದೈವ ಭವತಿ ಅಂತ ಹೇಳಿದಂತೆ. ಈ ಪ್ರಕಾರ ಕ್ಲಿಪ್ತ ಭೋಗವ ಕೊಡುತ್ತ, ಆ ಪ್ರಕಾರ ಆ ಜೀವರಾಶಿಗೆ ಕರ್ಮಾನುಸಾರ ಯಾವ ಕಾಲಕ್ಕೆ ಏನೇನು ಭೋಗ ಕೊಡಬೇಕು ಆ ಭೋಗವನ್ನು ಕೊಡ್ತಾ, ಅದರಂತೆ ಕೂಡ ಸ್ವಪ್ನ ಜಾಗೃತ ಅವಸ್ಥೆ ಸುಷುಪ್ತಿ ಅವಸ್ಥೆ ಕೊಟ್ಟು ಏನದೆ ಅವನು ಸಾಧನವನ್ನು ಮಾಡಿಸ್ತಾನೆ ಅಂತ ಅಭಿಪ್ರಾಯವನ್ನು ಹೇಳಿ ಮುಂದಿನ ಪದ್ಯಕ್ಕೆ ಬರ್ತಾ ಇದ್ದಾರೆ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲಿ 360 ನಿಪ ತ್ರಿಸ್ಥಳದಿ 1080 ರೂಪವ ಕೋವಿದ ರೂಪೇಳುವರು ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ ಅಂತ ಇದ್ದಾರೆ. ಮಜ್ಜ ಅಂತ ಆಗಲೇ ಬಂದಿತ್ತಲ್ಲ, ಸಪ್ತ ಧಾತುಗಳೊಳಗೆ ಲಾಸ್ಟ್ ಬಟ್ ಒನ್ ಧಾತು, ಅಸ್ಥಿಕ್ಕಿಂತ ಮುಂಚೆ ಇರ್ತಕ್ಕಂಥದ್ದು ಮಜ್ಜ ಅಂತ ಬಂದಿದೆ. ಗಮ್ಮಿ ಸಬ್ಸ್ಟೆನ್ಸ್ ಅಂತ ಹೇಳಿದಿವಲ್ಲ ಅದು ಅಂತ ಅರ್ಥ. ತೀವಿಕೊಂಡ ಒಳಗೆ ಸೇರಿಕೊಂಡವೆ, ಒಳಗೆ ವ್ಯಾಪ್ತವಾಗಿ ತುಂಬಿಕೊಂಡವೆ ಅಂತ ಅರ್ಥ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದ ಕಳೇವರದಿ ಈ ದೇಹದೊಳಗೆ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ನಿಪತಿ ಸ್ಥಳದಿ ಈ ಪ್ರಕಾರ 360 ನಿಪತಿ ಸ್ಥಳದಿ 1080 ರೂಪವ ಕೋವಿದ ರೂಪ ಹೇಳುವರು ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ. ಈ ಪ್ರಕಾರ 360 ರೂಪಗಳಿವೆ ಅಂತ ಹೇಳ್ತಾ ಇದ್ದಾರೆ. ಮಜ್ಜಾದೊಳಗೆ ಇರ್ತಕ್ಕಂಥದ್ದು 360 ರೂಪಗಳು. ಅದೇ ಪ್ರಕಾರದ ಅಂಗುಲಿಯ ಪರ್ವಗಳು ಇಲ್ಲಿ ಇದು, ಇದು ಅಂಗುಲಿಯ ಪರ್ವ, ಇದೊಂದು ಪರ್ವ, ಇದೊಂದು ಪರ್ವ, ಇದೊಂದು ಪರ್ವ, ಒಂದೊಂದು ಬೆರಳಿಗೆ 3 ಪಾಯಿಂಟ್ಸ್ ನೋಡಿ, ಬೆಂಡ್ ಮಾಡ್ತಕ್ಕಂಥ ಪಾಯಿಂಟ್ಸ್. ಅದರಂತೆ ಅದನ್ನು ಇಲ್ಲಿ ಅಸ್ಥಿ ಇದೆ, ಇಲ್ಲಿ ಅಸ್ಥಿ ಇದೆ, ಇವೆರಡನ್ನು ಬಗ್ಸಲಕ್ಕೆ ಮಾಡಲಿಕ್ಕೆ ಇಲ್ಲಿ ಮಜ್ಜ ಅಂಬೋ ಗಂಭೀರ ಸಬ್ಸ್ಟೆನ್ಸ್ ಇರ್ತದೆ. ಅದರಿಂದ ಕಾಲು ಎಲ್ಲ ಕಡೆ ತಗೋಬೇಕು. ಇಲ್ಲಿ 360 ರೂಪಾಯಿಗಳು, ಇಲ್ಲಿ 360 ರೂಪಗಳು, ಮಜ್ಜದೊಳಗೆ 360 ರೂಪಗಳು, ಒಟ್ಟು 1080 ರೂಪಗಳಿಂದ ಭಗವಂತ ವಿರಾಜಮಾನನಾಗಿ ಆ ಕೀಲುಗಳು ಆಡುವ ರೀತಿ ಒಳಗೆ ಯಾವ ತೊಂದರೆ ಇಲ್ಲದಾಗೆ ಕಾಲು ಮಡಿಸಲಿಕ್ಕೆ, ಬೆರಳು ಮಡಿಸಲಿಕ್ಕೆ, ಕೈ ಮಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೆ. ಅಸ್ಥಿ ಮಜ್ಜ ಅಂಗುಲಿ ಪರ್ವಗಳು ಮೂರು ಮೂರು ಕಡೆ 360 ರೂಪದಿಂದ ಇದ್ದಾನೆ. ಒಟ್ಟು 1360 × 3 ಆಗ್ತದೆ ಅಂತ ತಾತ್ಪರ್ಯ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದ ಅಂಗುಲಿಯ ಪರ್ವದ ಟಾವಿನಲ್ಲಿ 360 ಪತಿಸ್ಥಳದಿ 1080 ರೂಪವ ಕೋವಿದ ರೂಪೇಳುವರು ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ. ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರ, ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಇತ್ಯಾದಿಗಳನ್ನು ಕೂಡಿಕೊಂಡು ಭಗವಂತ ಅವನಿಗೆ ಕ್ರೀಡಾ, ಭಕ್ತರಿಗೆ ಸಾಧನ, ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ಅಂತಾರೆ. ಯಾವ ಜೀವರಾಶಿಗಳಿಗೆ ಭಗವಂತನ ಈ ಕ್ರೀಡಾಕ್ಯ ವ್ಯಾಪಾರದಿಂದ ಏನೇನು ಗತಿಗಳಾಗಬೇಕು, ಸಜ್ಜನರಿಗೆ ಸದ್ಗತಿ, ದುರ್ಜನರಿಗೆ ದುರ್ಗತಿ, ಮಿಶ್ರರಿಗೆ ಮಿಶ್ರಗತಿ, ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ಅಂತ ತ್ರಿವಿಕ್ರಮ ಪಂಡಿತರು ಅಪ್ಪಣೆಗೊಳಿಸಿದ ರೀತಿಯಲ್ಲಿ ಆಗ್ತದೆ ಅಂತ ಇಷ್ಟ ಅಭಿಪ್ರಾಯವನ್ನು ಹೇಳಿ, ಇನ್ನು ನಿನ್ನೆ ಹೇಳಿದ್ದೆ ಒಂದೆರಡು ಮಹಿಮೆಗಳನ್ನು ಪ್ರಾಕ್ಟಿಕಲ್ ಆಗಿ ಹರಿಕಥಾಮೃತ ಸಾರ ಮಹಿಮೆ ಹೊರಚಿಮ್ಮತಕ್ಕಂಥ ಮಹಿಮೆಗಳನ್ನ ಒಂದೆರಡು ಹೇಳ್ತೀನಿ. ನಂತರ ದೊಡ್ಡವರು ಮಾಡಿರ್ತಕ್ಕಂಥ ಒಂದೆರಡು ದೇವರನಾಮ, ಅವಕಾಶ ಇದ್ದರೆ ಸ್ವಲ್ಪ ರಾಯರ ಮಹಿಮ ಹೇಳಬೇಕು, ಗುರುವಾರ ಅದಕ್ಕೆ ಅಪೇಕ್ಷೆ ಆಗಿದೆ. ನೋಡೋಣ ರಾಯರು ಏನು ಪ್ರೇರಣೆ ಮಾಡ್ತಾರೋ ಅದಂತೆ ಮಾಡೋಣ. ಇನ್ನೊಂದು ಅರ್ಧ ಗಂಟೆ ಸಮಯ ಇದೆ, ಆದ ಕಾರಣ ಅದನ್ನು ಈ ಎರಡು ಮೂರು ವಿಷಯಕ್ಕೆ ಆಗಿ ಮೀಸಲಿಟ್ಟು ಇನ್ನು ಎರಡು ಮೂರು ಪದ್ಯ ಉಂಟು. ನಾಳೆ ಮಂಗಳ ದಿವಸ ಎರಡು ಮೂರು ಪದ್ಯಗಳನ್ನು ಹೇಳಿಬಿಟ್ಟು ಅದನ್ನು ಜಗನ್ನಾಥ ವಿಠಲನಿಗೆ ಸಮರ್ಪಣೆ ಮಾಡತಕ್ಕಂಥದ್ದಿದೆ. ಆ ದೃಷ್ಟಿಯಿಂದ ನಿನ್ನೆ ಹೇಳಿದಂತೆ ಕೆಲವರಿಗೆಲ್ಲ ಈಗಾಗಲೇ ಅಪ್ಪೀಲ್ಸ್ ತೊಗೊಂಡಿದ್ದಾರೆ. ಇನ್ನು ಯಾರು ಅಪ್ಪೀಲ್ಸ್ ತೊಗೋಬೇಕು ಅಂತ ಅಪೇಕ್ಷೆ ಇದೆ, ಅಪ್ಪೀಲ್ಸ್ ನಮ್ಮ ಕಡೆವೆ, ದಯವಿಟ್ಟು ತೊಗೋಬಹುದು. ಭಕ್ತರು ಈಗಾಗಲೇ ಕೆಲವರು ಬಂದು ತಮ್ಮ ಪಾಲಿನ ತುಳಸಿದಳಾಕ್ಯ ಸೇವೆಯನ್ನು ಭಕ್ತಿಯಿಂದ ಸ್ಥರಿಸಿದ್ದಾರೆ, ಸಾಕು ನಮಗೆ ಅನಂತ. ತಾವಾಗೇ ಬಂದು, ನಾವು ಮತ್ತೆ ಮತ್ತೇನು ಹೇಳಕ್ಕೆ ಹೋಗಿಲ್ಲ, ತಾವಾಗೇ ಬಂದು ತಮ್ಮ ತುಳಸಿದಳಾಕ್ಯ ಸೇವೆಯನ್ನು ಭಕ್ತಿಯಿಂದ ಕೊಟ್ಟಿದ್ದಾರೆ, ಅದು ನಮಗೆ ಅನಂತವಾಗ್ತದೆ ಅಂತಂಬು ಭರವಸೆ ಉಂಟಾದ ಕಾರಣ ಅವರಿಗೂ ಅನಂತವಾಗಿರ್ತಕ್ಕಂಥ ಫಲವನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇಂತಹ ಪ್ರೇರಣೆ ಯಾರಿಗೇನಾಗ್ತದೋ ಅದು ಅವರವರ ಯೋಗ್ಯತಾನು ಮಾಡಬಹುದು ಅಂತ ಹೇಳ್ತಾ, ಈ ಹರಿಕಥಾಮೃತ ಸಾರ ಎಂಬುದು ಸಾಮಾನ್ಯ ಗ್ರಂಥ ಅಲ್ಲ. ಒಂದು ಇನ್ಸಿಡೆಂಟ್ ನಡೀತು, ಪ್ರಾಕ್ಟಿಕಲ್ ಇನ್ಸಿಡೆಂಟ್. ರಾಯಚೂರು ಹತ್ರ ಒಂದು ಊರು, ಆ ಊರ ಹೆಸರು ಮರ್ತಿನ ಜ್ಞಾಪ ಬಂದು ಹೇಳ್ತೀನಿ. ಅಲ್ಲಿ ಸಂಜೀವರಾಯರು ಅಂತಕ್ಕಂಥ ಒಬ್ಬರು ಶಾನುಭೋಗರು, ಕುಲಕರ್ಣಿ ಅಂತ ಹೇಳ್ತಿದ್ದೀವಲ್ಲ, ಅವರು ಶಾನುಭೋಗರು ಇದ್ದ ಮೇಲೆ ಗೌಡ್ರು ಇರಬೇಕಲ್ಲ, ಬೇರೆ ಮತ್ತದವ್ರು ಗೌಡ್ರು, ಯಾರು ಮತ ಅವೆಲ್ಲ ಕೇಳಬೇಕು ಹೋಗ್ಬೇಡ, ಅವ್ರು ಬೇಕಾಗಿಲ್ಲ. ವಿಲೇಜ್ ಪಾಲಿಟಿಕ್ಸ್ ಇರ್ತವೆ ನೋಡ್ರಿ, ವಿಲೇಜ್ ಪಾಲಿಟಿಕ್ಸ್ಲಿಂದ ಗೌಡ್ರಿಗೂ ಶಾನುಭೋಗರಿಗೂ ಯಾವುದೋ ಒಂದು ವಿಷಯದಲ್ಲಿ ಮನಸ್ಸು ವ್ಯತ್ಯಸ್ತವಾಯಿತು, ಆದ್ದರಿಂದ ಮೆಲ್ಲಗೆ ದ್ವೇಷ ಬೆಳೀತಾ ಬಂತು. ದ್ವೇಷ ಬೆಳೀತಾ ಬೆಳೀತಾ ಎಲ್ಲಿವರೆಗೂ ಹೋಯ್ತಪ್ಪ ಅಂದರೆ, ಇನ್ನು ಈ ಮಾತು ಕತೆ ಈ ಬೈಯೋಣ ಗೀಯೋಣ ಈ ಹೊಡಿಯೋಣ ಬಲ ಮುಗಿಸಿಬಿಡಕ್ಕೆ, ಅವ್ರನ್ನ ಕಂಡ ಇವರು ಮುಗಿಸ್ಬೇಕು, ಇವ್ರನ್ನ ಕಂಡ ಅವ್ರು ಮುಗಿಸಿಬಿಡ್ಬೇಕು, ಅಲ್ಲಿವರೆಗೂ ದ್ವೇಷ ಪರಾಕಾಷ್ಟೆ ಮುಟ್ಟಿಬಿಡ್ತು. ಅಂತಹ ಸಂದರ್ಭದೊಳಗೆ ಈ ಬ್ರಾಹ್ಮಣರಿ ಸಂಜೀವರಾಯರೇನಿದ್ದರು, ಸುಮಾರು ಒಂದು 20-22 ವರ್ಷದ ಪ್ರಾಯ, ಆಗಲೇ ಮದುವೆ ಆಗಿತ್ತು, ಒಂದೋ ಎರಡು ಮಕ್ಕಳು ಕೂಡ ಆಗಿದ್ದವರು. ಆ ಹಳೆ ಕಾಲ, ಬೇಗನೆ ಮದುವೆ ಮಾಡ್ತಕ್ಕಂಥದ್ದೆಲ್ಲ ಉಂಟಲ್ಲ ನಿಮಗೆ ಗುರುತು. ಆತ ಸ್ವಲ್ಪ ತೆಳ್ಳಗಿದ್ದ ಬ್ರಾಹ್ಮಣ, ಧೈರ್ಯಶಾಲಿ ಅಂದರೆ, ಒಂದು ಸಾರ್ತೆ ಆ ಬೇರೆ ತಮ್ಮ ಅಗೇನೆಸ್ಟ್ ಪಾರ್ಟಿಗೆ ಇರ್ತಕ್ಕಂಥ ವಿರೋಧಿ ನಸು ನಸಗಿಲ್ಲ, ಕಣ್ಣು ಮತ್ತು ನಸಗಿಲ್ಲ, ಇನ್ನು ಸೂರ್ಯೋದಯ ಆಗಿಲ್ಲ, ಅರ್ಲಿ ಮಾರ್ನಿಂಗ್ 5:30, 5:45 ಆಗಿರಬೇಕು. ಅಂಥ ಸಮಯದೊಳಗೆ ತನ್ನ ಹೊಲಕ್ಕೆ ಗದ್ದೆಗೆ ನೀರು ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು 3-4 ಮಂದಿ ಆಳುಗಳನ್ನ ಹಿಂದಿಟ್ಟುಕೊಂಡು, ಈ ದ್ವೇಷ ಶುರುವಾದಲ್ಲಿಂದ ಅವರಿಂದ 4 ಮಂದಿ ಆಳು, ಇವರಿಂದ 4 ಆಳು ಬಾಣ ಕಟ್ಟಿಗಳು ಹಿಡ್ಕೊಂಡು ಕತ್ತಿ ಕಟಾರ ಹಿಡ್ಕೊಂಡು ಸಂಚಾರ ಮಾಡೋದು ಇವರು ಊರೊಳಗೆ. ಹಾಗೆ ನಡೆದಿತ್ತು. ಇವರು ಆ ನೀರು ಕಟ್ಟಲಿಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಗೋ ಸಿಡಿಸ್ ದ್ವಾರ ತಿಳ್ಕೊಂಡು, ಈ ಸಂಜೀವರಾಯ ಎಂಬ ಬ್ರಾಹ್ಮಣ ಮಾಧ್ವ, ಈ ರಿಸರ್ವ್ ಜಾಲಿ ಗಿಡಗಳು ಇರ್ತಾವೆ ಮಾರ್ಗದೊಳಗೆ, ಆ ರಿಸರ್ವ್ ಜಾಲಿ ಗಿಡಗಳ ಮಧ್ಯ ಬಚ್ಚಿಟ್ಟುಕೊಂಡು ದೊಡ್ಡ ಗಂಡ್ರಗೊಡ್ಲೆ ಅಂತ ಸಿಗ್ತದೆ ನಮ್ಮ ಕಡೆ, ಊದ್ದ ಕಟ್ಟಿಗೆ ಇರ್ತದೆ, ಅದರ ಮುಂದೆ ಮೀಸಿ ಆಕಾರವಾಗಿ ಕೊಡ್ಲಿ ಇರ್ತದೆ, ಆ ಕೊಡ್ಲಿ ತಗೊಂಡು ಕುತ್ತಿಗೆ ಹಾಕಿಬಿಟ್ಟೆ ಕೃಷ್ಣಾರ್ಪಣ. ನಡೀತ ಘಟನಾ ಪ್ರತ್ಯಕ್ಷ ಸಾಕ್ಷಿಗಳಿದ್ದರು, ನೋಡಿಬಿಟ್ರು, ಕೇಸ್ ಆಯಿತು, ವಿವರ ಇವರೇನೋ 108 ದುಡ್ಡು ಕೊಟ್ಟು ರೆಕಮೆಂಡ್ ಯಾವುದು ಬಗೆಹರಲಿಲ್ಲ. ಕೊನೆಗೆ ಗರ್ಲ್ ಸೆಂಟ್ ಆರ್ಡರ್ ಪಾಸ್ ಆಯಿತು ಸಂಜೀವ ರಾಯರ ಮೇಲೆ. ತತ್ಪೂರ್ವಭಾವಿಯಾಗಿ ಏನಾಗಿದೆ, ಒನ್ ಆಫ್ ಮಂತ್ ತರುವಾಯ ಅವರಿಗೆ ಗರ್ಲ್ ಸೆಂಟೆನ್ಸ್ ಆಗಬೇಕು ಅಂತೇಳಿ ಆರ್ಡರ್ ಆಯಿತು. ಅಲ್ಲೇವರೆಗೂ ಅವ್ರನ್ನ ಜೈಲಲ್ಲಿ ಹಾಕಿದ್ರು. ಕೇಳ್ತೀರಾ ಇನ್ನೇನು ಅಗತ್ಯ ಮನೆಯೊಳಗೆ ಅಂತೇಳಿ. ಎಲ್ಲರೂ ವಿಷ್ಣು ಭಕ್ತರು, ಪಾಪ ಈ ವ್ಯಕ್ತಿ ದೇಶದ ಪರಾಕಾಷ್ಠೆಗೆ ಹೋಗಿಬಿಟ್ಟು ರಜೋಗುಣ ತಮೋಗುಣ ಪ್ರಾಚುರ್ಯದಿಂದ ಇಂಥ ಒಂದು ಅಕೃತ್ಯವನ್ನು ಮಾಡಿಬಿಟ್ಟ. ಅದಕ್ಕಾಗಿ ದುಃಖ ಪರಂಪರೆ ಪ್ರಾಪ್ತವಾಯಿತು. ಆ ಕೋರ್ಟು ಕಚೇರಿ ತಿರ್ಲಕ್ಕ ಆಸ್ತಿ ನಷ್ಟ ಆಗಿ ಹೋಯಿತು. ಒದ್ದಾಡಿ ಹೋದರು. ಸೇವಾ ಸೂತ್ರ ಅದು ಇದು ಏನು ಮಾಡ್ತಕ್ಕ ಎಲ್ಲ ಮಾಡಿ ಆಯಿತು. ಏನಾದರೂ ಜಡ್ಜ್ಮೆಂಟ್ ಚೇಂಜ್ ಆಗ್ಬೋದು ಅಂತ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಇನ್ನು ಒಂದು ತಿಂಗಳಿಗೆ ಇವರಿಗೇನದೇ ಆಗ್ತದೆ ಗರ್ಲ್ ಸೆಂಟೆನ್ಸು ಅಂತ ಡಿಸೈಡ್ ಆಯಿತು. ಆ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಗಳು, ಪಾಪ ಅವ್ರ ಮನೆಗೆ ಬಂದು ಹೋಗ್ತಾ ಇದ್ರು. ಹಾದಿ ಹೋಗ ಮುಂದೆ ಯಾವುದೋ ಕ್ಷೇತ್ರಕ್ಕೆ ಹೋಗೋ ಹಾದಿ ಒಳಗೆ ಮಂತ್ರಾಲಯ ಕೊಪ್ಪರ ನರಸಿಂಹಸ್ವಾಮಿ ಕೃಷ್ಣ ಇತ್ಯಾದಿ ಹೋಗೋಕ್ಕೆ ಸಂದರ್ಭದಲ್ಲಿ ಆಗ ಹೋಗಿ ಬರ್ತಕ್ಕಂಥ ಪದ್ಧತಿ ಇತ್ತು. ಅವರು ಸಾಕಸ್ಮಿಕವಾಗಿ ಬಂದರು ಗುರುಗಳು. ಅವ್ರು ನೋಡಿದ ಕೂಡಲೇ ದುಃಖ ಆಯಿತು. ಮನೆಯೊಳಗೆ ಹೆಂಡತಿ ತಂದೆ ತಾಯಿ ಎಲ್ಲ ಹತ್ತು ಬಿಟ್ರೆ ಏಕಪ್ರಕಾಶ ಸ್ವಾಮಿ ಯಾಕೆ ಬಂದು ಕೂಡಲೇ ಆನಂದದಿಂದ ರಿಸೀವ್ ಮಾಡ್ತಿದ್ರು ನೀವು, ಏನಂತಹದ್ದಾಗಿದೆ ನಿಮಗೆ ಅಂತ ಕೇಳಿ ಇದಾಗಿದೆ ಸ್ವಾಮಿ ಬರೆ. ಓ ಈಗ ಅಂದ್ರು. ಸರಿ ಎಲ್ಲಿದ್ದಾರೆ? ಕಾರಾಗೃಹದಲ್ಲಿ, ಜೈಲಿನಲ್ಲಿದ್ದಾರೆ ಸ್ವಾಮಿ. ಬರ್ರಿ ಹೋಗೋಣ, ನೋಡ್ಕೊಂಬರ ಆ ವ್ಯಕ್ತಿ ನೋಡಬೇಕು ನಾನು. ನೋಡ್ರಿ ಸ್ವಾಮಿ, ನೋಡಿ ಏನು ಮಾಡ್ತೀವಿ, ಏನು ಮಾಡ್ತೀರಿ ಅಲ್ಲಿ ಹೋಗಿ ಬೆಳಗ್ಗೆ ಹೇಳ್ತೀವಿ ಏನು ಮಾಡ್ತೀವಿ ಅಂಬೋದು. ಇಲ್ಲ ಏನು ಹೇಳ, ಅದೇನು ಪ್ರೇರಣೆ ಆಗ್ತದೆ ಯಾರಿಗೆ ಕೊಡ್ತ? ಕ್ಷಣ ಕ್ಷಣಕ್ಕೂ ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತ ಒಳಗಿದ್ದಾನೆ, ಅವನು ಏನು ಹೇಳಿಸ್ತಾನೆ ನೋಡೋಣ ಅಂದರು. ಬಂದರು, ನೋಡಿದ್ರು, ಪಾಪ ಆತನು ಬಂದ, ಪರ್ಮಿಷನ್ ತೊಗೊಂಡು ಹೋದರು. ಕಂಬಿಗಳಿರ್ತ ಅದೇನು ಜೈಲಿದ ಹೊರಗೆ ಬಿಡೋದಲ್ಲ, ಏನಿಲ್ಲ ಕಂಬಿಗಳು ಆ ಕಡೆ ಒಳಗಿದ್ದಾನೆ, ಇವರು ಹೊರಗಿದ್ದಾರೆ. ದುಃಖ ಆಯಿತು. ಹತ್ತು ಕರೆದ್ರೆ ಮುಗೀತು ಆ ಭಾಗ. ಸ್ವಾಮಿ ಏನು ಗತಿ, ಏನು ಗತಿ ಇಲ್ಲಪ್ಪ, ದೇವರ ರಕ್ಷಣೆ ಮಾಡಬೇಕಂದ್ರೆ ಮಾಡಬಹುದು ಎಂಥ ಸ್ಥಳ ಸಂದರ್ಭದಲ್ಲಿ ಕೂಡ ನಾವು ವಿಚಾರ ಮಾಡಿದ್ವಿ. ಹಾದಿಯವಳು ಬರ್ತಾ ಏ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಡೋಣ, ಆದರೆ ಆಗಿರ್ತದೆ ಇಲ್ಲ ಅಂದ್ರೆ ಇಲ್ಲ. ಹರಿಕಥಾಮೃತಸಾರ ಪುಸ್ತಕ ಹಿಂದೆ ತಂದಿದ್ರು, ಅವ್ರಿಗೆ ಕೊಟ್ಟರು, ಜೈಲಾಗಿರ್ತಾರೆ. ಸ್ವಾಮಿ ಇಲ್ಲಿ ನಾನೇನು ಓದ್ತೀನಿ ಅಂದ್ರು. ಮಡಿ ಮೈಲಿ, ಏ ಮಡಿ ಮೈಲಿಗೆ ವಿಚಾರ ಮಾಡಬೇಡ, ಪ್ರಾಣೋತ್ಕ್ರಮಣ ಕಾಲ ಈಗ. ಮಡಿ ಮೈಲಿಗೆಲ್ಲ ಭಗವಂತ ನೋಡಿಕೊಳ್ತಾನೆ. ನಾವು ಹೇಳಿಬಿಟ್ಟು ಕೇಳು ನಮ್ಮ ಮಾತನ್ನು, ದೊಡ್ಡವರ ಮಾತಲ್ಲಿ ವಿಶ್ವಾಸ ಇಡು, ಮಾಡು ಈ ಕೆಲಸವನ್ನು, ಎಷ್ಟು ಆಗ್ತದೆ ಅಷ್ಟು ಮಾಡು. ಸಾಯೋದನ್ನು ನಿಶ್ಚಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದೆ, ಇನ್ನೇನು ಮಾಡ್ದು ಸಾಯೋದು ಹರಿಕಥಾಮೃತ ಪಾರಾಯಣ ಮಾಡ್ಕೊಂತೆ ಸಾಯಿ ಮುಂದೆ. ಸಾಯೋದಿದ್ದರೆ ರಕ್ಷಣೆ ಮಾಡಿದರೆ ಭಗವಂತ ರಕ್ಷಣೆ ಮಾಡಬಹುದು. ಯಾಕೆ ಜಗನ್ನಾಥ ವಿಠಲಲ್ಲ ಅವನು, ಜಗತ್ತಿಗೆ ನಾಥನ್. ಜಗತ್ತಿನ ನೀನಿದ್ದೀಗೋ ಇಲ್ಲೋ ಹೇಳು, ನಿನಗೆ ನಾಥ ಹೌದಲ್ಲ ಮುಗೋಣ, ಏನಾಗ್ತದಲ್ಲ ಅಂದಬಿಟ್ಟರು. ಒಂದು ಹೇಳಿದರು ಶ್ರೀ ಗುರುಭ್ಯೋನ ಮಾತ ಮಂಗಳಾಚರಣ ಒಬ್ಬ ಆದಿ ಪದ್ಯ ಅಂತ ಅನಿಸಿಬಿಟ್ರು, ಕೊನೆ ಪದ್ಯ ಒಂದು ಅನಿಸಿಬಿಟ್ರು, ಹೋಗಿ ಬರ್ತೀವಿ ದೇವರು ಒಳ್ಳೇದು ಮಾಡಲಿ ಹಂಗಂತ ಆಸೀರ್ವಾದ ಕೊಟ್ಟುಬಿಟ್ರು. ಇವರು ಮನೆಯವರು ಹೊಟ್ಬಿಟ್ರು ಎಷ್ಟೊತ್ತಿರ್ತಾರೆ ಪರ್ಮಿಷನ್. ಹರಿಕಥಾಂಸ ಪಾರಾಯಣ ಮಾಡಿ ಶುರು ಮಾಡಿದ. ಹಗಲು ಊಟ ಮಾಡಿದೆ ಮಾಡಿದೆ ಬಿಟ್ಟರೆ ಬಿಟ್ಟ ಪಾರಾಯಣ ಮಾಡಿದ್ದೆ ಮಳೆ ಅರ್ಥ ಆಯಿತು ಬಿಡ್ತು ಒಟ್ಟಿ ಪಾರಾಯಣ ಬಿಟ್ಟಿದ್ದಲ್ಲ. ಮಲ್ಕೊಂಬ ಕಾಲಕ್ಕೆ ಹರಿಕಥಾಂಸ ತಲೆಗಿಟ್ಟು ಮಲ್ಕೊಂಬೋದು, ಬೆಳಗ್ಗೆ ಎದ್ದು ಕೊಡಲಿಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರೆ ನಡೀತಪ್ಪ ಈ ಪ್ರಕಾರ. ಆಮೇಲೆ ಕೇಳಿದೆ ಅದು ಗರ್ಲ್ ಸೆಂಟೆನ್ಸ್ ಫಲ ಅಂತ ದಿವಸ ಟೈಮ್ ಅಂತ ನಿಶ್ಚಯ ಮಾಡಿದರು. ಅದಕ್ಕಿಂತ ಪೂರ್ವ ಆ ಕಾಲದೊಳಗೆ ಏನು ಪದ್ಧತಿ ಇತ್ತಪ್ಪ ಅಂದರೆ, ಹೇಗೆ ನಾವು ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮೆರ್ಸಿ ಪಿಟಿಷನ್ ಇಟ್ಕೊತೀವಲ್ಲ, ಅದರಂತೆ ನಿಜಾಮ್ ಇದ್ದ, ಏನಿದೆ ಆ ನಿಜಾಮ್ ಹತ್ರ ಫೈಲ್ ಹೋಗಬೇಕು, ಅವನು ಅಲ್ಟಿಮೇಟಾಗಿ ಡಿಸೈಡ್ ಮಾಡಬೇಕು. ಸರಿ ನಿಜಾಮಗೆ ಫೈಲ್ ಹೋಯಿತು, ಒಂದು ಎಲ್ಲರೂ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದೇ ಮತ್ತೆ ಅದು ಗರ್ಲ್ ಸೆಂಟೆನ್ಸ್ ಆರ್ಡರ್ನ ರಿವೋಕ್ ಮಾಡ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ ನೋಡಿದ. ಆದರೆ ಅವನೇನು ಮಾಡ್ತಿದ್ದು ಸೊ ಅವ್ನ ನೇಚರ್ ಅವ್ರು ಏನು ಅನಿಸ್ತು ಅಂದರೆ, ಅವ್ನು ನೋಡಿಬಿಟ್ಟು ಆದರೆ ಎಸ್ ಅಂತ ಅಂದ್ಬಿಡ್ಬೋದಾಗಿತ್ತು. ಅವನೇನಂತ ಸಭಾದಲ್ಲಿ ಕೂತ್ಕೊಂಡಿದ್ದ, ಫೈಲ್ ತೊಗೊಂಡು ಹೋಗಿ ಕೊಟ್ಟರು. ಇವನು ಕರ್ಕೊ ಈ ವ್ಯಕ್ತಿನ ಕರ್ಕೊಂಡು ಹೋಗಿದ್ರಲ್ಲಿ ಒಂದು ಕಡೆ ಕೂರಿಸಿದ್ರು ಪೊಲೀಸರೆಲ್ಲ. ಫೈಲ್ ನೋಡಿದ್ರೆ ಏ ಕ್ಯಾ ಹೈ ಇದು ಈಗದೆ ಸರಿ ಬುಲಾವೋ ಆದ್ಮಿಕ ಬುಲಾವೋ ಕರಿಯವನ್ನ ಅಂತ ಬಂದು ಕರ್ಕೊಂಡು ಬಂದು ಕರ್ಕೊಂಡು ಬಂದ್ರೆ ಏನಾಗಬೇಕು ಪಲಾಯಣದ ಫಲ. ಜಗನ್ನಾಥ ವಿಠಲ ನಿಜಾಮನ ಹೊಟ್ಟೆ ಒಳಗೆ ಹೊಕ್ಕುಬಿಟ್ಟಿದ್ದಾನೆ. ಹೊಟ್ಟು ಏನನ್ನಬೇಕು, ಮೊದಲೇ ತೆಳ್ಳಗಿನ ಬ್ರಾಹ್ಮಣ, 20-22 ವಯಸ್ಸು, ತಿಂಗಳೆರಡು ತಿಂಗಳಿಂದ ಊಟ ಇಲ್ಲ, ದುಃಖ ವೇದನ ಹೀಗಾಗಿಬಿಟ್ಟಿದ್ದ. ಸುಣಕ ಅಸ್ಥಿಪಂಜರನ್ನು ತೇಲಿ ಕಾಣಿಸ್ತಾ ಇತ್ತಷ್ಟೆ. ಏನು ಪ್ರೇರಣೆ ಆಯ್ತು ಕೊಡ್ತಾ, ಏ ಬಚ್ಚ ಏ ಬೊಮ್ಮನ್ಕ ಬಚ್ಚ ಖೂನ್ ಕರ್ಸಾಗ್ತೆ ಕೌನ್ ಮಾನೇಗ ಅಂತಂದ ಈ ಹುಡುಗ. ಮತ್ತೆ 20-22 ಹುಡುಗನೇ ಮತ್ತೆ तत्र ये बोमन का बच्चा ये ब्राह्मण बच्चा हुड़ग ब्राह्मण कूली मारे ना चे कॉक्टेड स्टोरी नन मनस के ना कैंसल मतलब ना चुटकारा देव अंदको ऐन प्रत्यक्ष आगिरत तम्मन मग नम फ्रेंड भीमसेन रायर अंतिद्रु ಅವರು ಮಾನ್ವಿ ಒಳಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಈಗ ಅವರು ಇಲ್ಲ ಅವರು ನೆರೇಟ್ ಮಾಡಿದ ಸ್ಟೋರಿ ನಮ್ಮ ಆಚಾರ್ಯರು ಇದನ್ನು ನೆರೇಟ್ ಮಾಡಿದ್ರು ಹರಿಕಥಾಮೃತ ಸರ್ ನಮ್ಮ ಗುರುಗಳಾಗಿರ್ತಕ್ಕಂಥ ಇಂಥದ್ದು ಮಹಿಮಾ ಹರಿಕ ಒಂದು ಇನ್ನೂ ಒಂದು ಲೌಕಿಕ ಉದಾಹರಣೆ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥ ಅತ್ಯಂತ ಬೇಕಾಗಿರ್ತಕ್ಕಂಥದ್ದು ಇದು ವ್ಯಕ್ತಿಗಳ ಹೆಸರು ಬೇಡ ಒಬ್ಬ ಹುಡುಗ ಓದ್ತಾ ಇದ್ದಾನೆ ಬಿ ಕಾಮ್ ಆಯಿತು ಆಮೇಲೆ ಇಂಜಿನಿಯರಿಂಗ್ ಹೋಗಬೇಕು ಅಥವಾ MCA ಮಾಡಬೇಕು ಅಂತ ಅವರ ಅಪೇಕ್ಷೆ ತಂದೆ ತಾಯಿಗಳದು ಅವರದು ಅಪೇಕ್ಷೆ ಆದರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇಲ್ಲದ ಮೇಲೆ ಇಂಜಿನಿಯರಿಂಗ್ ಆಗಲಿ MCA ಮಾಡೋದಲ್ಲಿ ಹೇಗಾಗ್ತದೆ ಕಷ್ಟ ಏನು ಮಾಡಬೇಕು ಅಂತ ಒಬ್ಬ ನಮ್ಮ ಕಡೆ ಬಂದರು ನಮ್ಮ ದೊಡ್ಡಸ್ತಿಗೆಲ್ಲ ನಮ್ಮ ಗುರುಗಳ ದೊಡ್ಡಸ್ತಿಗೆ ಹರಿಕಥಾಮೃತ ಸಹಕಾರರ ದೊಡ್ಡಸ್ತಿ ತಿಳ್ಕೊಳ್ರಿ ನಮ್ಮಂಥ ಬಡಪಾಯಲಿಂದ ಇಂಥ ಕೆಲಸ ಮಾಡಿ ನಾವು ಹೇಳಿದ್ದಕ್ಕೆ ಎಸ್ ಅಂದ್ಬಿಟ್ಟ ಮೇಲೆ ಸರಿಯಾಗಿ ಅನುಷ್ಠಾನದ ಏನಾಗಲಿಕ್ಕಿಲ್ಲ ಅಂತೇಳಿ ದೊಡ್ಡಸ್ತಿ ನಮ್ಮದೆಲ್ಲ ನಮ್ಮ ಹಿರಿಯರದು ನನ್ನ ಕಡೆ ಬಂದರು ಅವರು ಬಂದು ಹೀಗಿದೆ ಪರಿಸ್ಥಿತಿ ಅಂತ ಹೇಳಿದರು ಆಗ ನಿಜವಾಗಿ MCA ಮಾಡಬೇಕಂತದ ಅದೇ ದಾಸರೆ ಏನು ಮಾಡಬೇಕು ಬರಿ ನಾಳೆ ಸ್ನಾನ ಮಾಡ್ಕೊಂಡು ಬರೀ ಒಂದು ಮಾಂತ ಒಂದು ಪದ್ಯ ಉಪದೇಶ ಮಾಡ್ತೀವಿ ನಿಮಗೆ ಹರಿಕಥಾಮೃತ ಉಪದೇಶ ಮಾಡ್ತೀವಿ ಅದನ್ನು ಭಕ್ತಿಯಿಂದ ಬೆಳಗ್ಗೆ ಹಾಫ್ ಎನ್ ಅವರ್ ಸಾಯಂಕಾಲ ಹಾಫ್ ಎನ್ ಅವರ್ ಎಷ್ಟು ಬೇಕಾದಷ್ಟು ಪಾರಾಯಣ ಮಾಡಿರಿ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗ್ರಿ ನೀವು ನಿಮ್ಮ ಕೆಲಸಕ್ಕೆ ಹೋಗ್ರಿ ದೇವರ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರು ಆ ಪ್ರಕಾರ ಪಾರಾಯಣ ಮಾಡಲು ಶುರು ಮಾಡಿಬಿಟ್ರು ಅದು ಏನು ಬ್ರೈನ್ ಒಳಗೆ ವ್ಯತ್ಯಾಸ ಮಾಡಿಬಿಟ್ರು ಗೊತ್ತಿಲ್ಲ ಆ ಧೈರ್ಯಕ್ಕೆ ಮೊದಲು ಫಸ್ಟ್ ಕಾನ್ಫಿಡೆನ್ಸ್ ಬಂತು ನಾನು MCA ಮಾಡಬಲ್ಲೆ ಅಂತಾಯ್ತು MCA ಕಟ್ಟಿದ್ರು ಬರೆದ್ರು ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟು ಪಾಸ್ ಆದರು ಅಡ್ಮಿಷನ್ ಸಿಕ್ತು ಅದ್ಭುತಪ್ಪ ಆಗಿಬಿಟ್ಟು ಫಸ್ಟ್ ಕ್ಲಾಸ್ ಬಂದು ಯಾವ MCA ಯಾವ ಕಾಲೇಜ್ನಲ್ಲಿ ಮಾಡಿದ್ರು ಅದರೊಳಗೆ ಲೆಕ್ಚರರ್ ಆಗಿ ಸೇರಿದ್ರು ಮೊದಲು ಆ ಬಳಿಕ ಹೈದರಾಬಾದ್ ಯಾವುದೋ ಒಂದು ಉದ್ಯೋಗ ಮಾಡಿದರು ಅದು ಸಾಲದು ಅಂತಂದರು ಮತ್ತೆ ಯಾವುದೋ ಫಾರಿನ್ ಕಂಪನಿ ಹೈದರಾಬಾದ್ ಅಲ್ಲಿ ಸೇರಿದರು ಎಲ್ಲೆವರೆಗೂ ಹೋದರು ಹೀ ರೋಸ್ ಟು ದಿ ಪೊಸಿಷನ್ ಡೈರೆಕ್ಟರ್ ಪೊಸಿಷನ್ವರೆಗೆ ಹೋಗಿದ್ದಾರೆ ಹಿ ಈಸ್ ನೌ ಇನ್ ಸ್ಟೇಟ್ಸ್ ಇವತ್ತಿಗೂ ಹರಿಕಥಾಮೃತಸರ ಪಾರಾಯಣ ಬಿಟ್ಟಿಲ್ಲ ಅವರು ರಾತ್ರಿ 11-12 ಗಂಟೆಯಾಗಿ ಪ್ರೈವೇಟ್ ಕಂಪನೀಸ್ ಗುರ್ತದ ಯಾವುದು ಈ IT ಕಂಪನೀಸು ಭಾಳ ಕೆಲಸ ತೊಗೊಂತಾರೆ ಅವರು ದುಡ್ಡು ಹಾಗೆ ಕೊಡ್ತಾರೆ ಅಷ್ಟು ಲೇಟಾಗಿ ಬಂದರೂ ಕೂಡ ಸಂಧ್ಯಾವಂದನ ಬಿಡೋದಲ್ಲ ಹರಿಕಥಾಂಸರ್ ಪಾರಾಯಣ ಮಾಡ ನಾವೇನು ಉಪದೇಶ ಮಾಡಿದ್ದು ಅದೂ ಬಿಡೋದಲ್ಲ ಹೀಗಾಯ್ತು ದಾಸರೇ ನಿಮ್ಮನ್ನು ನಮಗೆ ಜ್ಞಾಪಕ ಇಲ್ಲಪ್ಪ ಅಂದು ಆದರೆ ಒಳ್ಳೇದಪ್ಪ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ವಿ ನಾವಷ್ಟು ಅವರೀಗ ಲಕ್ಷಗಳ ಗಟ್ಟರೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಆಶ್ರಮಕ್ಕೆ ಏನು ಹೇಳಬೇಕು ಹೇಳ್ರಿ ದಾಸರ ಅನುಗ್ರಹ ಅಂದರೆ ಹೀಗಿರ್ತದೆ ಇಂಥದ್ದು ಅನುಗ್ರಹಗಳು ಬೇಕಾದ ಸಾಧಕಷ್ಟು ಆಗಿವೆ ಈಗ ರಾಯರ ಮಹಿಮಾ ಸ್ವಲ್ಪ ಹೇಳ್ತೀನಿ ಕೇಳಿ ಆಮೇಲೆ ಕೊನೆಗೆ ಒಂದು ಎರಡು ಮೂರು ಪದ್ಯಗಳು ಹರಿಕಥಾಮೃತ ಹಿರಿಮೆ ಬಗ್ಗೆ ಓದಿ ಮುಗಿಸ್ತೀನಿ ಮಂತ್ರಾಲಯ ಯಾರಿಗೆ ಗುರ್ತಿಲ್ಲ ಎಲ್ಲರಿಗೆ ಗುರ್ತದೆ ಅದೇನು ಮಂತ್ರಾಲಯ ಮಂತ್ರಕಾಲಯ ಮಂತ್ರಾಲಯ ಮಂತ್ರಾಲಯ ಅಂದರೆ ಹಿಂದಿ ಒಳಗೆ ಏನರ್ಥ ಸೆಕ್ರೆಟೇರಿಯೇಟ್ ಸಂಸ್ಕೃತ ಸೆಕ್ರೆಟೇರಿಯೇಟ್ ಅಂತ ಅರ್ಥ ಇದು ಸೆಕ್ರೆಟೇರಿಯೇಟ್ ರಾಯರ ವೃಂದಾವನದೊಳಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಬ್ರಹ್ಮಾಂಡದ ರೆಪ್ಲಿಕಾ ಅಂತ ದೇವರನ್ನ ಕಂಡ ದಾಸರುಗಳು ಮುಕ್ತ ಕಂಠದಿಂದ ರಾಯರ ಬೃಂದಾವನದ ಮಹಿಮರ್ಣನ ಮಾಡ್ತಾ ಇದ್ದಾರೆ ಇನ್ನೇನು ಹೇಳಬೇಕು ಹೇಳಿ ಅವೆಲ್ಲ ಓದ್ತಾ ಕೂತ್ಕೊಂಡು ಭಾಳ ಓದ್ತಾ ಇರ್ತದೆ ಓದ್ತಾ ಇಲ್ಲ ನಾನು ಅದರ ಮಹಿಮಾ ಹೇಳಿಬಿಡ್ತೀನಿ ಸಾಕು ಪ್ರಹ್ಲಾದರಾಜರಾಗಿದ್ದ ಕಾಲಕ್ಕೆ ದೈತ್ಯ ಸಾಮ್ರಾಜ್ಯವನ್ನು 36,000 ದೇವಮಾನದ ವರ್ಷಗಳು ಆಳದೆ ಆಳಿದರು ಮಹಾನವ ಅವರು ಮನುಷ್ಯಮಾನ ಅಂದರು ಮತ್ತು ಮನುಷ್ಯಮಾನ ಅಂದ್ರೇನು ಪಿತೃಮಾನ ಅಂದ್ರೇನು ದೇವಮಾನ ಅಂದ್ರೇನು ಮನ್ವಂತರ ಮಾನ ಅಂದ್ರೇನು ಬ್ರಹ್ಮಮಾನ ಅಂದ್ರೇನು ಅವೆಲ್ಲ ಅದಕ್ಕೆ ಮತ್ತೆ ಸಪ್ರೇಟ್ ಕ್ಲಾಸೇ ತೊಗೋಬೇಕಾಗಿರ್ತದೆ ಹೀಗಾಗಿ ಬೇರೆ ತಿಳ್ಕೊಬೇಕ್ರಿ ವೈಷ್ಣವ ಜನ ಬಂದ ಕಾಲಕ್ಕೆ ತಿಳ್ಕೊಳ್ತೀವಿ ಮತ್ತೆ ಆ ಓದೋತ್ತಿ ಓದ್ರಿ ಈ ನಮ್ಮ ಓದು ಸ್ವಲ್ಪ ತಿಳ್ಕೊಳ್ರಿಲ್ಲ ಎಷ್ಟು ಮಹತ್ವವಾದಿದೆ ಎಂಬುದು ನಿಮ್ಮ ಹುಡುಗರು ತಲೆಗೆ ಹಾಕ್ಬೇಕು ಅಂದರು ನಾವು ತಿಳ್ಕೊಂಡವರು ತಲೆಗೆ ಹಾಕಲಿಲ್ಲ ನಮಗೇನೇನು ಪ್ರಶ್ನೆ ಹಾಕ್ಬಿಡ್ತಾರವರು ಉತ್ತರ ಕೊಡಲಿಕ್ಕೆ ಬರೋದಲ್ಲ ನಮಗೆ ಏ ಇದೆಲ್ಲ ಎಪಿಸೋಡ್ ಏನಿಲ್ಲ ಎಲ್ಲ ಜೊಳ್ಳು ಫಿಲಾಸಫಿ ಎಂದುಬಿಡ್ತಾರೆ ಇದೇನು ದುಡ್ಡು ಬರ್ತದೆ ದುಗ್ಗಣೆ ಬರ್ತದೆ ಓದ್ಕೊಂಡ್ರೆ ವೇದಾಂತ ಓದ್ಕೊಂಡ್ರೆ ಅದು ನೋಡಿ ಡೈರೆಕ್ಟಾಗಿ ಲ್ಯಾಕ್ಸ್ ಟು ಬೇರೆ ದುಡ್ಡು ಸಂಪಾದಿಸ್ಬೋದು ಪ್ರತ್ಯಕ್ಷ ಕಂಡದ ವೇದಾಂತ ಓದ್ಕೊಂಡ್ರೆ ಏನು ಬರ್ತದಪ್ಪ ಏನು ಉತ್ತರ ಕೊಡ್ಬೇಕು ಇದಕ್ಕೆ ನಮ್ಮ ಹತ್ರ ಬಂದು ನಾವು ಉತ್ತರ ಕೊಡ್ತೀವಿ ನಿಮ್ಮ ಹತ್ರ ಏನು ಕೊಡ್ಲಿಕ್ಕೆ ಆಗ್ತದೆ ಪಾಪ ಕಷ್ಟ ಸರಿ ಪ್ರಹ್ಲಾದ ರಾಜರು ಆಗಿದ್ದ ಕಾಲಕ್ಕೆ ಅದು ಆ ಮಂತ್ರಾಲಯ ಮಾಧವರ ಅಂತೇನುಂಟಲ್ಲ, ಮಾಧವರದಿಂದ ಹಿಡ್ಕೊಂಡು ಮಂತ್ರಾಲಯ ಆ ಕಡೆ ನಾಗಲದಿನ್ನೆ ಅಂತ ಒಂದು ಊರು ಬರ್ತದೆ, ಇತ್ತ ಎಮ್ಮಿನೂರು ಅಂತ ಬರ್ತದೆ. ಹಿಂಭಾಗದಲ್ಲಿ ತುಂಗಭದ್ರಾ ಹರಿತಾ ಇದ್ದಾಳೆ. ವಾದಿರಾಜ ಸ್ವಾಮಿ ಒಂದು ಕಡೆ ಅಂತಾರೆ ಆಖ್ಯಾನದೊಳಗೆ, ತುಂಗಭದ್ರೇತಿ ವಿಖ್ಯಾತ ಸ್ನಾತ ನಮ್ಮ ಭದ್ರದಾಯಿನಿ ಅಂತಾರೆ ವಾದಿರಾಜ ಸ್ವಾಮಿಗಳು. ತುಂಗಭದ್ರಾ ಅಂತಂಬು ಒಳ್ಳೆ ವಿಖ್ಯಾತವಾಗಿರ್ತಕ್ಕಂಥ ನದಿ ಹರಿತಾ ಇದ್ದಾಳಪ್ಪ ತಾಯಿ. ಏನು ಮಾಡ್ತಾಳಕ್ಕೆ? ಸ್ನಾತಾನಾಂ ಭದ್ರದಾಯಿನಿ. ಸ್ನಾ ಭಕ್ತಿಯಿಂದ ಸ್ನಾನ ಮಾಡ್ತಕ್ಕಂಥವರಿಗೆ ಭದ್ರ ಅಂದರೆ ಮಂಗಳಗತಿಯನ್ನು ಕೊಡ್ತಾ, ಭದ್ರಗತಿ ಅಂದರೆ ಕೊನೆಗೆ ಮೋಕ್ಷ ಅಂತ ಅರ್ಥ, ಭದ್ರಗತಿ ಅಂದರೆ ಜ್ಞಾನ ಅಂತ ಅರ್ಥ, ತಾರಕವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಾಳಪ್ಪ ಭಕ್ತಿಯಿಂದ. ಯಾರು ಸ್ನಾನ ಮಾಡಿ ವಾದಿರಾಜ ಸ್ವಾಮಿ ಮಾತ್ರ, ಭಾವಿ ಸಮೀರದ ಮಾತು ಅಲ್ಲಲ್ಲಕ್ಕಾಗ್ತದ. ಜ್ಞಾನಿಗಳ ಮಾತಿನಿಂದ ದೊಡ್ಡವರು ಮಹಿಮಾ ತಿಳ್ಕೋಬೇಕು. ತೀರ್ಥಕ್ಷೇತ್ರಗಳ ಮಹಿಮಾ ಜ್ಞಾನಿಗಳೇನು ವರ್ಣನೆ ಮಾಡಿದ್ದಾರಲ್ಲ ತಿಳ್ಕೊ, ಹಾಗೇನದು ಅದೆಲ್ಲ ಅಲ್ಲಿಂದ ಇಲ್ಲೇ ಪರ್ಯಂತರವಾಗಿ ಯಜ್ಞವಾಟಿಕ ಯಾಗಶಾಲಾ ಅಂತದು ಮಂತ್ರಾಲಯ ಯಾಗಶಾಲಾ ಅಂತ ಹೇಳ್ತಾರೆ. ಒಳ್ಳೆ ಈಗೇನು ರಾಯರ ಮೂಲ ಬೃಂದಾವನ ಇದು ಸ್ಥಳ ಉಂಟಲ್ಲ, ಆ ಮೂಲ ಬೃಂದಾವನ ಹೋಮಕುಂಡ ಅಂತದ್ದು. ಹೋಮಕುಂಡ ಅನೇಕ ಯಾಗ ಯಜ್ಞಗಳನ್ನು ಮಾಡಿ ಅಗ್ನಿಯಂತರ್ಗತ ಭಾರ್ಗವ ರಾಮನನ್ನ ಪ್ರೀತಿಗೊಳಿಸಿದ ಶ್ರೇಷ್ಠ ಸ್ಥಳ, ಪರಮ ಪವಿತ್ರ ಸ್ಥಳ ಅಂತೇಳಿ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಿಮ್ಮಣ್ಣ ಆದ್ವಾನಿ ದಿವಾನ್ ವೆಂಕಣ್ಣ ಪಂತನ ರೆಕಮೆಂಡೇಶನ್ ಮೇಲೆ ಆದ್ವಾನಿ ನವಾಬು ಜಾಗ ಹಾಕೋರು ಅಂತ ಕೇಳಿದರೆ, ಸ್ವಾಮಿ ಈ ಹಳ್ಳಿ ತಗೊಂಡು ಏನು ಮಾಡ್ತೀರಿ, ಕಾಡಹಳ್ಳಿ ಇಷ್ಟು ಸ್ಮಾಲ್ ಪ್ಲೇಸ್ ವಿಲೇಜ್ ರಿಮೋಟ್ ವಿಲೇಜು, ಬೇಕಾಗಿರ್ತಕ್ಕಂಥ ಜಾಗ ಕೊಡ್ತೀನಿ ತಗೊಳ್ರಿ ಅಂತ ಆಫರ್ ಮಾಡಿದ. ವೆಂಕಣ್ಣಪ್ಪ ಬೇಡಪ್ಪ ನಮಗೆ ಕೊಡೋದಾದ್ರೆ ಇದನ್ನು ಕೊಡಂತೇಳು, ಹೆಚ್ಚು ಮಾತು ಬೇಕಾಗಿಲ್ಲ ನಮಗೆ, ನಾವು ಏನು ಕೇಳ್ತೀವಿ ನಮ್ಮ ಅನುಗ್ರಹಕ್ಕೆ ಪಾತ್ರನಾಗಬೇಕಂದ್ರೆ ನಮ್ಮ ಮಹಿಮಾದಿಂದ ಮುಗ್ಧನಾಗಿದ್ದರೆ ನಾವು ಏನು ಕೇಳ್ತೇವೆ ಕೊಡ ಅಂತ ಹೇಳಿದ್ರೆ, ಹೀಗೆ ಸಾಹೇಬರು ಹೀಗೆ ಹೇಳ್ತಾರೆ, ಗುರುಗಳು ಹೀಗೆ ಹೇಳ್ತಾರೆ, ಹಾಂ ಏನು ಬೇಕಾದ ತೊಗೊಳ್ರಪ್ಪ ನಿಮ್ಮಿಷ್ಟ ಅಂದ್ಬಿಟ್ಟು ಮಂತ್ರ ಯಾಕೆ ಕೊಟ್ಟ ಅಂದ್ರೆ ಒಳಗಿನ ಅಂತರಂಗ ಇದು ಪ್ರಹ್ಲಾದರಾಜರು ಅವರೇ ರಾಘವೇಂದ್ರ ಸ್ವಾಮಿಗಳಾದ ಪ್ರಯುಕ್ತ ಆ ಸ್ಥಳವನ್ನು ಆರಿಸಿಕೊಂಡ್ರು. ಗೋಪಾಲ ರಾಯರು ಅಂತ ಸಮಪ್ ಮಾಡ್ತಾ ಇದ್ದಾರೆ ಸುಳಾಗು ಮಂತ್ರಾಲಯ ರಾಯರ ಮಹಿಮ ಸುಳಾದಿನ ಹೇಳ್ತಾ ಕೊನೆಗೆ ಏನಂತ ಗೊತ್ತಾ, ಆ ಮಂದು ಮಾತಿಟ್ಕೊಂಡ್ರೆ ಸಾಕ್ರಿ, ಮಂತ್ರ ಸಿದ್ಧಿಯ ಕ್ಷೇತ್ರ ಬೀದು, ಮಂತ್ರ ಸಿದ್ಧಿಯ ಕ್ಷೇತ್ರ ಬೀದು, ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲ ನಿಂದಿಹ ನಿಲ್ಲಿ. ಮೂರ್ತಿ ಮಂತನಾಗಿ ನಿಂತಿದ್ದಾನೆ ಭಗವಂತ. ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲ ನಿಂದಿಹ ನಿಲ್ಲಿ ಅಂತ ಇದ್ದಾರೆ ಗೋಪಾಲದಾಸರು. ಇನ್ನೊಬ್ಬ ದಾಸರಂತಾರೆ, ಸುರಪನಾಲಯದಂತಿಹುದು ಮಂತ್ರಾಲಯ. ಸುರಪನಾಲಯ ದೇವೇಂದ್ರನ ರಾಜಧಾನಿ, ಅವನ ಪರ್ಸನಲ್ ಬಂಗಲೋ ಅಮರಾವತಿ, ಪರ್ಸನಲ್ ಪ್ಯಾಲೇಸ್ ಇಂದು ದೇವೇಂದ್ರದು, ಅದರಂತೆ ಇದಪ್ಪ ಅಂತ. ಸುರಪನಾಲಯದಂತಿಹುದು ಮಂತ್ರಾಲಯ, ಕರೆಸುವುದು ಕಂಗೊಳಿಸುವುದು ನೋಲ್ಪ ಜನಕ್ಕೆ. ಇನ್ನೊಬ್ಬ ದಾಸರಂತೇಳೆ, ದುರಭಿಮಾನದಿ ಬಾರದವನೆ ಕೆಟ್ಟ ಬರಲಿ ವರುಸು ಇಷ್ಟ. ಯಾರು ಏನೋ ಒಂದು ಕಾರಣ ಹೇಳ್ಕೊಂಡು ರಾಯರತ್ನಕ್ಕೆ ಬರಲಿಲ್ಲ, ದುರಭಿಮಾನದಿ ಬಾರದವನೆ ಕೆಟ್ಟ ಬರಲು ಈ ವರುಸು ಇಷ್ಟ. ಅವ್ರೇನೇನೋ ಬೆಳೀತಾರೆ, ಅಪ್ಪ ಮಗು ನಿಮ್ಗೆ ಅದು ಹಿತಲ್ಲೋ, ನಾನು ಕೊಟ್ಟಿದ್ದು ಹಿತನೋ, ನೀನು ಕೇಳಿದ್ದೆಲ್ಲ ಕೊಡೋದಲ್ಲನೋ, ನಿನಗೆ ಹಿತ ಅಂತ ಯಾವುದಾಗ್ತದೆ ಅದನ್ನು ಕೊಡ್ತೀನಿ ಸುಯಿಷ್ಟ ಅಂತ ಅದರ್ಥ. ಒಂದು ಸಾರ್ತಿ ವಿಜಯಪ್ರಭುಗಳು ವಿಜಯದಾಸರು ಹೋಗಿದ್ದರು ಮಂತ್ರಾಲಯಕ್ಕೆ, ಕೇಳ್ರಿ ಕತೆ ಎಲ್ಲಿ ಸಿಗ್ತವೆ ನೀವು ಕೇಳಕ್ಕೆ ಇವೆಲ್ಲ. ಅದು ರುಚಿ ರುಚಿ ಭೋಜನ ಮಾಡಬೇಕಪ್ಪ, ನಾವು ಒಂದೇ ಸ್ವೀಟ್ ತಿಂದ್ಕೊಂತ ಕೂತ್ಕೊಂಡ್ರೆ ಮತ್ತೆ ಭಾಗವತ ಮತ್ತೆ ರಾಮಾಯಣ ಮತ್ತೆ ಆ ಪುರಾಣ ಈ ಪುರಾಣ ತಪ್ಪಲ್ಲ ಕೇಳಕ್ಕೆ, ಬೇರೆ ಟೇಸ್ಟ್ ನೋಡ್ರಿ. ಇದೇ ಇಲ್ಲದ ಕಾಲಕ್ಕೆ ಇದ್ದಾರೆ, ನಮ್ಗೇನು ಗತಿ ಇಲ್ಲಪ್ಪ, ಅನ್ನ ಚಟ್ನಿ ರೊಟ್ಟಿ ಅದು ತಿನ್ನಿ, ಯಾರು ಗತಿ ಇಲ್ದ್ರೆ ಏನು ಮಾಡ್ಲಿಕ್ಕಾಗ್ತದೆ. ಇದ್ದ ಕಾಲಕ್ಕೆ ವಿಶಾಲವಾದ ಪ್ರಪಂಚ, ಕೊಡುಗೈ ದೊರುಗಳಿದ್ದಾರೆ, ಧರ್ಮಾತ್ಮರಿದ್ದಾರೆ, ದೇವರು ಕೊಟ್ಟ ಕಾಲಕ್ಕೆ, ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂದ್ರೆ ಏನು ಪ್ರಯೋಜನ? ಹಾಗಾಗಬಾರ್ದು ನಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದೆ, ಮತ್ತೆ ಇನ್ನೇನಿಲ್ಲ. ವಿಜಯ ಪ್ರಭುಗಳು ಹೋಗಿದ್ದಾರೆ, ಶಿಷ್ಯರು ಗೋಪಾಲದಾಸರು, ಗುರುಗೋಪಾಲದಾಸರು, ವರದ ಗೋಪಾಲದಾಸರು, ಇವರೆಲ್ಲ ವೇಣುಗೋಪಾಲದಾಸ್ ಇವರೆಲ್ಲ ಕಟ್ಟಿಕೊಂಡು ಹೋಗ್ಯಾರ ನೋಡ್ರಿ. ಮಹಾನುಭಾ ಹೋದ್ರು ತುಂಗಭದ್ರಾ ನದಿಗೆ ಸ್ನಾನ ಮಾಡಿದ್ರು, ನಮ್ಮ ನಿಮ್ಮ ಸ್ನಾನದಂತೆ ಅವ್ರದ್ದು ಅನುಸಂಧಾನ ಸ್ನಾನ ಮಾಡಿಬಿಟ್ರು. ತುಂಗಭದ್ರಾ ನದಿ ಅಭಿಮಾನಿ ದೇವತೆ ಪ್ರತ್ಯಕ್ಷವಾಗಿ ಬಂದಿದ್ದಾಳೆ, ದಾಸರಿಗೆ ದರ್ಶನ ಕೊಟ್ಟಿದ್ದಾಳೆ ಇದೇ ಮಂತ್ರಾಲಯದಲ್ಲಿ. ಮುಗಿಸು ಅನೇಕ ಮುಗಿಸಿಕೊಂಡ್ರು ಅಲ್ಪ ಬೇಗ ಭಗವಾನ್ ರಾಯರ್ನ ಯಾವಾಗ ನೋಡೇವು ಅಂತೇಳಿ ಬರ್ತಾ ಇದ್ದಾರೆ. ನದಿಯಿಂದ ನಡ್ಕೊಂಡು ಬಂದು ಮಹಾಪ್ರದಕ್ಷಿಣೆ ಹಾಕಿದ್ರು. ಈಗಿನಂತೆಲ್ಲ ಟೋಪೋಗ್ರಫಿ ಆಗೆಲ್ಲ ಬೇರೆ ಇತ್ತು. ರಾಯರ್ ವೃಂದಾವನದ ಹತ್ತಿರ ಹೋಗಿ ನಿಂತುಕೊಂಡಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಆಗಿದ್ರು, ಮುಚ್ಚಿದ ಕಣ್ಣು ತೆಗಲಿಲ್ಲ. ನಿಂತುಕೊಂಡ್ರು ವೃಂದಾವನ ಕಣ್ಣ ಅರಳಿಸಿ ನೋಡ್ತಾ ಇದ್ದಾರೆ. ಏನಿದು ಆಶ್ಚರ್ಯ ಅಂದ್ರ ವಿಜಯರಾಯರು, ಗುರುವರಿಯ ನಿಮ್ಮ ದರ್ಶನಕ್ಕಾಗಿ ಅತ್ಯಂತ ಹಂಬಲದಿಂದ ಶಿಷ್ಯರಿಗೂ ನಿಮ್ಮ ದರ್ಶನ ಮಾಡಬೇಕು ಬಳಸಬೇಕು ಅಂತ ಬಂದಿದ್ದೀವಿ ದೂರದಿಂದ. ಶಾಂತರಾಗಿ ನಿಮ್ಗೆ ಗೊತ್ತಾಗಲಿಲ್ಲವೇ ಅಂತಾರೆ ವಿಜಯರಾಯ. ಯಾಕಪ್ಪ ಬರೇ ವೃಂದಾವನ ಕಂಡಿತ್ತು, ರಾಯರು ಕಾಣಲಿಲ್ಲ ಅವರಿಗೆ, ಏನು ಮಾಡಬೇಕು? ದುಃಖ ಆಯಿತು, ಸಿಟ್ಟು ಬಂತು, ಉದ್ವೇಗಗೊಂಡ್ರು, ಕೂತುಕೊಂಡ್ರು, ಕಣ್ಣು ಮುಚ್ಚಿ ನೋಡಿದ್ರು ಎಲ್ಲಿದ್ದಾರೆ ರಾಯರು ಹೇಳ್ರಿ ನೀವು ಅಂತ. ಖಂಡಿತ ದೃಶ್ಯ ಮನೋಪಟಲದಲ್ಲಿ ಕಾಣ್ತಾ ಇದ್ದಾರೆ. ಪಂಚಮುಖಿ ಪ್ರಾಣದೇವರ ಗುಹೆಯೊಳಗೆ ಪದ್ಮಾಸನಾರೂಢರಾಗಿ ಹೃದಯಾರವಿಂದದಲ್ಲಿ ಬಿಂಬಮೂರ್ತಿಯ ಪಾದವನ್ನು ಬಿಗಿದಪ್ಪಿ ಆನಂದ ಸಮುದ್ರದಲ್ಲಿ ಲೋಲಾಡ್ತಾ ಇದ್ದ ರಾಯರು. ರಾಯರ ಮಹಿಮ ಹೀಗೆ ಹೇಳ್ಬೇಕು, ಹೀಗೆ ಕೇಳಬೇಕು. ತತ್ರಾಪಿ ಗುರುವಾರದ ದಿವಸ ಇಲ್ಲವರು ಏನು ಪ್ರಯೋಜನ? ಎಂದು ಶುದ್ಧಾಭಿಗ್ರಹ ಅಂತಃಕರಣ ದೊಡ್ಡವರ ಮಹಿಮಾ ನದಿಯೊಳಗೆ ಮಹಿಮಾ ಅಂತಕ್ಕಂಥ ಮಹಾನದಿಯೊಳಗೆ ಸ್ನಾನ ಮಾಡಬೇಕು, ನಾವು ಸಮುದ್ರದೊಳಗೆ ಸ್ನಾನ ಮಾಡಬೇಕು ಅಂದರೆ ಅಂತಃಕರಣ ಶುದ್ಧವಾಗುತ್ತಿಲ್ಲ, ಏನು ಪ್ರಯೋಜನ? ಯಾರ ಮನಸ್ಸು ಭಗವಂತನ ಗುರುಗಳ ಮಹಿಮಾ ಕೇಳಿ ಕರಗಲಿಲ್ಲವೋ ಕಲ್ಲು ಮನಸ್ಸದು, ಅದಕ್ಕೆ ದಾಸರಂತಾರೆ. ಕಲ್ಲಿದೆಯೇ ಕರಗಿಸು ಅಂತ ಕೇಳ್ತಾರೆ ಜಯಸಿ ವಿಠಲ ದಾಸರು. ಮೈಸೂರು ದಾಸರಿಗೆ ಡೆಪ್ಟಿ ಕಮಿಷನರ್ ಕೆಲಸ ಮಾಡಿದವರು, ಉದ್ಯೋಗ ಓದು ಗೃಹಸ್ಥ ವಾನಪ್ರಸ್ಥ ಆಚಾರತ್ವ ದಾಸತ್ವ ಭಗವದ್ ಭಕ್ತಿಗೆ ಅಡ್ಡ ಬರೋದಲ್ಲ, ವರ್ಣಾಶ್ರಮ ಅಡ್ಡ ಬರೋದಲ್ಲ, ತಿಳ್ಕೊಂಡು ಚೆನ್ನಾಗಿದೆ. ಇದು ಮಧ್ವಾಚಾರ್ಯರು ಮಾಡಿದ ಉಪದೇಶ, ಹರಿದಾಸರು ಎತ್ತಿ ತೋರಿಸಿದ ಉಪದೇಶ ಇದು. ಆಗ ನೋಡಿದ್ರು ಏನು ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಬೇಡ, ದೊಡ್ಡವರು ಮಹಾನುಭಾವರು, 5 ನಿಮಿಷ 10 ನಿಮಿಷ ತಾಳ್ಲಕ್ಕಾಗಿಲ್ಲ, ಇವರೆಲ್ಲ ಕಾಯ್ತಾ ಇದ್ದಾರೆ ಆಂಗ್ಸೈಟಿ ಶಿಷ್ಯರಿಗೆಲ್ಲ. ರಾಯರ ದರ್ಶನ ಮಾಡೋಕೆ ಪ್ರತ್ಯಕ್ಷ ಅಂತ ಬಂದಿದ್ದಾರೆ, ಆಗಲಿಲ್ಲ. ಹಾಗೇನೆಂದರೆ ಆಕರ್ಷಣೆ ಮಾಡಿಬಿಟ್ರು. ವಿಜಯರಾಯರು ಸ್ವರೂಪದ ದೊಡ್ಡವರು ಮರಿಬೇಡ್ರಿ, ತಾರತಮ್ಯ ಬಹಳ ಇಂಪಾರ್ಟೆಂಟು. ಈಗ ಗೃಹಸ್ಥರಾಗಿ ಬಂದಿದ್ರಷ್ಟೇ ಅವರು, ಸ್ವರೂಪತಃ ರಾಯರ ಯೋಗ್ಯತೆ ಶತಪುಣ್ಯ ಶ್ಲೋಕ ರಾಜರಲ್ಲಿ 100 ಮಂದಿ ರಾಜರಲ್ಲಿ ಒಬ್ಬರು, ಪ್ರಹ್ಲಾದ ರಾಜರು 19ನೇ ಕಕ್ಷ, ನಾರದರ ಉಪದೇಶ ವಾಯುದೇವರ ಆವೇಶ ಇದ್ದ ಕಾಲಕ್ಕೆ 14ನೇ ಕಕ್ಷಕ್ಕೆ ಹೋಗ್ತಾರೆ. ಆವೇಶ 24 ಅವರ್ಸ್ ಇರೋದಲ್ಲ, ದೆವ್ವ ಬರ್ಕೊಂಡದೆ ದೆವ್ವನ ಆವೇಶ ಭೂತಾವೇಶ ಅಂತಾರೆ, 24 ಅವರ್ಸ್ ಇರ್ತದಾ? ಇರೋದಲ್ಲ. ಅದು ಹೇಗೋ ಸ್ವತ್ತಮ ದೇವದೇವರ ಆವೇಶ ಅಂದ್ರೆ ಕೂಡ ಹಾಗೆ ತಿಳ್ಕೋಬೇಕು. ಇವರ 15ನೇ ಕಕ್ಷ ಅಗ್ನಿದೇವರು, ಭೃಗು ಋಷಿಗಳು, ಪ್ರಸೂತಿ ದೇವಿ ದಕ್ಷ ಪ್ರಜೇಶ್ವರನ ಮಡದಿಯಾಗಿರ್ತಕ್ಕಂಥ ಪ್ರಸೂತಿ ದೇವಿಯರು, ಇವರು 3 ಮಂದಿ ಒಂದೇ ಕಕ್ಷ, 15ನೇ ಕಕ್ಷ ಆಗದ ಅಂದರೆ 19 - 15 4 ಮೆಟ್ಲು ಮೇಲಿದ್ದಾರೆ ಭೃಗು ಋಷಿಗಳು. ಋಷೀಣಾಂ ಭೃಗುರಂ ಅಂತ ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ ತಾತ್ಪರ್ಯ ನಿರ್ಣಯದೊಳಗೆ ಕೃಷ್ಣ ಗೀತೆಯೊಳಗೆ. ಇದು ಬ್ರಹ್ಮ ವಿಷ್ಣು ಭೃಗು ಅಂತೇಳಿಬಿಟ್ಟು ಆಚಾರ್ಯರ ಮಾತು ತಾತ್ಪರ್ಯ ನಿರ್ಣಯದೊಳಗೆ ಹೇಗೆ ತಿಳ್ಕೋ. ಇಂಥ ದೊಡ್ಡವರು ಆಕರ್ಷಣೆ ಮಾಡಿದಕೊಳ್ಳಿ ಎಚ್ಚರಿಕೆ ಆಯ್ತು ನೋಡಿದ್ರು. ಓ ವಿಜಯದಾಸರು ಬಂದಿದ್ದಾರೆ, ಛೇ ಇಲ್ಲಿ ಇಲ್ಲಿ ಕೂಡಬಾರದು, ಹೋಗಬೇಕು ಆನಂದದಿಂದ. ಹರಿಮಹಿಮೆ, ವಾಯುದೇವರ ಮಹಿಮೆ, ಸೋತ್ತಮ ಗುರುಗಳ ಮಹಿಮೆಯನ್ನು ಕೊಂಡಾಡಬೇಕು ಅಂತ ಬೆಸ್ಟ್ ಅಪಾರ್ಚುನಿಟಿ ಬಂದಿದ್ದಂತೆ ಧಾವಿಸಿ ಬಂದುಬಿಟ್ರು ರಾಯರು. ಬಂದು ವೃಂದಾವನ ಮುಂಭಾಗದ ದರ್ಶನ ಕೊಟ್ಬಿಟ್ರು. ಆದರೆ ಮಂತ್ರಾಲಯ ಸುಮ್ಮನೆ ಹೋಗಿ ನಿಂತು ಬರೋದಲ್ಲ, ಉದ್ದಿ ಮುಟ್ಟಿಸಿ ಬರೋದಲ್ಲ. ಏನೋ ಹೋದಿ, ಒಂದು ಅಸ್ತೋದಕ್ಕೆ ಮಾಡಿದ್ವಿ, ಒಂದು ಬಂಗಾರ ರಥ ಮಾಡಿದ್ವಿ, ಬೆಳ್ಳಿ ಸಾಲದು, ಕೂತುಕೊಂಡು ಮಹಿಮಾ ಕೇಳಬೇಕು ದೊಡ್ಡವರಿಂದ. ಅಲ್ಲಿ ದೊಡ್ಡವರಿಂದ ಮಹಿಮಾ ಕೇಳಿ ಹೋಗ್ಬೇಕು ಮಂತ್ರಾಲಯಕ್ಕೆ. ಒಂದು ದಿವಸ 2 ದಿವಸ ಇರಬೇಕು, ಹೊಟ್ಟೆ ತುಂಬ ರಾಯರು ನೋಡಬೇಕು, ಕಿವಿ ತುಂಬ ರಾಯರ ಮಹಿಮಾಮೃತವನ್ನು ಪಾನ ಮಾಡಬೇಕು, ಹೃದಯಾಂಬೋ ಕೆಲಸೊಳಗೆ ರಾಯರ ಹೃದಯಾಂತರ್ಮತಿ ಸಮಸ್ತ ದೇವತೆಗಳು ರಾಮದೇವರ ಮಹಿಮೆಯನ್ನು ತುಂಬಿಕೋಬೇಕು, ತುಂಬಿಕೊಂಡು ಮನೆಗೆ ಬರಬೇಕು. ಇದು ಯಾತ್ರ ಆಗನದೆ ಸ್ಪಾಂಟೇನಿಯಸ್ಸೇ ದೇವರು ನಾಮ ಬಂದ್ಬಿಡ್ತು. ಅವರೇ ನಮ್ಮ ನಿಮ್ಮಂತೆ ತಲೆಗೀರಿಕೊಂಡು ಬರೆದು ಕಾಟ ಹಾಕಿ ಆ ಡಿಕ್ಷನರಿ ರೆಫರ್ ಮಾಡಿ ಒಂದು ಶಬ್ದ, ಈ ಆಕ್ಸ್ಫರ್ಡ್ ಡಿಕ್ಷನರಿ ಮಾಡಿ ಇನ್ನೊಂದು ಶಬ್ದ. ಅಯ್ಯಯ್ಯ ಅಂಥವರೇ ಆಸುಕವಿಗಳು, ಒಳಗೆ ಹೃದಯಾರವಿಂದಲ್ಲಿ ಭಗವಂತ ನೆಲೆಸಿಬಿಟ್ಟಿರ್ತಾನೆ. ಕೊಟ್ರು ನೋಡಿದೆ ಗುರುಗಳ ನೋಡಿದೆ, ನೋಡಿದೆನು ಗುರುಗಳ ಕೊಂಡಾಡಿದೆನೋ ಮಹಿಮೆಗಳ ಈಡು ಇಲ್ಲದೆ ಮೆರೆವ ಗುರುಗಳ ನೋಡಿ 11 ನುಡಿ ದೇವರ ನಾಮ ಅಯ್ಯಯ್ಯಯ್ಯ ಅದ್ಭುತ ದೇವರ ನಾಮ ಅದೆಲ್ಲ ಮಹಿಮಾನ್ ಹೇಳ್ತಾರೆ ವಿಜಯರಾರು. ಅದೆಂಥದಪ್ಪ ಶಿಲಾದು ರಾಮದೇವರು ಸಂಚಾರತ್ವೇನ ಅರಣ್ಯವಾಸ ಕಾಲಕ್ಕೆ ಬಂದ ಕಾಲಕ್ಕೆ ಅಲ್ಲೇ ಮಂತ್ರಾಲಯದ ಹತ್ರ ಮಾಧವರದಿಂದ ಹೋಗೋ ಕಾಲಕ್ಕೆ ಲೆಫ್ಟ್ ಸೈಡ್ ಆಫ್ ದಿ ಹೈವೇ ಬರ್ತದೆ, ತೋರಿಸ್ತಾರೆ ಇವತ್ತಿಗೂ ಅಲ್ಲಿ ಆ ಶಿಲಾದ ಮೇಲೆ ಕೂತ್ಕೊಂಡಿದ್ರಂತೆ. ಅಂಥ ಶಿಲದಿಂದ ಮಾಡಿದ್ದಾರೆ ರಾಮದೇವರು ಸೀತಾದೇವಿಯರು ಸ್ಪರ್ಶದಿಂದ ಅತ್ಯಂತ ಪವಿತ್ರವಾದ ಶಿಲಾ ಅದು. ಅದರಿಂದ ಆಗಬೇಕು ಅಂತ ಅಪೇಕ್ಷೆ ಪಡ್ತು. ಬೇರೆ ವೆಂಕಣ್ಣ ಪಂತ ದಿವಾನು ಇನ್ನೊಂದು ಬೃಂದಾವನ ಮಾಡಿಸಿದ್ದ, ಇದು ನಮಗೆ ಬೇಡ, ಇದು ನಮ್ಮ ಮೊಮ್ಮಕ್ಕಳಿಗೆ ಆಗಲಿ ಅಂತ ವಾದೇಂದ್ರ ತೀರ್ಥರಿಗೆ ಆ ಬೃಂದಾವನ ಹೋಯಿತು. ತಾವು ಈ ಬೃಂದಾವನದವರು ಕೂತ್ಕೊಂಡಿದ್ದಾರೆ. ಹೀಗೆ ಅನೇಕ ಮಹಿಮೆಗಳಿಂದ ಯುಕ್ತರಾಗಿದ್ದಾರೆ ರಾಯರು. ಅವರ ಮಹಿಮೆನೇ ನನ್ನ ಮಾತಲ್ಲದಾಗ ಹರಿದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅಲ್ಲ, ವ್ಯಾಸ ಸಾಹಿತ್ಯ ಸಾಕಷ್ಟದೆ, ಹರಿದಾಸ ಸಾಹಿತ್ಯವನ್ನಷ್ಟೇ ಕೇವಲ ಬಳಸಿಕೊಂಡು ಒಂದು 10 ದಿವಸ ಬೆಳಿಗ್ಗೆ ಸಾಯಂಕಾಲ 2 ತಾಸು ಅಂತ ಹೇಳು. ಅಷ್ಟು ನಮ್ಮ ದೊಡ್ಡ ಅಷ್ಟು ಸಾಹಿತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಅದು ಎಂದು ಊಟ ಮಾಡಬೇಕು ನಾವು? ನೀವು ದೇವರು ನಮಗೂ ನಿಮಗೂ ಅಂಥ ಅವಕಾಶವನ್ನು ಒದಗಿಸಿಕೊಳ್ಳಿ ಅಂತ ಹೇಳ್ತಾ ಒಂದು 2-3 ಪದ್ಯ ಹಾಂ ಕೇಳಿದ್ರು ಕರೆಕ್ಟ್. ಹಾಗೇನದೇ ಪ್ರಾರ್ಥನೆ ಗುರುವರಿಯ ಮಹದನುಗ್ರಹ ಮಾಡಿ ದರ್ಶನ ಕೊಟ್ಟರೆ, ಆದರೆ ಒಂದು ವಿಜ್ಞಾಪನ ತಮ್ಮಲ್ಲಿ, ನೀವು ದಯಮಾಡಿ ಬೃಂದಾವನ MT ಮಾಡಿ ಮಾತ್ರ ಎಲ್ಲಿಗೆ ಹೋಗಬೇಡ್ರಿ. ಅನೇಕ ಮಂದಿ ಭಗವದ್ಭಕ್ತರು ಜ್ಞಾನಿಗಳ ಮುಂದೆ ಬರೋರಿದ್ದಾರೆ. ನಿಮ್ಮ ದರ್ಶನಕ್ಕಾಗಿ ಒಂದು ವಿಶಿಷ್ಟ ಅಂಶವನ್ನು ಈ ಮೂಲ ಬೃಂದಾವನ ಇಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ರಿ, ಎಷ್ಟತ್ತಾದರೂ ಹೋಗ್ರಿ, ಯಾವ ಭಕ್ತರ ಮನೆಗಾದರೂ ಹೋಗ್ರಿ, ಮಠಕ್ಕಾದರೂ ಹೋಗ್ರಿ, ನೀವು ಒಂದು ವಿಶಿಷ್ಟ ಅಂಶೆಯನ್ನು ಮಾತ್ರ ಇಲ್ಲಿ ಇಟ್ಟು ಹೋಗಬೇಕು ಅಂತ. ಆವತ್ತಿನಿಂದ ಒಂದು ವಿಶಿಷ್ಟ ಅಂಶೆಯನ್ನು ಇಟ್ಟಿದ್ದಾರೆ ಎಂಬುದು ಜ್ಞಾನಿಗಳು ಹೇಳಿದ್ದಾರೆ ತಮ್ಮ ಕೃತಿಗಳೊಳಗೆ ಎಂಬುದು ವಿಷಯ ಜ್ಞಾಪಿಸ್ತಾ ಇದ್ದೀನಿ. ಈಗ ಒಂದು 2-3 ಪದ್ಯ ಓದಿಬಿಡ್ತೀನಿ. ಹರಿಕಥಾಂಸಾರ ಮಹಿಮೆ ನಾಳೆ ಒಂದು ದಿವಸ ಉಳ್ಕೊಂಡದೆ, ಆದ ಕಾರಣ ಪರಮತತ್ವ ರಹಸ್ಯವಿದು, ಪರಮತತ್ವ ರಹಸ್ಯವಿದನ್ನು ಉಚ್ಚರಿಸಲು ಬರೆದೆ ವೈಷ್ಣವರಿಗಿದು ಕರೆಕರೆಯ ಸಂಸಾರವೆಂಬಬ್ಧಿಯೊಳು ಮುಳುಗಿರುವ ಕರೆಕರೆಯ ಸಂಸಾರವೆಂಬಬ್ಧಿಯೊಳು ಮುಳುಗಿರುವ ನರರಿಗೊರೆಯಲು ಬಾರದೆಂದಿಗೂ. 24 ಗಂಟೆ ಸಂಸಾರ, ನಾನು ನಂದು, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಅಳಿಯ, ನನ್ನ ಸೊಸಿ, ಅಯ್ಯಯ್ಯ, ನನ್ನ ಪ್ಲಾಟು, ನನ್ನ ಫ್ಲ್ಯಾಟು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ಏ ಇದರೊಳಗೆ ಇದು ಸಂಸಾರ. ಹಾಗಾದ್ರೆ ಇದರೊಳಗೆ 24 ಗಂಟೆ ಕಾಲ ಕಳೆ. ಅಂಥವರಿಗೆ ದಯಮಾಡಿ ಹರಿಕಥಾಂಸಾರವನ್ನು ಹೇಳಕ್ಕೆ ಹೋಗಬೇಡ್ರಿ, ಪ್ರಯೋಜನ ಆಗುವುದಲ್ಲ. ಇಂಥ ಮಹತ್ತರ ಗ್ರಂಥವನ್ನು ಅಥವಾ ದೊಡ್ಡ ಮಾಣಿಕ್ಯವನ್ನು, ಮಾಣಿಕ್ಯವನ್ನು ಕೋರಗ ಕೈಯಲ್ಲಿ ಕೊಟ್ಟಂತೆ ಅಂತ, ಉದಾ ಕೋತಿ ಕೈಯಲ್ಲಿ ಕೊಟ್ಟೇನಪ್ಪ, ಒಳ್ಳೆ ಹೆಣ್ಮಕ್ಳಿಗೋ ಭಕ್ತರಿಗೋ ಸ್ವಾಮಿಗಳಿಗೋ ಕೊಟ್ಟರೆ ರಾಮದೇವರ ಕೊಳ್ಳಲ್ಲಿ ಹಾರವನ್ನು ಪದಕವನ್ನಾಗಿ ಹಾಕ್ತಾರೆ. ಮಂಗಲ ಕೈ ಕೊಟ್ಟರೆ ಈಗ ನೋಡ್ತದೆ ಬೇಸ್ತು ಬಿಡ್ತದೆ, ಇದೊಂದು ಕಲ್ಲು ತಿಂಬೋ ಪದಾರ್ಥ ಅಲ್ಲ ಅಂತೇಳಿ, ಹಾಗಾಗಬಾರದು ಅಂತ ಹೇಳ್ತಾರೆ. ಕರೆಕರೆಯ ಸಂಸಾರವೆಂಬಬ್ಧಿಯೊಳು ಮುಳುಗಿರುವ ನರರಿಗೊರೆಯಲು ಬಾರದೆಂದಿಗೂ. ಯಾರಿಗೆ ಹೇಳ್ಬೇಕು ದಾಸರೆ? ಅದು ಸ್ವಲ್ಪ ಹೇಳ್ಬಿಟ್ರಿ, ನೆಗೆಟಿವ್ ಹೇಳ್ಬಿಟ್ರಿ, ಪಾಸಿಟಿವ್ ಸ್ವಲ್ಪ ಹೇಳ್ಬಿಟ್ರಿ. ಕರಣಶುದ್ಧಿಗಳಿಂದ ಚರಿಸುವ ಹರಿಯ ದಾಸೋತ್ತಮರಿಗರುಗಳು ಸಫಲವಾಗುವುದು. ಮುಂದೆಂತ ಇದ್ದಾರೆ? ಸ್ನಾನ ಸಂಧ್ಯಾ ವಂದನೆ ತಗ ಚೆನ್ನಾಗಿ ಹೇಳ್ಬಿಟ್ರಪ್ಪ, ನಮಗೆ ಇದೇ ಬೇಕಾಗಿತ್ತು ನೋಡ್ರಿ. ನಮಗೆ ಹರಿಕಥಾಂಸಾರ ಪಾರಾಯಣ ಮಾತುಗಳು, ಸ್ನಾನ ಬೇಡ, ಸಂಧ್ಯಾ ಒಂದು ಬೇಡ, ಆಗ ಅರ್ಥ ಮಾಡಬೇಡ್ರಿ. ಒಂದು ವೇಳೆಗೆ ಸ್ನಾನ ಸಂಧ್ಯಾವನ್ನು ಮಾಡ್ತಕ್ಕಂಥ ಹೊತ್ತಿನಲ್ಲಿ ಯಾರಾದರೂ ಹರಿಕಥಾಮೃತವನ್ನು ಹೇಳಕ್ಕೆ ಬಂದು ದೊಡ್ಡವರು ಮೊದಲು ಕೇಳ್ರಿ, ಆಮೇಲೆ ಸ್ನಾನ ಸಂಧ್ಯಾವನ್ನು ಮಾಡ್ರಿ, ಅದರ್ಥ. ಅಥವಾ ಸ್ನಾನ ಸಂಧ್ಯಾದಿ ಕರ್ಮಗಳನ್ನು, ಜಡ ಕರ್ಮಗಳನ್ನು ಅನುಸಂಧಾನ ರಹಿತರಾಗಿ ಎಷ್ಟು ಮಾಡಿದ್ರೆ ಏನು ಪ್ರಯೋಜನ? ಹರಿಕಥಾಮೃತವನ್ನು ತಿಳ್ಕೊಂಡು, ಜ್ಞಾನ ತಿಳ್ಕೊಂಡು ಆ ಕರ್ಮಗಳನ್ನು ಜ್ಞಾನಪುರಸ್ಸರಾಗಿ ಮಾಡೋದು ಶ್ರೇಷ್ಠ ಅಂಬೋದು ಅಭಿಪ್ರಾಯ ತಗೋಬೇಕಷ್ಟೇ ಹೊರತು ಸ್ನಾನ ಬೇಕು ಬೇಡ, ಸಂಧ್ಯಾ ಒಂದು ಬೇಡ ಅಂಬೋದು ತಾತ್ಪರ್ಯ ಸರ್ವತ ತಗೋಬಾರದು. ಸ್ನಾನ ಸಂಧ್ಯಾ ವಂದನೇತಕ್ಕೆ ಮೌನ ಜಪ ತಪ ಹೋಮ ವೇತಕ್ಕೆ ದಾನ ಕಾಯ ಕ್ಲೇಶ ತೀರ್ಥ ಕ್ಷೇತ್ರ ಯಾತ್ರೆಗಳ ತಾನೆ ಸಗಲೇನು. ಏನು ಮಾಡ್ಬೇಕಾದ ಕಾರಣ ಅಮಲ ಭಕ್ತಿ ಜ್ಞಾನ ಪೂರ್ವಕ, ಅಮಲ ಭಕ್ತಿ ಜ್ಞಾನ ಪೂರ್ವಕ ಹರಿಕಥೆಯ, ಇದು ಹರಿಕಥೆ, ಹರಿಕಥೆಯ ಸನ್ಮಾನದಿಂ ಕೇಳಿದರೆ ಸರ್ವವು ಸಿದ್ಧಿಯಾಗುವುದು. ಇನ್ನ ಮುಂದಿನ ಪದ್ಯ ನೋಡ್ರಿ. ನವರಸಾಲಂಕಾರ ಶಾಸ್ತ್ರವ ವಿವರಿಸಲು ಬಹುದು. ನವರಸಾಲಂಕಾರ ಶಾಸ್ತ್ರವ ವಿವರಿಸಲು ಬಹುದು. ಅತಿ ಚಮತ್ಕೃತಿ ಕವಿತವನ್ನು ವರ್ಣಿಸಲು ಬಹುದು. ಬೇಕಾದ ಪೊಯೆಟ್ರಿಸ್ಟು ಪ್ರೋಜೆಸ್ ಬರೆಯಬಹುದಪ್ಪ, ಬೇಕಾದ ಪುಸ್ತಕಗಳು ಬರೆಯಬಹುದು. ಬುದ್ಧಿವಂತರಾಗಿರ್ತಕ್ಕಂಥವರು ನವರಸಾಲಂಕಾರ ಶಾಸ್ತ್ರವ ವಿವರಿಸಲು ಬಹುದು. ಅತಿ ಚಮತ್ಕೃತಿ ಕವಿತವನ್ನು ವರ್ಣಿಸಲು ಬಹುದು. ಶ್ರೀ ಮನೋಹರನ ಸ್ತವನ ಗುಣಗಳ ಅರ್ಥ ಆಗ್ತದೆ ನಿಮಗೆಲ್ಲ. ಶ್ರೀ ಮನೋಹರನ ಸ್ತವನ ಗುಣಗಳ ತತ್ವ ಸಾರವ ಅವನಿ ಜನರಿಗೆ, ಭೂಮಿ ಮೇಲಿರ್ತಕ್ಕಂಥ ಜನರಿಗೆ ಪೇಳಲೊಚವೇ. ಭಗವತ್ ಕಥಾ, ಭಗವದ್ ಭಕ್ತರ ಕಥಾ, ತತ್ವ ಜ್ಞಾನ ಪ್ರಮೇಯ ಸಾಧನೆ ಬಗ್ಗೆ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥವನ್ನು ಬರೆಯಲು ಸಾಮಾನ್ಯವೇನಪ್ಪ. ಭಗವದ ಅನುಗ್ರಹ, ಮುಖ್ಯ ಪ್ರಾಣ ದೇವರ ಅನುಗ್ರಹ, ಪರಮಗುರುಗಳು ಗುರು ಅನುಗ್ರಹ ಆಗದೆ ಹೊರತಾಗೋದಲ್ಲ. ಬೇರೆ ಗ್ರಂಥಗಳು ಬೇಕಾದ್ರೆ ಬರೀಬಹುದು. ಶ್ರೀ ಮನೋಹರನ ಸ್ತವನ ಗುಣಗಳ ತತ್ವ ಸಾರವ ಅವನಿ ಜನರಿಗೆ ಪೇಳಲು ವಶವೇ. ಮತ್ತೆ ಯಾರಿಗೆ ವಶ ಆಯ್ತು ಆಗ್ತದೆ ಸ್ವಾಮಿ, ಯಾರಿಗೆ ಹೇಳಕ್ ಬರ್ತದೆ? ದಿವಿ ಬವರಿಗಲ್ಲದಲೇ, ದೇವಲೋಕದಿಂದ ಅವತಾರ ಮಾಡಿ ಬಂದ ದೇವತೆಗಳಿಗಲ್ಲದಲೇ ಅಂತರ್ಥ. ದಿವಿ ಬವರಿಗಲ್ಲದಲೇ ಹರಿಯ ಕಥಾಮೃತ ಪಾನ, ಹರಿಯ ಕಥಾಮೃತ ಸ್ನಾನ. ಇದು ಯಾರಿಗೆ ಮಾಡ್ಲಿಕ್ಕೆ ಆಗ್ತದಪ್ಪ? ಅವರಿಗೆ ಆಗ್ತದೆ. ಮುಂದಿನ ಪದ್ಯ ನೋಡ್ರಿ. ಶ್ರೀ ಮನೋಹರ ವಿಠಲನ ದಾಸನ ಪ್ರೇಮದಿಂ ಕರವಿರಿದ ಗುಣ ನಿಸ್ಸೇಮ, ಶ್ರೀ ಜಗನ್ನಾಥ ವಿಠಲನ ಭಜಕರೆಂದೆನಿಪ ಆ ಮಹಾತ್ಮರ. ಜಗನ್ನಾಥದಾಸರ ಜ್ಞಾನ ವಿದ್ಯೆಯ ನಾಮವನ್ನು ದಿನ, ಅವರ ಜ್ಞಾನ ವಿದ್ಯೆಯ ನಾಮ ಅಂದರೆ ರಿಗತಾಮೃತ ಸಾರ. ಜಗನ್ನಾಥರಾಯರ ಜ್ಞಾನ ವಿದ್ಯೆ ಅಂತ ಕರಿತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಯೂಸೇಜ್ ನೋಡ್ರಿ. ಜಗನ್ನಾಥದಾಸರ ಜ್ಞಾನ ವಿದ್ಯೆಯ ನಾಮ ಹರಿಕಥಾಮೃತ ಸಾರ ಅಂತ ಅರ್ಥ. ಜ್ಞಾನ ವಿದ್ಯೆಯ ನಾಮ ಅನ್ನೋದೇ ಅಪ್ಪ, ಓದ್ಲಕ್ಕೆ ಹೋಗಬೇಡ್ರಿ, ಸಮಯ ಇದ್ರೆ ಓದ್ರಿ. ನಿತ್ಯ ಹರಿಕಥಾಮ ಆಗಲೇ ಬಂತಲ್ಲ ಮಂದೇ ಸ, ಹರಿಕಥಾಮೃತ ಸಾರ, ಹರಿಕಥಾಮೃತ ಸಾರ. ಅದರ ಪ್ರತಿಪಾದ್ಯ ಜಗನ್ನಾಥ ವಿಠಲ, ಪ್ರತಿಪಾದ್ಯ ನರಸಿಂಹಸ್ವಾಮಿ, ಪ್ರತಿಪಾದ್ಯ ಹಯಗ್ರೀವ ಸ್ವಾಮಿ, ಪ್ರತಿಪಾದ್ಯ ರಾಮಚಂದ್ರ. ಒಂದು ನಮಸ್ಕಾರಪ್ಪ ಅಂತನ್ರಿ ಸಾಕು. ಆ ಮಹಾತ್ಮರ ಜ್ಞಾನ ವಿದ್ಯೆಯ ನಾಮವನ್ನು ದಿನ ಸ್ಮರಿಸಲವರಿಗೆ ಕಾಮಿತಾರ್ಥಗಳು ದೊರೆವವು ಸಂದೇಹವೇನಿದಕ್ಕೆ. ಮುಂದಿನ ಪದ್ಯ ಒಂದು ಕೇಳಿಬಿಡ್ರಿ, ಸ್ವಲ್ಪ ಮನಸ್ಸಿಟ್ಟು ಕೇಳ್ರಿ. ಇದರಿಂದ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್. ಏನದು? ಇರಳು ಹಗಲರವತ್ತು ಗಳಿಗೆಯ, ಬೆಳಗ್ಲಿಂದ ಸಾಯಂಕಾಲ, ಸಾಯಂಕಾಲದಿಂದ ಪುನಃ ಬೆಳಗ್ಗೆ, ಅರವತ್ತು ಗಳಿಗೆ 24 ಅವರ್ಸ್. ಇರಳು ಹಗಲ ಅರವತ್ತು ಗಳಿಗೆಯ ಪರಿಪರಿಯ ದಿವಸದಲ್ಲಿ, ಅಯ್ಯಯ್ಯ, ಯಾರು ಉದ್ಯೋಗ, ಯಾರು ಜಾಬು, ಯಾರು ಪಾರ್ಟ್ ಟೈಮು, ಯಾರು ಇಂಡಸ್ಟ್ರಿ, ಯಾರು ಆಫೀಸು, ಯಾರು ಕೋರ್ಟು, ಯಾರು ಕಚೇರಿ, ಒಂದಾ ಕೆಲಸಗಳು, ಪರಿಪರಿಯ ಕೆಲಸಗಳು. ಅದರಗಿಂತ ಕಾಸ್ಮೋಪಾಲಿಟಿನ್ ಸಿಟಿ ಒಳಗೆ, ಇಂಥ ಮೆಟ್ರೋಪಾಲಿಟಿನ್ ಸಿಟಿ ಒಳಗೆ ಏನು ಕೆಲಸಗಳಪ್ಪ ಇವು? ಆಫೀಸ್ ಹೋಗೋದೇ ಒಂದು ಮಹಾಯಜ್ಞ. ವಾಪಸ್ ದೇವರ ಅನುಗ್ರಹ ಇದ್ರೆ ಮನೆ ಸೇರ್ಕೊಳ್ತೀವಿ, ಇಲ್ಲಾಂದ್ರೆ ಕಷ್ಟ. ಏನು ತಿಂಡಿ, ಏನು ತೀರ್ಥ, ಏನು ಹಬ್ಬ ಹಬ್ಬ, ಅದೇನು ಬಸ್ಸುಗಳು, ಅದಕ್ಕೆ ಎಲ್ಲರೂ 2 wheelers ಅಲ್ಲ, ಎಲ್ಲರೂ 4 wheelers ತೊಗೊಂಡ್ಬಿಟ್ಟಾರೆ ನೋಡಿ. ಮದ್ರಾಸ್ನ ನೋಡ್ತಾ ಇದ್ದೀನಿ ನಾನು, ಅದೇ ಓಡಾಡೋದೆ ಕಡಿಮೆ. ಸುಮ್ಮಗೇನಿದೆ ಅದು ಕೂತ್ಕೊಂಡು ಬೇಜಾರಾಗಿ ಬಂದು ಸ್ವಲ್ಪ ಹಾಗೆ ಶಾಪಿಂಗ್ ಮಾಡ್ಲಿಕ್ಕೆ ಬಂದವ್ರು ಮಾತ್ರ ಅಲ್ಲೆಲ್ಲಿ ನಡ್ಕೊಂಬರ್ತಾರೆ. ಕಾರು ದೂರ ಹತ್ರ ಪಾರ್ಕಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ದೂರ ಪಾರ್ಕಿಂಗ್ ಮಾಡಿ ಅಷ್ಟು ನಡಿಲಿಕ್ಕೆ ಬೇಕು. ಅಂಥ ಸಿಟಿ ಒಳಗೆ ಏನು ಮಾಡ್ಲಿಕ್ಕೆ? ಇರಳು ಹಗಲರವತ್ತು ಗಳಿಗೆಯ ಪರಿಪರಿಯ ದಿವಸದಲ್ಲಿ ಸಂತತ. ಎಂಥದಪ್ಪ ಸಂಸಾರ ಇದು? ನಿರಸತರ ಸಂಸಾರವೆಂಬ ಅಬ್ಧಿಯೊಳು ಮುಳುಗಿರದೆ. ಏನು ರಸ ಆದರೆ, ಭಾಳ ರಸ ಅಂತಾದ್ರೆ ನಿಮ್ಗೆ ಗುರ್ತಿಲ್ಲ, ನೀವೆಲ್ಲ ಮುಗಿಸಿಬಿಟ್ಟಿರಿ, ನಮಗೇನು ಗುರ್ತಾಗ್ತಿರಲ್ರಿ ಅಂತಂತೀರಾ? ಅನ್ಬೇಡ್ರಪ್ಪ, ಎಲ್ಲದೆ ಸಾರ? ಸಾರಾತ್ ಸಾರತರೋ ಹರಿ. ಇದು ಸಂಸಾರ ನಿರಸತರಪ್ಪ. ಏನದು ರುಚಿ, ಇದು ಟೇಸ್ಟು? ಮತ್ತೆ ಮತ್ತೆ ಚರ್ವಿತ ಚರ್ವಣಃ ನಮ್ಮಲಿದ್ದೆ ನಮ್ಮಲು ಬೇಕು, ತಿಂದಿದ್ದೇ ತಿನ್ನಬೇಕು, ಉಂಡದ್ದೇ ಉಡಬೇಕು, ಉಟ್ಟದ್ದೇ ಉಡಬೇಕು, ನೋಡಿದ್ದೇ ನೋಡಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಎಲ್ಲಿದೆ ಸಾರ? ಇರಳುಹಗಲರವತ್ತು ಗಳಿಗೆಯ ಪರಿಪರಿಯ ದಿವಸದಲ್ಲಿ ಸಂತತ ನಿರಸತರ ಸಂಸಾರವೆಂಬ ಅಬ್ದುಯೋಳು ಮುಳುಗಿರದೆ. ಏನು ಮಾಡಬೇಕು ದಾಸರೆ, ಬಡ ಹೇಳಿಬಿಟ್ಟು ಗೊತ್ತಾಗಿದೆ ನಮಗೆ, ಯಾವಾಗ ಹೇಳ್ತಾ ಇದೆ ಮನಸ್ಸು ಮನೆ ಕಡೆ, ನಿರಸತರ ಸಂಸಾರವೆಂಬ ಅಬ್ದುಯೋಳು ಮುಳುಗಿರದೆ. ಏನು ಮಾಡಬೇಕು ದಾಸರೆ ಹೇಳ್ತೀವಪ್ಪ, ಗಡಿಬಿಡಿ ಮಾಡಬಾರ್ದು. ಗಡಿಬಿಡಿ ಮಾಡೋರಿಗೆ ತಲೆಗೇರದಲ್ಲಪ್ಪ ತತ್ವ. ಸ್ವಲ್ಪ 5 ನಿಮಿಷ ಕಾಮ್ ಆಗಿ ಕೊಡ್ರಿ, 7 ಗಂಟೆ ಹೋಗ್ತದೆ. ಬೇಕಾದ ಕಡೆ ಹೋಗಿ ಸಿನಿಮಾಕ್ಕೆ ಹೋಗಿ ಟಿಕೆಟ್ ತೊಗೊಂಬ ಕಾಲಕ್ಕೆ 2 ತಾಸು ನಿಂತಿರ್ತೀವಿ ಕೀಳಗೆ. ನಾವು ದೇವರ ಮುಂದೆ ಹರಿಕಥಾಮೃತ ಪಾಠ ಮುಂದೆ ಇಲ್ಲಿ ವಾಸರಿನ ಬೆಂಗಳೂರು ನೋಡ್ರಿ, ಟೈಮ್ ಕೊಟ್ಟಿರ್ತಾರ 6 ರಿಂದ 7 ವರೆಗೆ ಅಥವಾ 7 ರಿಂದ 8 ಕೊಟ್ಟಿರಿ. 8 ಆದಮೇಲೆ 1 ಸೆಕೆಂಡ್ ನಿಂತರೆ ಕೇಳ್ರಿ, ವೆಕೇಟ್ ಮಾಡಿ ಹೋಗ್ತಾ ಇರ್ತಾರೆ ಇವರು. ಪುರಾಣಿಕರು ಹೀಗೆ ಹೇಳ್ತಾ ಇರ್ತಾರೆ, ಅವ್ರು ಹೋಗೇ ಬಿಡ್ತಾ ಇರ್ತಾರೆ. ಕೊನೆಗೆ ಯಾರಪ್ಪ ಅವ್ರು ನಿಂತಿರ್ತಾರೆ ಅಂದರೆ, ಆ ಜಮ್ಖಾನ್ ಹಾಸಿದವನು ಅವನಿಷ್ಟು ಲೈಟ್ ಆಫ್ ಮಾಡು. ದೌರ್ಭಾಗ್ಯ ದಿಸ್ತಿ ಅಲ್ಲ ಸ್ವಲ್ಪ. ಅವರಾದ ಆಚಾರ ಪುರಾಣಿಕರಾದ್ರೂ ಸ್ವಲ್ಪ ಎಚ್ಚರಗೊಳ್ಬೇಕು, ನೋಡ್ಬೇಕು ಸೈಕಾಲಜಿ ಆಫ್ ದಿ ಆಡಿಯನ್ಸ್. ಹೇಳ್ತಾ ಕೂತ್ಕೊಂಡ್ಬಿಡ್ತಾರೆ ಏಕ ಪ್ರಕಾರ. ಏನು 5 ನಿಮಿಷ ಆದರೆ ಟಾಲರಬಲ್ಲಪ್ಪ, ಅದೇನು ಸಣ್ಣ ಊರೇ ಹಳ್ಳಿ, ಒಂದೊಂದು ಊರು ಒಂದೊಂದು ದಿಕ್ಕು ಒಂದೊಂದು ಪ್ರಪಂಚವೇ ಬೇರೆ ಇರ್ತದೆ. ಒಂದೊಂದು ಊರಿಗೆ ಹೋದಾಗಿರ್ತದೆ, ಒಂದೊಂದು ಕಾಲೋನಿಗೆ ಹೋಗಬೇಕಂದ್ರೆ ಇಂಥ ಪರಿಸ್ಥಿತಿ ಆಗುತ್ತೆ. ಹೀಗೆ ಆಗಬಾರ್ದು ಅಂತ ತಾತ್ಪರ್ಯ. ಹೇಳೋರು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು, ಕೇಳೋರು ಸ್ವಲ್ಪ ಎಚ್ಚರಿಂದ ಹೇಳೋರು, ಎಚ್ಚರಿಂದ ಹೇಳಬೇಕು, ಕೇಳೋರು ಸ್ವಲ್ಪ ಪೇಷನ್ಸ್ ಕೇಳಬೇಕು, ಕೇಳಿ ಹೇಳೋ ಸರಿ ಹೋಗ್ತದೆ, ಹೊಂದಾಣಿಕೆ ಆಗಬೇಕು ಒಟ್ಟಿಗೆ. ಇರಳು ಹಗಲರವತ್ತು ಗಳಿಗೆಯ ಪರಿಪರಿಯ ದಿವಸದಲ್ಲಿ ಸಂತತ ನಿರಸತರ ಸಂಸಾರವೆಂಬ ಅಬ್ದಿಯೊಳು ಮುಳುಗಿರದೆ. ಏನು ಮಾಡಬೇಕು ದಾಸರೇ? ಅರಗಳಿಗೆ ಸದ್ಭಕ್ತಿಯಲ್ಲಿ, ಒಂದು ಗಳಿಗೆ ಅಂದರೆ 24 ಮಿನಿಟ್ಸು, ಅರಗಳಿಗೆ ಅಂದರೆ 12 ಮಿನಿಟ್ಸ್ ಅಪ್ಪ, ಏನು ಕಷ್ಟದ ಹೇಳ್ರಿ. ಅರಗಳಿಗೆ ಸದ್ಭಕ್ತಿಯಲ್ಲಿ, ಅರಗಳಿಗೆ ಸದ್ಭಕ್ತಿಯಲ್ಲಿ ಶ್ರೀ ಹರಿಕಥಾಮೃತ ಸಾರ ಸವಿದರೆ. ಹರಿಕಥಾಮೃತ ಸಾರ, ಶ್ರೀ ಹರಿಕಥಾಮೃತ ಸಾರ ಏನು ಹೇಳಬೇಕು? ಶ್ರೀ ಹರಿಕಥಾಮೃತ ಸಾರ, ಶ್ರೀಮದ್ದಾಳೆ ಹುಳಿ, ಶ್ರೀ ಪಾಯಸ, ಏನು ಹೇಳ್ಬೇಕಂದ್ರೆ ಶ್ರೀಮದ್ದಾಳೆ ಹುಳಿ. ಬಿಸಿಬೇಳೆ ಅನ್ನಬಾರ್ದು, ಶ್ರೀಮದ್ದಾಳೆ ಹುಳಿಯನ್ನು ಅನ್ನಬೇಕು, ಅದಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ. ಶ್ರೀಹರಿಕಥಾಮೃತ ಸಾರ ಸವಿದರೆ ಏನಾಗ್ತದೆ ದಾಸರೇ? ಸಿರಿ ಮನೋಹರ ವಿಠಲನ, ಸಿರಿ ಮನೋಹರ ವಿಠಲನ ಅಡಿದಾವರೆಯ ಪಾದ ಪದ್ಮಗಳನ್ನು ಸೇರುವರು. ಎಂಥ ಮಂಗಳ ಮಯವಾಗಿರ್ತಕ್ಕಂಥ ತತ್ವದೊಡನೆ ದಾಸರಾಯರು ಮುಗಿಸ್ತಾ ಇದ್ದಾರೆ. ಇದರ ಮಹಿಮಾ ಹೇಳ್ತಕ್ಕಂಥ ಸಂಧಿಯನ್ನು ಇಂಥದ್ದು ಕಿವಿಯೊಳಗೆ ಬಿದ್ದರೆ ಪರಮ ಪವಿತ್ರ ಆಗುತ್ತೆ, ಅನಿಷ್ಟಗಳು ತೊಲಗಿ ಹೋಗುತ್ತವೆ, ಇಷ್ಟ ಪ್ರಾಪ್ತಿಯ ಸುರಿಮಳೆ ಆಗುತ್ತದೆ ಅಂಬೊಲ್ಲಿಗೆ ಯಥಾಮತಿ ಪದ್ಯಾಭಿಪ್ರಾಯ. ಶ್ರೀಕೃಷ್ಣ ಚರಣಾರವಿಂದಯೋರರ್ಪಿತ ಮಧ್ವೇಷಾರ್ಪಣ, ಮಧ್ವೇಷಾರ್ಪಣ, ಮಧ್ವೇಷಾರ್ಪಣ. ಮತ್ತೊಂದು ಕೃತಜ್ಞತೆ ಹೇಳಬೇಕು ನಿಮಗೆ ನಾನು, ಎಷ್ಟು ಶಾಂತರಾಗಿ ಹೊಗಳುತ್ತೆ ಅಂತ ತಿಳ್ಕೊಬೇಕು. ನಮಗೆ ಆನಂದ ಆಗ್ತೇವೆ ಹೇಳ್ತೇವೆ, ನೀವ್ಯಾರು ಬೇರೆ ಅನ್ನಕ್ಕೆ ನಮಗೆ ಆನಂದ ಆಗ್ತದೆ. ಒಳ್ಳೆ ತದೇಕ ಚಿತ್ತರ ಕೇಳ್ತಾ ಇದೆ, ಹೆಣ್ಮಕ್ಕಳು ಗಂಡಸರು ಸಾಕು, ಇಂಥ ಒಂದು ಆಡಿಯನ್ಸ್ ಕೊಟ್ಟರೆ ಸಾಕು, ನಮಗೆ 1000 ಮಂದಿ ಬೇಡ. ಒಳ್ಳೆ ಶ್ರದ್ಧಾನ್ವಿತರಾಗಿರ್ತಕ್ಕಂಥ ಆಡಿಯನ್ಸು ಕೇಳಿ ಅದನ್ನು ಡೈಜೆಸ್ಟ್ ಮಾಡಿಕೊಂಡ್ರೆ ನಾನು ಧನ್ಯ ಅಂತ ತಿಳ್ಕೊತೀನಿ. ಅಂಥ ಒಂದು ಭಗವದ ಅವಕಾಶ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒದಿಸಿಕೊಟ್ಟಿದೆ. ಒಳ್ಳೆ ಯಾವುದು ತೊಂದರೆ ಇಲ್ಲ, ಗಲಭ ಇಲ್ಲ, ಗಡಿಬಿಡಿ ಇಲ್ಲ. ಗುರುವಾರ ಆದರೂ ಕೂಡ ಅಲ್ಲಿ ಕೆಳಗಿನ ದರ್ಶನಕ್ಕೆ ಬರೋರು ಬರ್ತಾ ಇದ್ದೆ, ಇಲ್ಲಿ ಯಾವುದು ತೊಂದರೆ ಇಲ್ಲ. ಇಂಥ ಒಂದು ವಾತಾವರಣ ನಮ್ಮ ಪೇಜಾವರ ಶ್ರೀಗಳೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರಲ್ಲಿ ಮಾಡಿದ್ದಾರೆ. ಅದ್ರ ವ್ಯವಸ್ಥೆ ಇಲ್ಲಿ ಸ್ವಚ್ಛವಾಗಿಟ್ಟಿದ್ದಾರೆ, ಯಾವ ತೊಂದರೆ ಇಲ್ಲದಾಗ. ಇದೆಲ್ಲ ಬೇಕ್ರಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿಬಿಡ್ತಾರೆ, ಗುಡಿಗು ದೇವರು ಪ್ರತಿಷ್ಠಾ ಮಾಡಿಕೊಡ್ತಾರೆ, ಮೇಂಟೆನೆನ್ಸ್ ಇಲ್ಲ, ಏನು ಇಲ್ಲ, ಅಂಥದ್ದು ಯಾವುದು ಇಲ್ಲದೆ ಚೆನ್ನ ಚೊಕ್ಕಟವಾಗಿದೆ. ಇದೆಲ್ಲಕ್ಕಿಂತಹ ಒಂದು ಅವಕಾಶವನ್ನು ಭಗವಂತ ನಿಮಗೂ ನಮಗೂ ಇತೋಪ್ಯತಿಶಯವಾಗಿ ಮೇಲಿಂದ ಮೇಲೆ ಕೊಡಲಿ ಅಂತೇಳಿ ಆ ಜಗನ್ನಾಥ ಬಿಟ್ಟಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಗಿಸಿ ಕೃಷ್ಣಾರ್ಪಣೆ.